ವೈಜಯಂತಿ ಮಾಲೆಯನ್ನಾಗಿ ಸ್ವೀಕಾರ ಮಾಡುತ್ತಾನೆ. ವೈಷ್ಣವ ಅಸ್ತ್ರಕ್ಕೆ ಪ್ರತ್ಯಸ್ತ್ರವೇ ಇಲ್ಲ. ಜಗತ್ತಿನಲ್ಲಿ ಯಾರೆದು ನಿಂತರೂ ಸತ್ತು ಬೀಳಬೇಕು. ಅಂತ ಅಸ್ತ್ರ ಕೃಷ್ಣನ ಕೊರಳಲ್ಲಿ ವೈಜಯಂತಿ ಮಾಲೆ ಆದಾಗ ಆ ವಿಷ್ಣುವೇ ಕೃಷ್ಣ ಅಂತ ಮತ್ತೆ ಪ್ರೂವ್ ಆಯ್ತಾನೆ. ವೈಷ್ಣವಾಸ್ತ್ರಕ್ಕೆ ಏನೂ ಆಗದೇ ಇದ್ದ ಕೃಷ್ಣ ಅಂದ್ರೆ ಸಾಕ್ಷಾತ್ ವಿಷ್ಣುವೇ ಅಂತ ಜಗತ್ತಿಗೆ ರುಜುವಾತಾದ ಭಾಗ ಅದು. ಅನಂತರದ ದೊಡ್ಡ ಘಟ್ಟ 13ನೇ ದಿವಸ ನಡೆದಂತಹ ವಿಚಿತ್ರವಾದ ಪ್ರಸಂಗ ಅಭಿಮನ್ಯುವಿನ ವಧೆ. ಪಾಂಡವರಲ್ಲಿ ಪುತ್ರರಲ್ಲಿ ಅತ್ಯಂತ ಸಮರ್ಥನಾದವನು ಸ್ವತಃ ಕೃಷ್ಣನ ಒಂದು ಸನ್ನಿಧಾನ. ವಾಯು ಯಮ ಇಂದ್ರ ಅಶ್ವಿನಿ ದೇವತೆಗಳ ವಿಶೇಷವಾದ ಆವೇಶ ಇಷ್ಟೆಲ್ಲ ಹೊಂದಿದ್ದಂತಹ ಚಂದ್ರಬುಧರ ಅವತಾರನಾದಂತಹ ಅಭಿಮನ್ಯು ಚಕ್ರವ್ಯೂಹದೊಳಗೆ ಅತ್ಯದ್ಭುತವಾದ ಪರಾಕ್ರಮವನ್ನು ತೋರಿಸಿ ಕೊನೆಗೆ ಅಷ್ಟ ಜನಗಳ ಕಪಟದಿಂದ ಹತನಾಗ್ತಾನೆ ಹೊರತು ಒಳ್ಳೆ ರೀತಿಯಲ್ಲಿ ಹತನಾಗೋದಿಲ್ಲ ಅಂತ ಅರ್ಥ ಮಾಡಿಕೊಂಡ್ರೆ ಅಭಿಮನ್ಯುವಿನ ಸಾಮರ್ಥ್ಯ ವೀರಾಭಿಮನ್ಯು ಅಂತಕ್ಕಂಥ ಹೆಸರು ಆತನೇ ಸೇರ್ಕೊಂಡ್ಬಿಡುತ್ತೆ. ಬರೀ ಅಭಿಮನ್ಯು ಅಂದ್ರೆ ಜನಕ್ಕೆ ಸಮಾಧಾನ ಆಗೋದೇ ಇಲ್ಲ. ವೀರಾಭಿಮನ್ಯು ಅಂತಕ್ಕಂಥ ಕೀರ್ತಿಯನ್ನು ಪಡೆದ. ಅನಂತರದ ಪ್ರಸಂಗ 14ನೇ ದಿವಸದ ಯುದ್ಧದೊಳಗೆ ಜಯದ್ರಥನ ಸಂಹಾರಕ್ಕೋಸ್ಕರವಾಗಿ ಅರ್ಜುನ ಪ್ರತಿಜ್ಞೆಯನ್ನು ಮಾಡುತ್ತಾನೆ. ನಾಳೆ ಸಾಯಂಕಾಲ ಸೂರ್ಯಾಸ್ತದ ಒಳಗೆ ಜಯದ್ರಥನ ತಲೆಯನ್ನು ಕತ್ತರಿಸ್ತೇನೆ, ಅದಾಗದೆ ಹೋದರೆ ಅಗ್ನಿ ಪ್ರವೇಶವನ್ನು ಮಾಡುತ್ತೇನೆ ಅಂತ ಹೇಳಿ ಹಠ ತೊಡುತ್ತಾನೆ ಅರ್ಜುನ. ಸೈಂಧವ ದೊಡ್ಡ ಮಹಾದುಷ್ಟ, ಅವನಿಂದಾಗಿ ಕುರುವಂಶಕ್ಕೆ ಮತ್ತೊಂದು ಕಳಂಕ ತಂದಂತಹ ಮಹಾಪಾಪಿಷ್ಟ. ದುರ್ಯೋಧನಾದಿಗಳು ಗಂಡು ಸಂತತಿಯಾಗಿ ಹಾಳು ಮಾಡಿದರೆ ದುಶ್ಯಲೆ ದುರ್ಯೋಧನಾದಿಗಳ ತಂಗಿ, ಅವಳ ಗಂಡ ಜಯದ್ರಥ, ಸಿಂಧು ದೇಶದವನಾಗಿದ್ದಕ್ಕೆ ಸೈಂಧವ, ಅವನಿಂದಾಗಿ ಮತ್ತೂ ಕಳಂಕ ಬಂತು. ಅವನನ್ನು ಅರ್ಜುನ ಸಂಹಾರ ಮಾಡ್ತಾ ಇದ್ದ. ನಾಳೆ ಸೂರ್ಯಾಸ್ತದ ಒಳಗೆ ಅವನ ಸಂಹಾರ ಮಾಡ್ತೇನೆ, ಅದನ್ನು ನೆರವೇರಿಸೂ ಬಿಡುತ್ತಾನೆ. ಈ ಸೈಂಧವ ಹನನ ನಮ್ಮ ಆರೋಗ್ಯ ದೃಷ್ಟಿಯಿಂದ ಬಹಳ ಮುಖ್ಯವಾದ ಕಥೆ ಇದು. ಒಂದು ಸೈಂಧವ ಅಂದ್ರೆ ಲವಣ, ಉಪ್ಪು, ಅದಕ್ಕೆ ಉಪ್ಪು ಬಿಡ್ತೇವೆ ಅಂತ ಸಂಕಲ್ಪ ಮಾಡಿದ್ರೆ ಜಯದ್ರಥನ ಕೊಂದಾಗ ಲೆಕ್ಕ. ನಾವು ಉಪ್ಪು ಬಿಡ್ತೇವೆ ಅಂತ ಸಂಕಲ್ಪ ಮಾಡಿಬಿಟ್ರೆ ಸಾಕು, ಅದು ಜಯದ್ರಥ ಸಂಹಾರ ಮಾಡಿದಾಗ ಲೆಕ್ಕ. ಇವತ್ತು ಹೇಳ್ತಾರೆ ಉಪ್ಪನ್ನ ಮೊಸರಿನ ಜೊತೆಗೆ ಸೇರಿಸಬಾರದು, ಅನೇಕರಿಗೆ ಗೊತ್ತಿಲ್ಲ. ಉಪ್ಪಿಗೆ ಮೊಸರು ಸೇರಿಸಿಬಿಟ್ರೆ ಅದು ಮಾಂಸವಾಗುತ್ತೆ ಅಂತ ಹೇಳ್ತಾರೆ, ಅಷ್ಟು ಕೆಟ್ಟದ್ದು ಸೇರಿಸಬಾರದು. ಹಾಲಿಗೆ ಉಪ್ಪು ಹಾಕಬಾರದು, ಹಾಲು ಮೊಸರಿಗೆ ಉಪ್ಪು ಸೇರಿಸಿಬಿಟ್ರೆ ಅತ್ಯಂತ ನಿಷಿದ್ಧ ಅಂತ ಕರೀತಾರೆ. ಉಪ್ಪನ್ನು ಕೈಲೇ ಮುಟ್ಟಬಾರದು, ಚಮಚದಲ್ಲಿ ಹಾಕಬೇಕು, ಕೈಲಿ ಮುಟ್ಟಾಗಿಲ್ಲ. ಅದು ಏನು ಕಟ್ಟಿಗೆ ಚಮಚದಲ್ಲಿ ಹಾಕಬೇಕು, ಮರದ ಚಮಚದೊಳಗೆ ಇಲ್ಲದೆ ಹೋದ್ರೆ ಕೈಲಿ ಮುಟ್ಟಿದ್ರೆ ಮಾಂಸ ಆಗುತ್ತಂತೆ, ಕೈಲಿ ಮುಟ್ಟಿಬಿಟ್ರೆ ಮಾಂಸ ಮುಟ್ಟಿದಷ್ಟು ಪಾಪ ಬರುತ್ತಂತೆ. ಇಷ್ಟು ಇವತ್ತು ಎಲ್ಲಾ ರೋಗಗಳ ಮೂಲ ಉಪ್ಪು ತಿನ್ನೋದು ಅಂತ ಹೇಳುತ್ತಾರೆ. ಇವತ್ತು ನೋಡಿ ಬಿಪಿಗೆ ಬಿರುತ್ತೆ ಅರ್ಧರು ಮಾಡಿ ಅವರು ಕದ್ದು ಉಪ್ಪು ತಿಂತಾರೆ, ಅಷ್ಟರ ಮಟ್ಟಿಗೆ ಉಪ್ಪು ಪ್ರಿಯರವರು. ಅದ್ರ ಫಲಿತಾಂಶ ಬಿಪಿ ಎಲ್ಲ ಜಾಸ್ತಿ ಆಗ್ತಾ ಇರೋದು, ಬಿಡ್ಲಕ್ಕೆ ಆಗೋದಿಲ್ಲ ಅವ್ರ ಕೈಲಿ. ಉಪ್ಪನ್ನು ಬಿಡ್ಲಿಕ್ಕೆ ಶುರು ಮಾಡಿ ಮೇಲುಪ್ಪು ಬಿಡಿ, ನೀವು ಎಷ್ಟೋ ರೋಗ ಹೋಗಿಬಿಡುತ್ತೆ ಅಂತ ಹೇಳಿದೆ ಬಿಡಿ ಅಂತ. ಮೇಲುಪ್ಪು ಅಟ್ಲೀಸ್ಟ್ ಇದಕ್ಕೆಲ್ಲ ಹಾಕೊಳ್ಳೋದು ತಪ್ಪಲ್ಲ, ಆದರೆ ಮೇಲು ಉಪ್ಪು ಕಲಿಸಿಕೊಳ್ಳೋದನ್ನು ಮೊಸರನ್ನದಿಂದ ಯಾವಾಗ ಕಲಿಸ್ಕೋಬಾರದು. ಆ ರೀತಿ ಮಾಡಿದರೆ ಆರೋಗ್ಯ ತಕ್ಕ ಸುಧಾರಿಸಿಬಿಡುತ್ತೆ. ಅವನು ಬಿಪಿ ಎಲ್ಲ ವಿಧವಾದಂತಹ ದೋಷಗಳಿಗೆ ಕಂಟ್ರೋಲ್ ಮಾಡತಕ್ಕಂಥ ಸಾಮರ್ಥ್ಯ ಇರೋದು ಉಪ್ಪನ್ನು ಬಿಡೋದರಿಂದ ಅಂತ ಹೇಳಿದ್ದಾನೆ. ಇವತ್ತು ಅದೇ ಜನಕ್ಕೆ ಗೊತ್ತಿಲ್ಲ, ಈ ಸೈಂಧವ ಸಂಹಾರ ಅರ್ಜುನ ಮಹಾವೀರ ಆ ಸೈಂಧವನನ್ನೇ ಕೊಂದು ಹಾಕಿಬಿಟ್ಟ. ನಾವು ಉಪ್ಪು ಬಿಡೋಷ್ಟು ಮಹಾವೀರರಾದರೂ ಆಗದೆ ಹೋದರೆ ಆರೋಗ್ಯ ಉಳಿಸಲಿಕ್ಕೆ ಸಾಧ್ಯ ಇಲ್ಲ, ದೇವರಿಗೆ ಅದ ಏನೂ ಪ್ರಿಯವಾಗೋದಿಲ್ಲ ಅಂತ ಹೇಳಿ ಗಮನಿಸಬೇಕು. ನಾವು ದೇವತೆಗಳಿಗೆ ಉಪ್ಪನ್ನು ನೈವೇದ್ಯ ಇಡೋ ಪ್ರಸಕ್ತಿಯೇ ಇಲ್ಲ. ನಿಷಿದ್ಧ ಅಂತ ಹೇಳೋದು ಅತ್ಯಂತ ಮುಖ್ಯವಾದದ್ದು. ನಮಗೆ ಬೇಕಾದ ಉಪ್ಪು ದೇಹಕ್ಕೆ ಬೇಕಲ್ಲ ಅಂತ ಕೇಳಿದರೆ ಈ ಉಪ್ಪಿನಿಂದ ಬೇಕಾಗಿಲ್ಲದು, ಸಹಜವಾಗಿ ಉಪ್ಪು ಸಿಗುತ್ತೆ, ಪ್ರತಿಯೊಂದರಲ್ಲೂ ಕೂಡ ಉಪ್ಪಿನಂಶ ಇದ್ದೇ ಇರುತ್ತೆ, ಅದು ಹಾರಂಲೆಸ್, ಅದು ಅದೇನು ಮಾಡೋದಿಲ್ಲ. ಹೇಗೆ ಸಹಜವಾಗಿರ್ತಕ್ಕಂಥ ಸಕ್ಕರೆ ಹಾರಂಲೆಸ್, ನಾವು ಮೇಲೆ ತಿನ್ನೋ ಸಕ್ಕರೆ ಕೆಟ್ಟದ್ದು, ಸಹಜವಾದ ಉಪ್ಪು ಒಳ್ಳೆಯದು, ಮೇಲ್ ಕಲಸಿಕೊಳ್ಳುವ ಉಪ್ಪು ಕೆಟ್ಟದ್ದು. ಅದರ ಅರ್ಥ ಮಾಡಿಕೊಂಡಾಗ ನಮ್ಮ ಈ ಮಹಾಭಾರತದ ಕಥೆ ನಿತ್ಯ ಜೀವನಕ್ಕೂ ಕೂಡ ಬಹಳ ಉಪಯುಕ್ತ ಅಂಬುದು ನಾವು ತಿಳಿಯಬಹುದು. ಅನಂತರ ಅರ್ಜುನಿಗೆ ಸಾಧ್ಯವಾಗಿದ್ದು ಕೂಡ ಸಾಮಾನ್ಯ ರೀತಿಯಲ್ಲ, ಕೃಷ್ಣ ಭೀಮರ ರಕ್ಷಣೆಯಲ್ಲಿ ಆಯ್ತದ. ಅರ್ಜುನ ಅವತ್ತು ಎಷ್ಟೆಷ್ಟು ಪರಾಕ್ರಮವನ್ನು ತೋರಿಸ್ತಾನೆ, ಆದರೂ ಆತನ ಗಾಂಡೀವಧ್ವನಿ ಕೇಳಿಸದೆ ಹೋದಾಗ ಧರ್ಮರಾಜನ ಕೋರಿಕೆಯಂತೆ ಭೀಮಸೇನ ಪ್ರವೇಶ ಮಾಡಿ ಅಲ್ಲಿ ಮಾಡಿದಂತಹ ಯುದ್ಧ ನಹೂತೋ ನಭವಿಷ್ಯತೆ ಅಂತಕ್ಕಂಥ ಯುದ್ಧದ ಸಾಲಿಗೆ ಸೇರಿತು. ಕರ್ಣನ 22 ಬಾರಿ ಸೋಲಿಸಿದ ದಾಖಲೆ ಭೀಮಸೇನಂದಾಯಿತು. 22 ಬಾರಿ ಸತತ, ಮೂರು ಸರಿ ಸೋಲಿಸಿದ್ರೆ ಹ್ಯಾಟ್ರಿಕ್ ಅಂತ ಕರೀತಾರೆ, ಮೂರು ಸರಿ ಸೋಲಿದ್ರೆ ಹ್ಯಾಟ್ರಿಕ್, ಎಷ್ಟು ಹ್ಯಾಟ್ರಿಕ್ ಆಯ್ತು ಲೆಕ್ಕ ಹಾಕಿದ್ದಾರೆ ಕಂಟಿನ್ಯೂಸ್ ಆಗಿ. ಮತ್ತೆ ಅದು ವಿಶ್ವ ದಾಖಲೆಯ ಮಹಾ ಯುದ್ಧ ಮಾಡಿದ್ದು ಭೀಮಸೇನ. ಆ ರೀತಿ ಭೀಮ ಪರಶುರಾಮ ದೇವರು ಇಡೀ ವಿಶ್ವವನ್ನ 21 ಬಾರಿ ಪ್ರದಕ್ಷಿಣೆ ಮಾಡಿ ದುಷ್ಟಕ್ಷತ್ರಿಯ ಸಂಹಾರ ಮಾಡಿರ್ತಾರೆ. ಇದನ್ನ ಅರ್ಥ ಮಾಡಿಕೊಂಡ್ರೆ ಸರ್ವೋತ್ತಮನಾಗಿ ಅವರು 21 ಬಾರಿ ದುಷ್ಟಕ್ಷತ್ರಿಯ ಸಂಹಾರ ಮಾಡಿದರೆ ಜೀವೋತ್ತಮನಾಗಿ ದುಷ್ಟಕ್ಷತ್ರಿಯರಿಗೆ ಮುಖಂಡನಾಗಿದ್ದಂತ ಸೂರ್ಯಾವತಾರ ಕರ್ಣ ಅವನನ್ನ ಸತತವಾಗಿ ಸೋಲಿಸಿದ್ದು ಭೀಮಸೇನ ಹಿರಿಮೆಯಾಯಿತು. 22 ಬಾರಿ ಅವನೇನೇನೋ ಮಾಡ್ಕೊಂಡ್ಬಂದ ಕಾರಣ ಅದರಲ್ಲೂ ಮತ್ತೆ ಸೋಲಿಸಿದ್ದು ಮತ್ತೊಂದು ದಾಖಲೆಯಾಯಿತು. ಕೊನೆಗೂ ಕೂಡ ಅವತ್ತಿನ ದಿವಸದ ಯುದ್ಧದಲ್ಲಿ, ಮಧ್ಯರಾತ್ರಿಯ ಯುದ್ಧದಲ್ಲಿ ಘಟೋತ್ಕಚನ ವಧೆಯಾಯಿತು. ಘಟೋತ್ಕಚನ ಕೊದ್ದಿದ್ದು ಕರ್ಣ. ಘಟೋತ್ಕಚ ಭೀಮಸೇನನ ಮಗ, ಕರ್ಣ ಭೀಮಸೇನನ ಅಣ್ಣ. ಹೇಗಿದೆ ನೋಡಿ ಲೆಕ್ಕ. ಅದರೊಳಗೆ ಕರ್ಣನಿಗೆ ಗೊತ್ತು ಯಾರನ್ನು ಕೊಲ್ತೇನೆ ಅಂತಿದ್ದು ಆಶ್ಚರ್ಯ. ಕರ್ಣನಿಗೆ ಹೇಳಿಬಿಟ್ಟಾಗಿದ್ದೇನೆ ಯಾರು ಅಂತ ಹೇಳಿಬಿಟ್ಟು, ಕರ್ಣನಿಗೆ ಗೊತ್ತಿದೆ ಆದರೂ ಕೊಲ್ತಾ ಇದ್ದಾನೆ. ಅದಕ್ಕೆ ಈ ದುರ್ಯೋಧನ ಪ್ರೀತ್ಯರ್ಥಂ ಕರ್ಣನ ಬದುಕ ನಡೀತಾ ಇದೆ. ಮತ್ತೆ ಬಂಧು ಬಾಂಧವರನ್ನೇ ದುರ್ಯೋಧನ ಹಾಳು ಮಾಡ್ತಾ ಇದ್ದಾನೆ. ಅದಕ್ಕೆ ಮುಂದೆ ಭಗವಂತನಾದ ಕೃಷ್ಣ ಹೇಳುತ್ತಾನೆ, ಇವತ್ತು ಈ ಬಾಂಡವರ ಕಡೆ ಯಾರ್ಯಾರು ಸತ್ತಿದ್ದಾರೋ ಅವರೆಲ್ಲರನ್ನು ಕೊಲಿಸಿದ ಪಾಪ ನಿನಗೆ ಬಂದಿದೆ ಅಂತ ಕೃಷ್ಣ ಹೇಳುತ್ತಾನೆ. ನಿನ್ನ ಕಡೆ ಯಾರ್ಯಾರು ಸತ್ತಿದ್ದಾರೋ ಅವ್ರು ಯಾರೇ ಕೊಂದಿರಬಹುದು, ಪಾಪ ಬಂದಿರೋ ನಿನಗೆ ಅಂತ ಹೇಳ್ತಾನೆ ಕೃಷ್ಣ. ಇಡೀ ಮಹಾಭಾರತ ಯುದ್ಧದಲ್ಲಿ ಎಲ್ಲ ಯಾರೇ ಯಾರನ್ನೇ ಕೊಂದಿರಲಿ, ಅದರ ಮುಖ್ಯ ಪಾಪ ಭಾಗಿಯಾದವನು ದುರ್ಯೋಧನ, ಅವನು ತಮ್ಮಂದಿರು. ಅದರಲ್ಲಿ ಪುಣ್ಯ ಯಾರಿಗೆ ಬಂದಿರಲಿ, ಅತಿ ಹೆಚ್ಚು ಮುಖ್ಯ ಪುಣ್ಯ ಬಂದಿದ್ದು ಭೀಮಸೇನನಿಗೆ, ಅತಿ ಮುಖ್ಯ ಪಾಪ ಬಂದಿದ್ದು ದುರ್ಯೋಧನನಿಗೆ, ಅವನು ಜೀವಾಧಮ. ಅತಿ ಹೆಚ್ಚು ಪುಣ್ಯ ಬಂದಿದ್ದು ಭೀಮಸೇನನಿಗೆ, ಆತ ಜೀವೋತ್ತಮ. ಹೀಗೆ ಜೀವೋತ್ತಮ ವರ್ಸಸ್ ಜೀವಾಧಮ ಆಗಿದ್ದೇ ಮಹಾಭಾರತ ಯುದ್ಧದ ವೈಶಿಷ್ಟ್ಯ. ಇಬ್ಬರು ಕೂಡ ಸೇನಾಧಿಪತಿಗಳಾಗಲಿಲ್ಲ, ಇದು ಬಹಳ ಆಶ್ಚರ್ಯ. ಇಬ್ಬರು ಸೇನಾಧಿಪತಿಗಳಾಗಲಿಲ್ಲ. ಭೀಮಸೇನ ಸದಾ ಸೇನಾಧಿಪತಿಯೇ, ಹೊರಗಾಗಬೇಕಾಗಿಲ್ಲ, ಒಳಗೆ ಸೇನಾ ರಕ್ಷಕನೇ ಆತ. ಪರ್ಯಾಪ್ತಂತಿದ ಮೇತೇಷಾಂ ಬಲಂ ಭೀಮಾಭಿರಕ್ಷಿತಂ, ದುರ್ಯೋಧನ ಹೇಳಿಬಿಡ್ತಾನೆ. ದುರ್ಯೋಧನ ತಾನ ಸೇನಾಧಿಪತಿ ಆಗಲಿಲ್ಲ, ಯಾತಕ್ಕೆ ಗೊತ್ತೇನು. ಉಳಿದವರನ್ನ ಮುಂದೆ ಬಿಟ್ಟು ತಾನು ಹಿಂದೆ ಉಳಿಯೋದು ಕಲಿಯ ತಂತ್ರ ಅಂತ ಕರೀತಾರೆ. ಉಳಿದವರನ್ನ ಮುಂದೆ ಬಿಟ್ಟು ಬಿಡ್ತಾನೆ, ತಾನು ಹಿಂದೆ ಉಳಿತಾನೆ, ಅದು ಕಲಿಯ ಒಂದು ಧೂರ್ತತನ ಅಂತ ಕರೀತಾರೆ. ಈ ದುಷ್ಟರು ಎಷ್ಟೋ ಜನ ಇವತ್ತು ಅದಕ್ಕೆ ಹೇಳುತ್ತಾರೆ, ಕೊಲ್ಲೋನಿಗಿಂತ ಕೊಲಿಸಿದವನು ಹೆಚ್ಚು ಪಾಪಿ ಅಂತ ಕರೀತಾರೆ. ಮತ್ತು ಕೋರ್ಟ್ ಕಚೇರಿಗಳಲ್ಲಿ ಕೂಡ ಹಾಗೇನೆ, ಕಿಲ್ಲರೇ ಅವನು ಸಿಕ್ಕಿಬಿಡ್ತಾನೆ, ಅವನಿಗೆ ಕಡಿಮೆ ಪನಿಷ್ಮೆಂಟ್. ಕೊಲ್ಲಿಸಿದವನ್ನ ಜೀವಾವಧಿ ಶಿಕ್ಷೆ ಅಥವಾ ಮರಣದಂಡನೆ ವಿಧಿಸಿಬಿಡ್ತಾರೆ. ದುರ್ಯೋಧನ ಕೊಲ್ಲಿಸಿದವನಾದ್ದರಿಂದ ಅವನಿಗೆ ಮಹತ್ತರವಾದ ಪಾಪ ಬಂತು. ಅವತ್ತು ರಾತ್ರಿಯಲ್ಲಿ ಘಟೋತ್ಕಚನ ವಧೆಯಾದಾಗ ಕುಣಿದಿದ್ದು ಇಬ್ಬರು, ಒಬ್ಬ ಕೃಷ್ಣ ಒಬ್ಬ ಭೀಮಸೇನ. ಅಳಬೇಕಾಗಿದ್ದು ಭೀಮಸೇನ, ಅಳಲಿಲ್ಲ ಅಂಬುದನ್ನು ಮಹಾಭಾರತ ನೋಡಿದ್ದೇವೆ. ಅರ್ಜುನ ಗೀತೆ ಕೇಳಿಯೂ ಕೂಡ ಯಾವ ದುಃಖವನ್ನು ತಡೆಯಲಿಕ್ಕಾಗಲಿಲ್ಲ ಅಭಿಮನ್ಯು ಸತ್ತಾಗ. ಭೀಮಸೇನ ಅದನ್ನು ಲೀಲಾಜಾಲವಾಗಿ ಕೇಳಿದ್ದರಿಂದಾನೆ ಕೃಷ್ಣ ಪರಮಾತ್ಮ ಮುಂದೇನು ಮಾಡ್ತಾನೆ, ಅರ್ಜುನ ನೀನು ಗೀತೆಗೆ ಭಾಷ್ಯ ಬರಿ ಅಂತ ಹೇಳಲಿಲ್ಲ, ಭೀಮಸೇನ ನೀನು ಗೀತೆಗೆ ಭಾಷ್ಯ ಬರಿ ಅಂತ ಹೇಳುತ್ತಾನೆ. ಯಾಕೆ ಅರ್ಥ ಮಾಡಿಕೊಂಡಿರ್ತಾನೆ ಬರೆಯಬೇಕಾದದ್ದು. ಮಧ್ವರೂಪದಿಂದ ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಮುಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಶತಃ. ಇದು ಗೀತಾ ಭಾಷ್ಯ ಬರೆದಿದ್ದು, ಗೀತಾ ತಾತ್ಪರ್ಯ ಬರೆದಿದ್ದು ಅವರು ಅಂತ ಗೊತ್ತಾದರೆ ಕೇಳೋದೆಷ್ಟು ಅರ್ಥ ಮಾಡಿಕೊಳ್ಳೋದೆಷ್ಟು ಅಂತ ಗೊತ್ತಾಗುತ್ತೆ. ಮುಂದೆ ಅವತ್ತು ಮಧ್ಯರಾತ್ರಿ ಯುದ್ಧದ ಅನಂತರ ಸ್ವಪ್ಸಂತು ಯಾವತ್ ಶಿಶಿನ ಪ್ರಕಾಶ. ಎಲ್ಲರಿಗೂ ತುಂಬಾ ಆಯಾಸವಾಗಿದೆ, ನಿದ್ರೆ ಬರ್ತಾ ಇದೆ ನಿಮಗೆಲ್ಲ, ಚಂದ್ರೋದಯವಾಗುವವರೆಗೂ ಮಲಿಕೊಳ್ಳಿ ಅಂತ ಅರ್ಜುನ ಹೇಳಿದ. ಚಂದ್ರೋದಯವಾಗುವವರೆಗೂ ಮಲಿಕೊಳ್ಳಿ, ಎಲ್ಲ ಮಲಗಿದ್ರು, ಚಂದ್ರೋದಯವಾಯಿತು, ಎದ್ರವರು ನಿನ್ನೆ ಮಲಗೋವರೆಗೂ ನೋಡಿದ್ವಿ, ಈಗ ಎಡ್ತಾ ಇದ್ದಾರೆ ಮತ್ತೆ ಪಾಪ. ಎದ್ದ ಮೇಲೆ ಏನು ವಿಶ್ರಾಂತಿಗೆ ಅವಕಾಶವೇ ಇಲ್ಲ, ಮತ್ತೆ ಯುದ್ಧವೇ. ಯಾವ್ದನ್ನು ಹೇಳಿದ್ದಾರೆ, ಯುದ್ಧದಲ್ಲಿ ವಿಶ್ರಾಂತಿಗೆ ಅವಕಾಶವಿಲ್ಲದೆ ಶಸ್ತ್ರ ಹಿಡ್ಕೊಂಡೇ ಬಿದ್ದಿದ್ರು, ಶಸ್ತ್ರ ಹಿಡ್ಕೊಂಡೇ ಎದ್ರು. ನಮ್ಮ ಜೀವನ ಕುರುಕ್ಷೇತ್ರದಲ್ಲಿ ಹಾಗೇ ಇರಬೇಕು ಅಂತ ಹೇಳಿದ್ದಾರೆ. ನಿದ್ರೆ ಬರುವವರೆಗೂ ಒತ್ತನೆ ಇರಬೇಕಂತೆ, ಏಳ್ತಿರಲಿಕ್ಕೆ ಮತ್ತೆ ಶುರು ಮಾಡಬೇಕಂತೆ. ವಿದ್ಯಾರ್ಥಿ ನಾಳೆ ಪರೀಕ್ಷೆ ಅಂದಾಗ ಓದ್ತಾನಲ್ಲ, ವಿದ್ಯಾರ್ಥಿ ಪರೀಕ್ಷೆ ಅನೌನ್ಸ್ ಆಗಿದೆ ಅಂತ ಹೇಳಾಗ್ತಾನೆ. ನಮಗೆ ಅನೌನ್ಸ್ ಆಗಿ ಎಂದೋ ಎನಿ ಟೈಮ್ ಆಗಬಹುದಾದ್ದರಿಂದ ಯಾವಾಗಲೂ ಒತ್ತನೆ ಇರಬೇಕು ಅಂತ ಹೇಳಿದ್ದಾರೆ. ಶ್ರವಣಾದಿ ವಿನಾನೈವ ಕ್ಷಣಂ ತಿಷ್ಠೇದಪಿ ಕ್ವಚಿತ್. ಶ್ರವಣಾದಿಗಳನ್ನು ಬಿಟ್ಟು ಒಂದು ಕ್ಷಣ ಕೂಡ ಇರಬೇಡಿ. ಆ ಕ್ಷಣ ವ್ಯರ್ಥವಾದ ಕ್ಷಣ. ಸಾಹಾನಿಹಿ ತನ್ ಮಹತ್ಸಿದ್ರಂ ಸಾಚಾಂಧ ಜಡಮೂಕತ ಎನ್ ಮುಹೂರ್ತಂ ಕ್ಷಣಂ ವಾಪಿ ವಾಸುದೇವೋ ನ ಚಿಂತ್ಯತೆ. ಯಾವ ಕ್ಷಣದಲ್ಲ ಭಗವಂತನ ಆರಾಧನೆ ಮಾಡೋದಿಲ್ಲ, ಆ ಕ್ಷಣ ವ್ಯರ್ಥವಾದ ಕ್ಷಣ. ವಿದ್ಯಾರ್ಥಿ ಪರೀಕ್ಷಾದಲ್ಲಿ ಸುಮ್ಮನೆ ಕೂತ ಅಂದ್ರೆ ಇನ್ನೂ ಇದ್ರೆ ದುಃಖ ಆಗುತ್ತೆ. ಏನಾದ್ರು ಬರೀವಾರಾಯ ಅಂತ ಹೇಳ್ತಾರೆ, ಸುಮ್ಮನೆ ಕೂರು ಏನಾದ್ರು ಬರೀ ಒಂದಿಷ್ಟು ಅದರೊಳಗೆ. ಸುಮ್ಮನೆ ಕೂತ್ರೆ ಏನು ಕೌಂಟ್ ಆಗೋದಿಲ್ಲ, ಏನಾದ್ರು ಬರೆದ್ರೆ ಮುಂದೆ ಹೋಪ್ಸ್ ಇದೆ ಕೊನೆ ಪಕ್ಷ. ಅಲ್ಲಿ ಸುಮ್ಮನೆ ಕೂತು ಅನ್ಕೊಂಡ್ರೆ ಹೇಗೆ ನಿಮಗೆ ಅಯ್ಯೋ ಪಾಪ ಅನಿಸುತ್ತಲ್ಲ. ನಮ್ಮ ಜೀವನದಲ್ಲಿ ಯಾವ ಕ್ಷಣವನ್ನು ವ್ಯರ್ಥ ಕಡಿತೇವೋ ಆ ಕ್ಷಣ ಅತ್ಯಂತ ನಿರರ್ಥಕವಾದ ಕ್ಷಣವಾಗುತ್ತೆ ಅನ್ನೋದು ಶಾಸ್ತ್ರಗಳ ಘೋಷಣೆ. ತಕ್ಷಣ ಇದ್ರಂತೆ ವೇದವ್ಯಾಸರಾಗಿ ಹೇಳ್ತಾರೆ, ಚಂದ್ರೋದಯ ಹೇಗಾಯಿತು ಅಂತ ವೇದವ್ಯಾಸರು ಬರೀತಾರೆ. ತತಃ ಕುಮುದನಾಥೇನ ಕಾಮಿನಿ ಗಂಡ ಪಾಂಡಿನ ಗಂಡ ಪಾಂಡುನ ನೇತ್ರಾನಂದೇನ ಚಂದ್ರೇಣ ಮಾಹೇಂದ್ರೀ ದಿಗಲಂಕೃತ. ಇದು ಮಹಾಭಾರತದ ದ್ರೋಣ ಪರ್ವದ ಶ್ಲೋಕ. ತತಃ ಕುಮುದನಾಥೇನ ಕಾಮಿನಿ ಗಂಡ ಪಾಂಡುನ ನೇತ್ರಾನಂದೇನ ಚಂದ್ರೇಣ ಮಾಹೇಂದ್ರೀ ದಿಗಲಂಕೃತ. ಈ ಶ್ಲೋಕವನ್ನ ಸಂಸ್ಕೃತದ ವಿಮರ್ಶಕರು ಎಷ್ಟು ಮೆಚ್ಚಿಕೊಂಡಿದ್ದಾರೆ ಅಂದ್ರೆ, ಧ್ವನ್ಯಾಲೋಕ ಅಂತ ಒಂದು ಗ್ರಂಥ, ಆನಂದವರ್ಧನ ಅಂತ ಒಬ್ಬ ಅತ್ಯಂತ ಪ್ರಸಿದ್ಧನಾದ ಸಂಸ್ಕೃತ ಅಲಂಕಾರಿಕ, ಅವನು ಇನ್ನೊಬ್ಬ ಮಮ್ಮಟ ಅಂತ ಹೇಳಿ ಕಾವ್ಯ ಪ್ರಕಾಶ ಬರೆದವನು. ಅವರೆಲ್ಲರೂ ಕೂಡ ಯಜರು ಈ ಶ್ಲೋಕ ಕೋಟ್ ಮಾಡ್ತಾರೆ. ಅತ್ಯಂತ ಶ್ರೇಷ್ಠವಾದಂಥ ರೂಪಕಾಲಂಕಾರವನ್ನು ಕಾಣಬೇಕು ಅಂತಿದ್ರೆ ದ್ರೋಣ ಪರ್ವದ ಶ್ಲೋಕವನ್ನು ಓದಿ ಮಹಾಭಾರತದಲ್ಲಿ ಅಂತ ಹೇಳುತ್ತಾರೆ. ಮತ್ತೆ ನೋಟ್ ಬರೀತಾರವರು ಮಧ್ಯ ಮಧ್ಯೆ ಅನೇಕ ಅಲಂಕಾರಗಳ ದೃಷ್ಟಾಂತವನ್ನಾಗಿ ಕೆಲವು ಬೇರೆ ಬೇರೆ ಕವಿಗಳ ವಾಕ್ಯ ಉಲ್ಲೇಖ ಮಾಡ್ತಾ ಹೋಗ್ತಾರೆ, ಪ್ರಶ್ನೆ ಹಾಕೋತಾರೆ ಯಾಕೆ ವ್ಯಾಸರವಾಕ್ಯ ಉಲ್ಲೇಖ ಮಾಡೋದಿಲ್ಲ ಅಂತ ಕೇಳಿದರೆ, ಬರೀ ವ್ಯಾಸರವಾಕ್ಯ ಉಲ್ಲೇಖ ಮಾಡಲಿಕ್ಕೆ ಕೊಟ್ಟರೆ ಎಲ್ಲದಕ್ಕೂ ಅವರೇ ಉಲ್ಲೇಖ ಮಾಡಬೇಕು ಹೊರತು ಬೇರೆಯವರು ಸಿಗೋದಿಲ್ಲ ಅಂತ ಹೇಳಿದ್ದಾರೆ. ಇನ್ನೊಬ್ಬರಿಗೆ ಚಾನ್ಸೇ ಸಿಗೋದಿಲ್ಲ. ವೇದವ್ಯಾಸರ ಶ್ಲೋಕಗಳಂತೆ ಯಾರ ಶ್ಲೋಕನೂ ಇರೋದಿಲ್ಲ. ಆದ್ದರಿಂದ ನಾವು ಒಂದೊಂದು ಮಾತ್ರ ಹೇಳಿ ಉಳಿದೋರ ಬಗ್ಗೆ ಗಮನ ಕೊಡುತ್ತೇವೆ. ಅವರೆಲ್ಲದಕ್ಕೂ ಕೂಡ ಪರಿಪೂರ್ಣವಾದ ವ್ಯಕ್ತಿತ್ವ ಅಂತ ಕೊಂಡಾಡ್ತಾರೆ ಅಂತ ಅರ್ಥ ಮಾಡಿಕೊಂಡ್ರೆ ಕಾವ್ಯವಾಗಿಯೂ ಕೂಡ ಮಹಾಭಾರತ ಅದಕ್ಕಿಂತ ದೊಡ್ಡ ಕಾವ್ಯ ಜಗತ್ತಲ್ಲಿ ಕಂಡಿಲ್ಲ ಇವತ್ತಿಗೂ ಕೂಡ. ಅವರೇ ಹೇಳ್ತಾರೆ ಮಹಾಭಾರತ ಕಾವ್ಯ ಅಲ್ಲ, ಕವಿಗಳ ಪಾದನ ಕಲ್ಪವೃಕ್ಷ ಅಂತ ಕರೆದಿದ್ದಾರೆ. ಮಹಾಭಾರತ ಅಂದ್ರೆ ಕಲ್ಪವೃಕ್ಷ, ಅದು ಒಂದು ಕವೀನಾಮಪಿ ಸರ್ವೇಶಾಂ ಉಪಜೀವಿಯೋ ಭವಿಷ್ಯತಿ. ವೇದವ್ಯಾಸರು ಮಹಾಭಾರತ ಬರೀಬೇಕಾದ್ರೆ ಬ್ರಹ್ಮದೇವರು ಪ್ರಾರ್ಥನೆ ಮಾಡಿದ್ರಂತೆ, ನೀವು ಮಹಾಭಾರತ ಬರೀರಿ, ಅದು ಕವಿಗಳು ಅಂತಕ್ಕಂಥ ಪಕ್ಷಿಗಳಿಗೆ ಆಶ್ರಯ ಕೊಡತಕ್ಕಂಥ ಕಲ್ಪವೃಕ್ಷವಾಗುತ್ತೆ ಅಂತ ಹೇಳಿದ್ದಾರೆ. ಈ ಮಾತನ್ನ ನಮ್ಮ ಪಾಶ್ಚಾತ್ಯರು ಹೇಳುತ್ತಾರೆ, ಮಹಾಭಾರತ ಎಂಥ ಶ್ರೇಷ್ಠವಾದ ಕಾವ್ಯ ಅಂದ್ರೆ ಅದು ಯಾವ್ದಾದ ನಾಲ್ಕು ಶ್ಲೋಕ ಕಿತ್ತಾಕೊಂಡ್ಬಿಟ್ಟು ಸ್ವಲ್ಪ ಅದ್ಲು ಬದಲು ಮಾಡಿ ನಮ್ಮ ಶ್ಲೋಕ ಅಂತ ಹಾಕೊಂಡು ಬಿಟ್ರೆ ನಮ್ಮ ಮಹಾಕವಿಗಳಾಗಿಬಿಡ್ತೇವೆ ಅಂತ ಹೇಳ್ತಾರೆ. ನಾಲ್ಕಾರು ಶ್ಲೋಕ ಅಷ್ಟೇನೆ, ನಮಗ ಕೀರ್ತಿ ಬರುತ್ತೆ ಅಷ್ಟರ ಮಟ್ಟಿಗೆ ಅದನ್ನ ಕೆಡಿಸಿದ್ರು ಸಾಕು, ಸ್ವಲ್ಪ ನಮ್ಮ ಭಾಷೆಯಲ್ಲಿ ಕೆಡಿಸಿದ್ರು ಕೂಡ ಕೆಡಲಾರದಷ್ಟು ಶ್ರೇಷ್ಠವಾದಂತಹ ಮಹೋನ್ನತವಾದ ಕೃತಿ. ಅದನ್ನ ಆ ರೀತಿ ಲಕ್ಷ ಶ್ಲೋಕ ಬರೀಬೇಕು ಅಂದ್ರೆ ಯಾರಿಗೆ ಸಾಧ್ಯ? ಅದು ಅವ್ರು ಹೇಳ್ತಾರೆ ಮೊದಲಿಂದ ಕೊನೆವರೆಗೂ ಕೂಡ ಅದರಲ್ಲಿ ಒಂದೇ ರೀತಿಯಾದಂತಹ ಒಂದು ಪ್ರವಾಹ, ಎಲ್ಲೂ ಕೂಡ ಇದು ಕಡಿಮೆ ಹೆಚ್ಚು ಅಂತಕ್ಕಂಥ ಭಾವನೆ ಬರಬಾರದು ಅಂತ ಒಂದು ಪರ್ಫೆಕ್ಷನ್ ಮಹಾಭಾರತ ಹೇಳುತ್ತದೆ. ತತಃ ಕುಮುದಾರ ಅಥೇನ ತಾಮಿನಿ ಗಂಡ ಪಾಂಡುನ ನೇತ್ರಾನಂದೇನ ಚಂದ್ರೇಣ ಮಾಹೇಂದ್ರೀದಿ ಕಲಂಕೃತ. ಪೂರ್ವ ದಿಕ್ಕಿನಲ್ಲಿ ಚಂದ್ರೋದಯವಾಯಿತು, ಕೃಷ್ಣಪಕ್ಷದಲ್ಲಿ ಹಾಗೆ ತಾನೇ ಆಗಬೇಕಾದ್ದು ಅಲ್ಲಿ ಆಯಿತು. ಬೆಳಗಿನವರೆಗೆ ಮತ್ತೆ ಯುದ್ಧ ನಡೀತಾ ಇದೆ. ಮತ್ತೆ ಅದಕ್ಕೆ ನಿನ್ನೆ ಹೇಳಿದೆ, ಅವತ್ತಿನ ದಿವಸ ಅಮಾವಾಸ್ಯೆಯಾಗಿರಲಿಲ್ಲ, ಸಾಯಂಕಾಲ ನಡೆದ ಪೂರ್ಣಗ್ರಹಣದ ಪ್ರಸಂಗ ಅಲ್ಲ ಅದು, ಕೃಷ್ಣರೇ ತಮಸ್ಸನ್ನು ಸೃಷ್ಟಿ ಮಾಡಿದ ಪ್ರಸಂಗ ಅನ್ನೋದು ರುಜುವಾತಾಯಿತು. ಆ ಮನಂತರದ ಯುದ್ಧದೊಳಗೆ ಮುಖ್ಯವಾಗಿ ನಡೆದ ಘಟನೆ ಸಾತ್ಯಕಿ ಸೋಮದತ್ತ ಮತ್ತು ಶಲ ಅಂತಕ್ಕಂಥವ್ರಿಗೆ ಯುದ್ಧವನ್ನು ಮಾಡ್ತಾ ಇದ್ದಾನೆ. ಸೋಮದತ್ತ ಶಲ ಇಬ್ಬರು ಕೂಡ, ಸೋಮದತ್ತ ತಂದೆ ಶಲ ಮಗ, ಭೂರಿ ಭೂರಿಶ್ರವಸ್ಸು ಮತ್ತು ಶಲ ಮೂರು ಜನ ಸೋಮದತ್ತನ ಮಕ್ಕಳು. ಅದರಲ್ಲಿ ಭೂರಿಶ್ರವನ್ನು ಸಾತ್ಯಕಿ ಕೊಂದು ಹಾಕಿದ್ದಾನೆ, ಅನಂತರ ಆ ಭೂರಿಯನ್ನ ಇನ್ನೊಬ್ಬರು ಕೊಂದು ಹಾಕಿದ್ದಾರೆ. ಈಗ ಇವನು ಬಂದಿದ್ದಾನೆ, ಇವನು ಸಾತ್ಯಕಿ ಕೊಂದು ಹಾಕ್ತಾ ಇದ್ದಾನೆ. ಅದೇ ಸಮಯಕ್ಕೆ ಅವರ ಅಪ್ಪ ಬರ್ತಾನೆ, ಇವರಿಬ್ಬರನ್ನು ಕೊಂದು ಹಾಕಿದಾಗ ಸಾತ್ಯಕಿ ಅವರಪ್ಪ ಬಾಲ್ಯೈಕ ರಾಜ ಬರ್ತಾನೆ. ತಮಾಷೆ, ಮೊದಲು ಮೊಮ್ಮಕ್ಕಳು ಸಾಯ್ತಾರೆ, ಆಮೇಲೆ ಮಗ ಸಾಯ್ತಾನೆ, ಆಮೇಲೆ ಅಪ್ಪ ಸಾಯ್ತಾನೆ. ಇದು ಆಶ್ಚರ್ಯ. ತಾತ ಮಗ ಮೊಮ್ಮಗ ಮೂರು ಜನ ಮೊಮ್ಮಕ್ಕಳು, ಮೂರು ಜನ ಸೇರಿದ್ದಾರೆ. ಬಾಲ್ಯೈಕ ರಾಜ ತಾತ, ಅವರ ಮಗ ಸೋಮದತ್ತ, ಸೋಮದತ್ತನ ಮಕ್ಕಳು ಭೂರಿ ಭೂರಿ ಶ್ರವಸ್ಸು ಶಲ. ಇವರು ಮೂರು ಜನ ಹೋದ್ಮೇಲೆ ಬಾಲ್ಯೈಕ ರಾಜ ಕೊನೆಯ ತಾನು ಯುದ್ಧಕ್ಕೆ ಬರ್ತಾನೆ. ಸಾತ್ಯಕ್ಕೆ ಒಂದು ಬಾಣವನ್ನು ಹೊಡಿತಾನೆ, ಸಾತ್ಯಕ್ಕೆ ಮೂರ್ಛಿತನಾಗಿ ಬಿದ್ದು ಬಿಡುತ್ತಾನೆ. ಆಗ ಅವನ ಮೇಲೆ ಭೀಮಸೇನ ಯುದ್ಧಕ್ಕೆ ಬರುತ್ತಾನೆ. ಭೀಮ ಬಾಲ್ಯಕರ ಯುದ್ಧ ನಡೀತಾ ಇದೆ. ಅದು ಎಂಥ ಯುದ್ಧ ಗೊತ್ತೇನು? ಬಾಲ್ಯಕ ರಾಜ ಭೀಷ್ಮರಿಗೆ ದೊಡ್ಡಪ್ಪ, ಮರಿಬಾರದು ನಾವು. ಬಾಲ್ಯಕ ರಾಜ ಭೀಷ್ಮರಿಗೆ ದೊಡ್ಡಪ್ಪ, ಭೀಷ್ಮರು ಭೀಮಸೇನಿಗೆ ತಾತ ಅಂದ್ರೆ ಮುತ್ತಾತ. ಬಾಲ್ಯಕ ರಾಜ ಮುತ್ತಾತ, ಭೀಮಸೇನ ಮರಿಮೊಮ್ಮಗ, ಅವರಿಬ್ಬರು ಯುದ್ಧ ನಡೀತಾ ಇದೆ. ಬಾಲ್ಯಕ ರಾಜ ಪ್ರಹ್ಲಾದನ ಅವತಾರ, ಅದು ಮರಿಬಾರದು. ಅಲ್ಲಿಯ ಪ್ರಹ್ಲಾದನೇ ಹಿರಣ್ಯಕಶಿಪೋ ಪುತ್ರ, ಪ್ರಹ್ಲಾದೋ ಭಗವತ್ ಪ್ರಿಯ. ಅಲ್ಲಿ ಹೇಳ್ತಾರೆ ಪ್ರತೀತ ಪುತ್ರತಾ ವಾಪ್ತ, ಯಾತಕ್ಕೆ ಭೂಭಾರ ಕ್ಷಪಣಕ್ಕೋಸ್ಕರ ಅವತಾರ ಮಾಡಿ ಬಂದಿರುತ್ತಾನೆ. ಹರಿಕಥಾಮೃತದಲ್ಲಿ ಹೇಳ್ತಾರೆ ಗಾಳಿಯುತ ಪ್ರಹ್ಲಾದ ಬಾಲ್ಯಕ ರಾಯನೆನಿಸಿದನು. ಗಾಳಿಯುತ ವಾಯುದೇವರ ಆವೇಶ ಆತನೊಳಗೆ, ಗಾಳಿಯುತ ಅಂದ್ರೆ ವಾಯುದೇವರ ಆವೇಶವನ್ನಿದ್ದಂತ ಬಾಲ್ಯಕ ರಾಜ ಈ ಬಂದಿದ್ದಾನೆ. ಪ್ರಹ್ಲಾದರಾದ್ರೆ ಅವತಾರ ಮಾಡಿದ್ದಾನೆ. ಸಪ್ತಮಸ್ಕಂದದ ಭಾಗವತದ ಪ್ರಹ್ಲಾದ ಎಲ್ಲಿದ್ದಾನೆ? ದುರ್ಯೋಧನ ಪಕ್ಷದಲ್ಲಿ ಇದ್ದಾನೆ. ಅಲ್ಲಿ ಹಿರಣ್ಯಕಶಿಪುವಿನ ಮಗನಾಗಿದ್ದ, ಇಲ್ಲಿ ದುರ್ಯೋಧನ ಪಕ್ಷದಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾರೆ. ಎಷ್ಟು ಆಶ್ಚರ್ಯ! ಅಲ್ಲಿ ಹಿರಣ್ಯಕಶಿಪು ಮಗನಾಗಿದ್ದೇ ಸಾಧನೆ ಅಲ್ಲಿ ಮಾಡಿದ, ಇಲ್ಲಿ ಕೌರವ ಪಕ್ಷದಲ್ಲಿದ್ದೇ ಸಾಧನೆ ಮಾಡಿದ. ಅವರಿಬ್ಬರು ಯುದ್ಧ ಮಾಡ್ತಾ ಇದ್ದಾರೆ. ಒಂದು ಕಾಲಕ್ಕೆ ಶತಗ್ನಿಯನ್ನು ಆಯುಧವನ್ನು ತಗೊಂಡು ಬಾಲಿಕರಾದಿನ ಭೀಮನ ಯುದ್ಧ ಮಾಡಲು ಸಾಧ್ಯವಾಗ್ತಾ ಇಲ್ಲ, ಅದು ವಾಯುದೇವರ ಆವೇಶ ಬೇರೆ ಇದೆ. ಅಷ್ಟು ಆದರೂ ಆಗ್ತಾ ಇಲ್ಲ, ಕೊನೆ ಭಾರಿ ಸಿಟ್ಟಿನಿಂದ ಭೀಮನ ಮೇಲೆ ಶತಗ್ನಿಯನ್ನು ಆಯುಧ ತಗೊಂಡು ಹೊಡೆದನೆ. ಶತಗ್ನಿ ಅಂದ್ರೆ ನೂರು ಜನಗಳನ್ನ ಒಂದೇ ಸರ್ತಿ ಕೊಲ್ತಕ್ಕಂತ ಆಯುಧ, ಮಿಷನ್ ಗನ್ ಇದ್ದಾಗಿ ನೂರು ಜನಗಳನ್ನ ಒಂದೇ ಸರ್ತಿ ಕೊಲ್ತಕ್ಕಂತ ಆಯುಧ ಅಂತವನು ಭೀಮನ ಎದೆಗೆ ಹೊಡೆದನಂತೆ. ತಕ್ಷ್ಟ ಭೀಮಸೇನ ಗದೆ ತಗೊಳ್ತಾನೆ, ಬಾಲಿಕರಾದನ ತಲೆ ಮೇಲೆ ಅಪ್ಪಳಿಸ್ತಾನೆ. ಅವನು ಹಾಗೆ ಪುಡಿ ಪುಡಿಯಾಗಿ ಬಿದ್ದು ಬಿಡ್ತಾನೆ, ಆಕಡೆ ಸತ್ತೋಗ್ಬಿಡ್ತಾನೆ. ಬಾಲ್ಯಕರಾಜ ಸಾಯ್ತಾನೆ, ಭೀಮಸೇನ ಆತನನ್ನು ಕೊಲ್ತಾನೆ. ಈ ರೀತಿ ಕೊಲ್ಲೋ ಕದೆ ಬೇಕಷ್ಟು ಕೇಳಿಯಾಗಿದೆ. ನಮಗೆ ಒಂದು ಸಂಶಯ ಬರ್ತದ, ಭೀಮಸೇನ ಈವರೆಗೂ ಕೊಂದಿರೋದೆಲ್ಲ ಯಾರನ್ನ? ಮಹಾಪಾಪಿಗಳನ್ನ, ಅಯೋಗ್ಯರನ್ನ. ಯಾರು ಪೂಜ್ಯರನ್ನ ಯಾರನ್ನು ಕೊಲ್ತಾ ಇಲ್ಲ? ಪೂಜ್ಯರು ಭೀಷ್ಮರನ್ನು ಕೊಲ್ಲಲಿಲ್ಲ, ಅರ್ಜುನ ಕೈಯಲ್ಲಿ ಹೊಡಿಸಿತ್ತು. ದ್ರೋಣರನ್ನು ಕೊಲ್ತಾ ಇಲ್ಲ, ಕರ್ಣನನ್ನು ತಾನು ಕೊಲ್ಲೋದಿಲ್ಲ, ಎಲ್ಲರನ್ನು ಕೂಡ ಅವರನ್ನೆಲ್ಲ ಬೇರೆ ಕೈಯಲ್ಲಿ ಕೊಲಿಸ್ತಾ ಇದ್ದಾರೆ. ಬಾಲ್ಯಕರಾಜ ಬರೀ ವೈಷ್ಣವರಲ್ಲ, ಪಾಪ ವೈಷ್ಣವೋತ್ತಮ ನರಸಿಂಹದೇವನ ಸಾಕ್ಷಾತ್ಕಾರ ಮಾಡಿಕೊಂಡ ವ್ಯಕ್ತಿ, ಅವನನ್ನ ಭೀಮಸೇನ ಕೊಲ್ಲಬೇಕ ನೇರವಾಗಿ, ಇದೇನಿದು? ಮತ್ತೆ ಇನ್ನೊಂದು ಮಾತಿದೆ, ಭೀಮಸೇನಿಂದ ಯಾರ್ಯಾರು ಸಾಯ್ತಾರೋ ಅವರೆಲ್ಲ ರಾಕ್ಷಸರು, ಅವರಿಗೆಲ್ಲ ದುರ್ಗತಿ ಅಂದ್ರೆ ಸಾಮಾನ್ಯ ದುರ್ಗತಿ ಅಲ್ಲ, ಅಂಧಂತಮಸ್ಸಿಗೆ ಹೋಗ್ತಾರೆ ಎಲ್ಲರೂ ಕೂಡ. ಅವರ ಗದಾಪ್ರಹಾರ ಅಂದ್ರೆ ಅಂಧಂತಮಸ್ಸಿಗೆ ಡೈರೆಕ್ಟ್ ಟಿಕೆಟ್ ಕೊಟ್ಟಾಗ ಲೆಕ್ಕ. ಅಂಥ ಹೊತ್ತಿನಲ್ಲಿ ಬಾಲ್ಯಕರಾಜನಂತ ವೈಷ್ಣವನ್ನ ಭೀಮಸೇನ ಕೊಂದಿದ್ದು ಹೇಗೆ? ಒಳ್ಳೆ ಪ್ರಶ್ನೆ. ಯಾರು ಯೋಚನೆ ಮಾಡೋರು ಯಾರಿದ್ದಾರೆ ಇದ್ರ ಬಗ್ಗೆ ಅಲ್ಲ. ಆಚಾರ್ಯರು ಬರೀತಾರೆ, ಹಿಂದಿನ ಕಥೆ ಹೇಳ್ತಾ ಇದ್ದಾರೆ. ಬಾಲ್ಯಕರಾಜ ಕೆಟ್ಟವನೋ? ಖಂಡಿತ ಕೆಟ್ಟವನಲ್ಲ, ತುಂಬಾ ಯೋಗ್ಯನಾದವನು. ಭೀಮಸೇನ ಕೊಂದಿದ್ದು ನಿಜನೋ? ಹೌದು, ಕೊಂದಿದ್ದು ನಿಜ. ಯಾತಕ್ಕೆ ಯೋಗ್ಯನನ್ನು ಕೊಂದ ಅಂದ್ರೆ, ಯುದ್ಧ ಪ್ರಾರಂಭಕ್ಕಿಂತ ಮುಂಚಿತವಾಗಿ ಬಾಲ್ಯಕರಾಜ ಬಂದು ಗುಟ್ಟಾಗಿ ಭೀಮಸೇನ ಕೇಳ್ಕೊಂಡಂತೆ. ಭೀಮಸೇನ, ನಾವೆಲ್ಲ ದುರ್ಯೋಧನ ಪಕ್ಷದವರು ಅಂದ್ರೆ ಹೋಗೋರೆ ಅಂತ ಅರ್ಥ, ನಾವೇನು ಬದುಕೋದಿಲ್ಲ ಯಾರು ಕೂಡ. ಆದ್ರೆ ಒಂದು ಪ್ರಾರ್ಥನೆ, ನೀನ್ ನನ್ನ ಕೊಲ್ಲಬೇಕು ಅಂತ ಕೇಳ್ಕೊಂಡಂತೆ. ನನ್ನನ್ನು ನೀನೇ ಕೊಲ್ಲಬೇಕು, ಯಾಕೆ ಅಂದ್ರೆ ನಿನ್ನಿಂದ ಹತನಾದ್ರೆ ನನ್ನ ಬಹಳ ಗೌರವ ಬರುತ್ತೆ. ಭೀಮನಿಂದ ಕೊಲ್ಲಲ್ಪಟ್ಟವನು ಸೋತರು, ಸ್ಟ್ರಾಂಗ್ ಟೀಮಿ ಸೋತು ಬಿಟ್ರೆ ಭಾರಿ ಗೌರವ. ಯಾವ್ದು ಬಾಂಗ್ಲಾಕ್ ಸೋತು ಅಂದ್ಬಿಟ್ರೆ ಬಯಸ್ಕೊಂಡ್ಬಿಡ್ತಾರೆ. ಒಳ್ಳೆ ಟೀಮಿ ಸೋತು ಬಿಟ್ರೆ ಸೋತವರಿಗೆ ಗೌರವ, ಗೆದ್ದವರಿಗಂತೂ ಭಾರಿ ಇದಿರುತ್ತೆ. ಅದಕ್ಕೆ ನಿನ್ನಿಂದ ನಾನು ಸೋಲಬೇಕು, ಸಾಯ್ಬೇಕು, ಬೇರೆಯವರಿಂದ ಸಾಯ್ಬಾರದು. ಅದರಿಂದ ನನಗೆ ಧರ್ಮ ಬರುತ್ತೆ, ಕೀರ್ತಿ ಬರುತ್ತೆ. ಇದೆಲ್ಲ ಯಾವಾಗ ಗೊತ್ತೇ ನಿಮ್ಗೆ ಅರ್ಥ ಆಗ್ತದೆ? ಯಾವಾಗ್ಲಾರು ಕೂಡ ನೀವೇ ಕೊಲ್ಲಿ ಅಂತ ಯಾರು ಹೇಳ್ತಾರಾ? ನೀವೇ ಶಸ್ತ್ರಪ್ರಯೋಗ ಮಾಡಿ ಯಾರ ಅಂತ ಹೇಳ್ತಾರಾ ಅಂತ ಕೇಳಿದ್ರೆ ನಾವು ಹೇಳ್ತೇವೆ. ಆ ರೀತಿಯಲ್ಲಿ ಒಳ್ಳೆ ಡಾಕ್ಟರ್ ಇರ್ತಾನೆ, ಇವನು ಪೇಷಂಟ್ ಒಬ್ಬನು, ಡಾಕ್ಟರ್ಗೆ ಡಾಕ್ಟರ್ ನೀವೇ ಆಪರೇಷನ್ ಮಾಡಬೇಕು ಅಂತ ಹೇಳಿದ್ದ. ನೀವೇ ಆಪರೇಷನ್ ಮಾಡಬೇಕು. ಯಾತಕ್ಕೆ ಅಂದ್ರೆ ನೀವು ಬಹಳ ನಿಮಗೆ ಬೇಕಾದವರು, ತುಂಬಾ ಎಕ್ಸ್ಪರ್ಟ್, ಆದ್ರಿಂದ ನಮಗೆ ನೋವಾಗದಂತೆ ಮಾಡ್ತೀರಿ. ಇಂಜೆಕ್ಷನ್ ಚುಚ್ಚಿಬಿಟ್ರೆ ಆ ವಾರಗಟ್ಟಲೆ ವಾಸಿ ವಸೂಲಿ ಹೋಗೋದಿಲ್ಲ. ಕೆಲವರು ಗೊತ್ತೇ ಆಗೋದಿಲ್ಲ ಆ ರೀತಿ ಕೊಡ್ತಾರೆ. ಕೆಲವರು ಕೊಟ್ಟರೆ ಇರುವ ಕಚ್ಚದ ಕೂಡ ಆಗೋದಿಲ್ಲ. ಕೆಲವರು ಕೊಟ್ಟರೆ ಆ ಗಾಯಕ್ಕೆ ಮತ್ತೆ ಬೇರೆ ಔಷಧಿ ತಗೋಬೇಕಾಗ್ತದೆ ಆ ಗಾಯಕ್ಕೋಸ್ಕರ. ಯಾಕೆ? ನೀವು ಬಹಳ ಪ್ರೀತಿಯಿಂದ ಕೊಡ್ತೀರಿ, ಅತ್ಯಂತ ಇದರಿಂದ ಮಾಡ್ತೀರಿ. ನಮ್ಮ ಹಿತೈಷಿಗಳು ನೀವೇ ಶಸ್ತ್ರಚಿಕಿತ್ಸೆ ಮಾಡಬೇಕು ಅಂತ ಕೇಳ್ತಾರಲ್ಲ, ಹಾಗೆ ಬಾಲ್ಯಕರಾಜ ಕೇಳುತ್ತಾರೆ. ಭೀಮಸೇನ, ನೀನೇ ಮಾಡಬೇಕು ಈ ಕೆಲಸವನ್ನ. ಅದರಿಂದ ನನಗೆ ಇಹ ಪರ ಎಲ್ಲರಲ್ಲೂ ಕೂಡ ಕೀರ್ತಿ ಪುಣ್ಯ ಎಲ್ಲ ಬರುತ್ತದೆ ಅಂತ ಪ್ರಾರ್ಥನೆ ಮಾಡಿದಾಗ ಭೀಮಸೇನೆಯವರು ಹೇಳಿದರಂತೆ, ಬಾಲ್ಯಕರಾಜ ನೀನು ಮುತ್ತಾತ, ನೀನು ಪರಮ ವೈಷ್ಣವ, ಹಾಗೆಲ್ಲ ವೈಷ್ಣವರನ್ನು ಕೊಲ್ಲೋದಿಲ್ಲ ನಾನು, ಆದರೆ ಕೇಳಿದ್ದೆ ಆದ್ರಿಂದ ಕೊಲ್ತೇನೆ. ಆದರೆ ಒಂದು ಕರಾರು, ನಾನು ಸುಮ್ಸುಮ್ನನ್ನು ಕೊಲ್ಲೋದಿಲ್ಲ, ಇದರಲ್ಲಿ ಜೋರನ್ನು ಹೊಡಿಬೇಕು, ಅವ ಮಾತ್ರ ಕೊಲ್ತೇನೆ ಅಂತ ಹೇಳಿದರೆ, ಜೋರನ್ನು ಹೊಡೆದ್ರೆ ಮಾತ್ರ ಕೊಲ್ತೇನೆ, ನೀನು ಸುಮ್ಮನೆ ಕೈಮುಖಂಡು ನಿಂತ್ಕೊಂಡ್ರೆ ಕೊಲ್ಲೋದಿಲ್ಲ ಅಂತ ಹೇಳಿದ್ದಾರೆ. ಕೈಮುಗಿದ್ರೆ ಕೊಲ್ಲೋದಿಲ್ಲ, ನೀನು ಹೊಡಿಬೇಕು ನನ್ನನ್ನು. ಆಗ ಬಾಲ್ಯಕರಾಜ ಕೇಳಿದನಂತೆ ಭೀಮಸೇನ, ನೀನು ಹೊಡೆಯೋದ್ರೆ ನಾವು ದೇವರ ಹಬ್ಬಕ್ಕೆ ಅಷ್ಟೇ ಪಾಪ ಬರ್ತದೆ. ತಮೇವ ನಮಸ್ತೆ ವಾಯೋ ತಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ. ನಿನ್ನ ಹೊಡೆದ್ರೆ ನನಗತಿ ಏನಾಗಬೇಕು ಅಂದ್ರೆ ಯೋಚನೆ ಇಲ್ಲ. ಮನೆಯಲ್ಲಿ ಹೊಡೆಯೋದು ಬೇರೆ, ಯುದ್ಧದಲ್ಲಿ ಹೊಡೆಯೋದು ಬೇರೆ. ಯುದ್ಧದಲ್ಲಿ ಹೊಡೆದ್ರೆ ತತ್ತೇ ಶುಶ್ರೂಷಣಂ ಭವೇತ್, ನಿನಗೆ ಸೇವೆ ಮಾಡಿದ ಪುಣ್ಯ ಬರುತ್ತೆ ಹೊರತು ಪಾಪ ಬರೋದಿಲ್ಲ ಅಂತ ಹೇಳಿದ. ಇದು ಬಹಳ ಮುಖ್ಯ. ಇದು ಸೇವೆ ಮಾಡಿದ ಪುಣ್ಯ ಬರುತ್ತೆ ಹೊರತು ಪಾಪ ಬರೋದಿಲ್ಲ, ನನ್ನ ಹೊಡಿಬೇಕು ಅಂತ ಕೇಳಿದರೆ. ಯಾವಾಗಲೂ ಬೆಸ್ಟ್ ಹಾಗೇನೆ, ಒಳ್ಳೆ ಸ್ಟೂಡೆಂಟ್ ಏನ್ ಕೇಳ್ತಾರೆ ಗೊತ್ತಾ? ಬೇಕಾದ ಪ್ರಶ್ನೆ ಕೇಳಯ್ಯ ಅಂತ ಹೇಳಿದ. ಸಾರಿ ಭಾರಿ ದೊಡ್ಡವರು ಪ್ರಶ್ನೆ ಕೇಳಿದ್ರೆ ಬೇಜಾರಾದ್ರೆ ಕಷ್ಟ ಅಂತೇಳಿ ಸ್ಟೂಡೆಂಟ್ ಅನ್ನು ಹಾಗೆ ಕುತ್ಕೊಂಡ್ಬಿಟ್ಟ ಅಂದ್ರೆ ಅವನು ದಡ್ಡ ಸಿಕ್ಕಾಮಣಿಯಾಗಿ ಬಿಡ್ತಾನೆ. ಬೇಸ್ಟ್ ಒಳ್ಳೊಳ್ಳೆ ಪ್ರಶ್ನೆ ಕೇಳಬೇಕು ಅಂತ. ಸರ್ ಇನ್ನೊಂದು ಹೊಸ ಪ್ರಶ್ನೆ ಇದೆ ಅಂತ ಕೇಳಬೇಕು. ಅವ್ರು ಕೇಳಿದಾಗೆಲ್ಲ ಇಲ್ಲ ಸರ್ ಸರಿ ಹೋಗ್ಲಿಲ್ಲ, ಯಾಕೋ ಇನ್ನೂ ಉತ್ತರ ಕೊಡಿ ಅಂತ ಕೇಳಬೇಕು. ಒಳ್ಳೆ ಮೇಷ್ಟು ಸಿಟ್ಟಾಗೋದಿಲ್ಲ, ಏನ್ ಮಾಡ್ತಾನೆ ಗೊತ್ತೇನು? ಭಾರಿ ಸಂತೋಷ ಪಡ್ತಾರೆ, ಭಾರಿ ಖುಷಿ ಪಡ್ತಾರೆ. ಕೆಟ್ಟ ಮೇಷ್ಟ್ ಆದ್ರೆ ಗೆಟ್ ಔಟ್ ಆಫ್ ದಿ ಕ್ಲಾಸ್, ನೆಕ್ಸ್ಟ್ ಒಳಗೆ ಬರಬೇಡ ಅಂತ ಹೇಳಿಬಿಡ್ತಾರೆ. ಯಾಕೆ ಅವ್ರು ತನ್ನ ಮೇಲೆ ಕಾನ್ಫಿಡೆನ್ಸ್ ಇಲ್ಲ ಅವನಿಗೆ. ವಿದ್ಯಾರ್ಥಿಗಳು ಒಳ್ಳೆ ಪ್ರಶ್ನೆ ಕೇಳಿದ್ರೆ ಒಳ್ಳೆ ಮೇಷ್ಟ್ರಿಗೆ ಹೇಗೆ ಸಂತೋಷವಾಗ್ತದೋ, ಯುದ್ಧದಲ್ಲಿ ಹೊಡೆದ್ರೆ ಭಾರಿ ಖುಷಿ ಆಗ್ತದೆ. ಆದ್ರಿಂದ ನೀನು ಜೋರಾಗಿ ಹೊಡಿ, ಆಗ ಇದನ್ನು ಹೊಡಿತೇನೆ ಕೊಲ್ತೇನೆ, ನಿನಗೆ ಒಳ್ಳೇದಾಗಲಿ ಅಂತ ಭೀಮಸೇನ ಹೇಳಿದ್ರೆ. ಅದಕ್ಕೆ ಶತಜ್ಞೆಯನ್ನು ತಗೊಂಡು ಯಾತಕ್ಕೆ ಹೊಡೆದ ಅಂದ್ರೆ, ಭೀಮಸೇನ ಹೇಳಿದ್ರಿಂದ ಆತ ಹೊಡೆದಿತ್ತು. ಇಲ್ಲದೆ ಹೋದರೆ ಬಾಳಿ ಹೇಗೆ ಭಗವಂತನಾದ ನಾರಾಯಣನ ಎದೆಗೆ ಭೃಗುಮುನಿಗಳು ಕಾಲಿನ ಹೊಡಿತಾರೆ, ಹೊಡೆದು ಏನಾಯ್ತು ಅದರಿಂದ? ಪಾಪ ಪಾದಪ್ರಹಾರ ದೋಷೇಣ ಭೃಗುಂತಂ ವ್ಯಾಧತಾಂಗತಂ, ಜರಾನಾಮಕ ಬೇಡನಾಗಿ ಹುಟ್ಟಿ ಅನಂತರ ಹೋಗಬೇಕಾಗುತ್ತೆ. ಆ ರೀತಿ ಬಾಲ್ಯಕನಿಗಾಯ್ತು ಅಂದ್ರೆ ಆಗಲಿಲ್ಲ. ಯಾತಕ್ಕೆ? ಆತ ಭಾರಿ ಸಿಟ್ಟಿನಿಂದ ಹೊಡೆದು ಭೃಗುಮುನಿಗಳು, ಸಿಟ್ಟಿನಿಂದ ಅಲ್ಲ ಇವ್ ಹೊಡೆದಿದ್ದು, ಪ್ರೀತಿಯಿಂದ ಹೊಡಿತಾನೆ ಭೀಮಸ್, ಭಕ್ತಿಯಿಂದ ಹೊಡಿತಾನೆ. ಭೀಮಸೇನ ಅಪ್ಪಣೆ ತಗೊಂಡು ಹೊಡೆದಿದ್ದರಿಂದ ದೋಷವಾಗಲಿಲ್ಲ. ಬಾಲ್ಯಕರಾಜನಿಗೆ ಕೀರ್ತಿ ಬಂತು, ಸದ್ಗತಿಗೆ ಹೋದನು ಹೊರತು ಕೆಟ್ಟದಾಗಲಿಲ್ಲ. ಆದ್ರಿಂದ ಯುದ್ಧರಂಗದೊಳಗೆ ಶತ್ರದಿಂದ ಯುದ್ಧ ಮಾಡತಕ್ಕಂಥ ದೊಡ್ಡವರಿಗೆ ಸಂತೋಷ ಕೊಡುತ್ತೆ ಹೊರತು ಎಂದು ಕೂಡ ಅವರಿಗೆ ಇದಾಗೋದಿಲ್ಲ. ಇದು ಒಂದು ಭಾಗ. ಇದೇ ಭಾಗ ಎಕ್ಸ್ಟೆಂಡ್ ಮಾಡಿಕೊಂಡ್ರೆ ಪಾಠ ಕೂತಾಗ ಶಿಷ್ಯರುಗಳು ಆಚಾರ್ಯ ತಾವೇ ಬರೀತಾರೆ ಭಾಗವತ ತಾತ್ಪರ್ಯದಲ್ಲಿ, ನೀವು ಪಾಠ ಪ್ರವಚನ ಕೇಳಬೇಕಾದ್ರೆ ಏನು ಸಂಕೋಚ ಪಡಬೇಡಿ ಅಂತ ಆಚಾರ್ಯ ಹೇಳ್ತಾರೆ. ನೀವು ಒಳ್ಳೊಳ್ಳೆ ಪ್ರಶ್ನೆಗಳನ್ನು ಕೇಳಿ. ಯಾಕೆ ಕೇಳಬೇಕು ಅಂದ್ರೆ, ಶಿಷ್ಯೋಪಿ ಪೂರ್ವಪಕ್ಷಸ್ಥ ತಮೇವ ಆತ್ಮಮತಂ ಬ್ರುವನ್, ಸ್ವಾಮಿ ಯಾರೋ ಹೀಗೆ ಕೇಳ್ತಾರೆ ಅಂತ, ನಾಸ್ತಿಕರು ಹೀಗೆ ಕೇಳ್ತಾರೆ ಅಂತ ಪ್ರಶ್ನೆ ಕೇಳಬೇಕಾಗಿಲ್ಲ. ನಾನೇ ಹೀಗೆ ಕೇಳ್ತೇನೆ ಅಂತ ಕೇಳಿ, ಏನೋ ತಪ್ಪಾಗೋದಿಲ್ಲ ಅಂತ ಹೇಳ್ಬಿಡ್ತಾರೆ. ದೇವರಿಲ್ಲ ಅಂತ ನಾನು ಅಂತೇನೆ, ಏನ್ ಮಾಡ್ತೀರಿ? ಹೀಗೆ ಪ್ರಶ್ನೆ ಕೇಳಿದ್ರೆ ಏನೋ ತಪ್ಪಿಲ್ವಂತೆ. ಯಾಕೆ ಉದ್ದೇಶ ಏನಲ್ಲಿ? ದೇವರಿಲ್ಲ ಅಂತ ಹೇಳೋ ಉದ್ದೇಶ ಅಲ್ಲ. ಇಂಥ ಪ್ರಶ್ನೆ ಗುರುಗಳು ಏನು ಉತ್ತರ ಕೊಡ್ತಾರೆ ತಿಳ್ಕೊಂಡ್ರೆ ಮನಸ್ಸಿಗೆ ಸಮಾಧಾನವಾಗ್ತದೆ ಅಂತ ಅರ್ಥ. ಇಂಥ ಸದುದ್ದೇಶದಿಂದ ಒಳ್ಳೊಳ್ಳೆ ಪ್ರಶ್ನೆಗಳನ್ನು ಗುರುಗಳನ್ನು ಕೇಳಿದ್ರೆ ಅದು ಮಹಾಪುಣ್ಯಕರ ಅಂತ ಆಚಾರ್ಯರು ಬರೀತಾರೆ. ಆ ಮಾತು ಅರ್ಥ ಮಾಡಿಕೊಂಡವರಿಗೆ ಈ ಮಾತು ಅರ್ಥ ಆಗ್ತದೆ. ನಮ್ಗೆ ಬಾಲ್ಯಕ ರಾಜ ಹೊಡೆದಿದ್ದು ಪುಣ್ಯಕರವಾಯಿತೆ ಹೊರತು ದೋಷಕರವಾಗಲಿಲ್ಲ. ಎಲ್ಲರೂ ಹೇಳೋದಿಲ್ಲ, ಮಧ್ವಾಚಾರ ಒಬ್ಬರೇ ಹೇಳಿದ್ರು. ಉಳಿದವ್ರು ಪ್ರಶ್ನೆ ಕೇಳಿಬಿಟ್ರೆ ಹಾಳಾಗಿ ಹೋಗ್ತೀರಿ ಅಂತ ಹೇಳ್ತಾರೆ. ನೀವು ಪ್ರಶ್ನೆ ಕೇಳಿಬಿಟ್ರೆ ಗುರುದ್ರೋಹ ಬರ್ತದೆ ನಿಮಗೆ. ಹೆದರಿಸಿದವರು ಇದ್ದಾರೆ, ಈ ಪ್ರಶ್ನೆ ಕೇಳಿದ್ರೆ ನಾವಂತೂ ಮಾತಾಡೋದಿಲ್ಲ, ನಿಮಗೆ ತಮಾಷೆ ಅನಿಸ್ತದೆ. ಆಕ್ಚುಲಿ ಹಾಗೆ ಹೇಳಿದವರಿದ್ದಾರೆ. ಹಾಗೆಲ್ಲ ಪ್ರಶ್ನೆಗಳನ್ನು ಕೇಳಬಾರದು ನೀವು ಅಂತ ಹೇಳ್ತಾರೆ. ತಪ್ಪದು ಒಂದು. ಯಾಕೆ ಹೇಳ್ತಾರೆ ಅಂದ್ರೆ ಅವ್ರಿಗೆ ತಮ್ಮ ಮತದ ಬಗ್ಗೆ ತಮಗೆ ವಿಶ್ವಾಸ ಇಲ್ಲ, ಅದಕ್ಕೆ ಹಾಗೆ ಮಾತಾಡ್ತಾರೆ. ಮಧ್ವಾಚಾರ್ಯರ ಸಿದ್ಧಾಂತ ಓಪನ್, ನಮ್ಮ ಆಧುನಿಕರು ಓದಬೇಕು ಅದನ್ನ. ಎಸ್ಪೆಷಲಿ ನಮ್ಮ ಸ್ಟೂಡೆಂಟ್ಸ್ ಓದಬೇಕು, ಬಹಳ ಬ್ರಿಲಿಯಂಟ್ಸ್ ಇರ್ತಾವ ಅಂತ ಓದಿಬಿಟ್ರೆ ಆಶ್ಚರ್ಯವಾಗ್ತದೆ. ಇವ್ರು ಏನೇನು ಪ್ರಶ್ನೆ ಕೇಳಬೇಕು ಅಂದ್ರೆ ನಮ್ಮದೇನೆ ಅಂತ ತಿಳ್ಕೊಂಡಿರ್ತಾರೆ. ನಮಗೆ ಸಾವಿರಾರು ಪ್ರಶ್ನೆ ಇದೆ, ಈ ಶಾಸ್ತ್ರ ಯಾರು ಓದ್ತಾರೆ ಅಂತ ಹೇಳಿಬಿಟ್ರು. ಶಾಸ್ತ್ರದಲ್ಲಿರೋದೇ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ. ನಾವು ರೋಗವಾಸಿಯನ್ನು ಡಾಕ್ಟರ್ ಹತ್ರ ಹೋಗ್ತೇವೆ ಅಂದ್ರೆ ಹಾಗಾಗುತ್ತಷ್ಟೇ. ಡಾಕ್ಟರ್ ಇರೋದೇ ರೋಗವಾಸಿ ಮಾಡ್ಲಿಕ್ಕೆ, ಶಾಸ್ತ್ರ ಇರೋದೇ ಎಲ್ಲಾ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ. ಸುಧಾ ಗ್ರಂಥ ಅಂದ್ರೆ ಏನೋ ಅಲ್ಲ, ಎಲ್ಲ ಪ್ರಶ್ನೆಗೆ ಉತ್ತರ ಕೊಡೋ ಗ್ರಂಥ ಅಂತ ಅರ್ಥ. ಅದೇ ರೀತಿ ಯಾವ ಶಾಸ್ತ್ರ ತಗೊಂಡ್ರು ಕೂಡ ನಮ್ಮ ನಿತ್ಯ ಜೀವನದಿಂದ ಹಿಡಿದು ಆಧ್ಯಾತ್ಮಿಕದವರೆಗೆ ಯಾವುದೇ ಸಮಸ್ಯೆಯನ್ನು ಕೂಡ ಪೂರ್ಣವಾಗಿ ಪರಿಹಾರ ಮಾಡೋದೇ ಅವುಗಳ ಗುರಿ. ನಮಗಿದು ಅರ್ಥವಾಗಿ ಬಿಟ್ರೆ ನಮ್ಮ ಜನ ಏನ್ ಮಾಡ್ತಾರೆ ಗೊತ್ತಾ? ಇದನ್ನು ಓದ್ತೀರಿ, ಶಾಸ್ತ್ರ ಓದಕ್ಕೆ ಅಧಿಕಾರ ಇಲ್ಲ ಅಂತ ಕಳಿಸಿಬಿಡ್ತಾರೆ. ತಪ್ಪದು. ಶಾಸ್ತ್ರ ಓದ್ತಕ್ಕಂಥ ನಿಜವಾದ ಅಧಿಕಾರ ಯಾರಿಗೆ ಬರುತ್ತೆ ಅಂದ್ರೆ ಯೋಚನೆ ಮಾಡೋ ಶಕ್ತಿ ಇದೆಯಲ್ಲ, ಪ್ರಾಮಾಣಿಕತೆ ಇರಬೇಕು, ಜೊತೆಗೆ ಮೋಸ ಮಾಡೋ ಬುದ್ಧಿ ಇರಬಾರದು. ಆನೆಸ್ಟ್ ಆಗಿ ಎಷ್ಟೆಷ್ಟು ಒಳ್ಳೆ ಪ್ರಶ್ನೆ ಕೇಳುತ್ತಾರೋ ಅವರಿಗೆ ಶಾಸ್ತ್ರದಿಂದ ಸಿಗತಕ್ಕಂಥ ಉಪಕಾರ ಭಾರಿ ದೊಡ್ಡದು. ಅದಕ್ಕೆ ಬಾಲ್ಯಕರಾಜನ ಕಥೆ ಬಹಳ ದೊಡ್ಡ ದೃಷ್ಟಾಂತ. ಬಾಲ್ಯಕರಾಜ ಸತ್ತೋಗ್ತಾನೆ, ಸೂರ್ಯೋದಯದ ಒಳಗೆ ನಡೆದಂತಹ ಘಟ್ಟ. ಬೆಳಗಾಗುವ ಹೊತ್ತಿಗೆ ಇಲ್ಲಿ ಯೋಚನೆ ಮಾಡಿ, ಪ್ರಹ್ಲಾದನಾಗಿ ನರಸಿಂಹದೇವರಿಗೆ ಅತ್ಯಂತ ಪ್ರಿಯನಾಗಿದ್ದ ವ್ಯಕ್ತಿ ಈಗ ದುರ್ಯೋಧನ ಕಡೆ ಸೇರಿದ್ದಾರೆ ಅಂತ ಕೇಳಿದರೆ ಒಂದು ಸ್ಟೆಪ್ ಡೌನ್ ಆದಾಗಲಿಲ್ಲ? ಈಗ ಅದರಲ್ಲಿ ಅಷ್ಟು ಪ್ರಿಯ. ಇಲ್ಲಿ ನೋಡಿದರೆ ಕೃಷ್ಣನಿಗೆ ವಿರುದ್ಧ ನಿಂತಿದ್ದಾನೆ, ಕೃಷ್ಣನಿಗೆ ವಿರುದ್ಧ, ಭೀಮನಿಗೆ ವಿರುದ್ಧ, ಹರಿವಾಯಿಗಳ ವಿರುದ್ಧ ನಿಂತಿದ್ದಾನೆ. ಅದೇ ಅರ್ಜುನ ಇಲ್ಲಿ ಜೊತೆಗಿದ್ದಾನೆ, ಸರಿ, ವಾಲಿಯಾಗಿದ್ದಾಗ ರಾಮದೇವ ವಿರುದ್ಧ ನಿಂತಿದ್ದಾನೆ, ಇಲ್ಲಿ ಕರ್ಣ ವಿರುದ್ಧ ನಿಂತಿದ್ದಾನೆ, ಸುಗ್ರೀವರಾಯದ ಜೊತೆಗಿದ್ದಾನೆ. ಅಂದ್ರೆ ಒಂದು ಅವತಾರದಲ್ಲಿ ಸರಿ ಇದ್ದಾರೆ, ಮತ್ತೊಂದರಲ್ಲಿ ತಪ್ಪು ಬಿಟ್ಟಿದ್ದಾರೆ. ಆದರೆ ಹನುಮಂತನಾಗಿ ರಾಮನ ಪಕ್ಷ, ಭೀಮಸೇನಾಗಿ ಕೃಷ್ಣನ ಪಕ್ಷ, ಮಧ್ವಾಚಾರ್ಯರಾಗಿ ವ್ಯಾಸರ ಪಕ್ಷ, ಮೂರು ಸರ್ತನು ಭಗವತ್ ಪಕ್ಷ ವಹಿಸಿದ ಒಬ್ಬೊಬ್ಬ ದೇವತೆ ಅಂದ್ರೆ ವಾಯುದೇವರು ಒಂದೇನೆ, ಇನ್ನೆಲ್ಲರೂ ದಾರಿ ತಪ್ಪಿದವರೇನು. ಅದಕ್ಕೆ ಶುದ್ಧೇ ಭಾಗವತೆ ಧರ್ಮೇ ನಿರತೋ ಯದೃಕೋದರ. ಈ ಕಥೆ ನಮ್ಮೆದುರಿಗಿದೆ, ಯಾರು ಬೇಕಾದ್ರೆ ಅರ್ಥ ಮಾಡಿಕೊಳ್ಬಹುದು, ಮಾಡ್ಕೊಳ್ಳೋಕೆ ಹೋಗೋದಿಲ್ಲ. ಅದಕ್ಕೆ ದಾಸರ ಹೇಳ್ತಾರೆ, ಪ್ರಥಮದಲ್ಲಿ ಹನುಮಂತ, ದ್ವಿತೀಯದಲ್ಲಿ ಕಲಿಭೀಮ, ತೃತೀಯದಲ್ಲಿ ಗುರುಮಧ್ವ ಮುನಿಯು ಎನಿಸಿ, ಮೂರು ಅವತಾರಗಳಲ್ಲೂ ಕೂಡ ಕೃಷ್ಣನ ಸೇವೆಯನ್ನೇ ಪರಮ ಗುರಿಯನ್ನಾಗಿ ನಂಬಿ ಬದುಕಿದವರು ಅಂದ್ರೆ ನೀವು. ಅದಕ್ಕೇನೆ ಹನುಮಂತನ ಗುಡಿ ಇದ್ದಾಗೆ ಉಳಿದವರು ಗುಡಿಗಳಿಲ್ಲ. ಇವತ್ತು ವಾಲಿ ಸುಗ್ರೀವರು ಯಾವ ಭರತ ಲಕ್ಷ್ಮಣರ ಗುಡಿಗಳು ಕೂಡ ಇಲ್ಲ ಇವತ್ತಿನ ದಿವಸ. ರಾಮದೇವರು ಪಕ್ಕ ಲಕ್ಷ್ಮಣ ಇರ್ತಾನೆ ಹೊರತು ಪ್ರತ್ಯೇಕ ಲಕ್ಷ್ಮಣರ ಗುಡಿ ಅಂತ ಜಗತ್ನಲ್ಲಿ ಎಲ್ಲೆಲ್ಲೂ ಇಲ್ಲ. ಅದೇ ರೀತಿಯಲ್ಲಿ ಅರ್ಜುನನ ಗುಡಿ ಅಂತಿಲ್ಲ, ಅಶ್ವತ್ಥಾಮರ ಗುಡಿ ಇಲ್ಲ, ಧರ್ಮರಾಜನ ಗುಡಿ ಕೂಡ ಇಲ್ಲ. ಇರೋದು ಭೀಮಸೇನ, ಭೀಮಸೇನ ಗುಡಿ ಇದೆ, ಅನೇಕರಿಗೆ ಗೊತ್ತಿಲ್ಲ. ವಿರಾಟ ಪರ್ವದಲ್ಲಿ ಹೇಳಿದ್ದಾಗಲೇ ಜೈಪುರದಲ್ಲಿ ಇವತ್ತಿಗೂ ಭೀಮಸೇನ ಗುಡಿ ಇದೆ, ಮೂರ್ನಾಲ್ಕು ಕಡೆ ಭೀಮಸೇನ ಗುಡಿ ಉಂಟು. ಆದರೆ ಭದ್ರಾಚಾರ್ಯರದ್ದು ಬೇಕಾದಷ್ಟು ಉಂಟು. ಅದಕ್ಕೆ ಕಾರಣ ಇವತ್ತು ಮೂರು ಅವತಾರಗಳಲ್ಲೂ ಕೂಡ ದಾರಿ ತಪ್ಪದೇ ಇದ್ದವರಾದ್ದರಿಂದ ಪರ್ಫೆಕ್ಟ್ ಅಂತ ಅರ್ಥ. ಭೀಮಸೇನ ಬೆಳಗಾಗ ಹೊತ್ತಿಗೆ ಯುದ್ಧದಲ್ಲಿ ಕೊಂದು ಸಂಖ್ಯೆ ಎಷ್ಟಾಗಿತ್ತು? ಒಂದು ಅಕ್ಷೋಹಿಣಿ ಸೇನೆಯನ್ನ ಕೊಂದು ಹಾಕಿದ್ರಂತೆ. ಬೆಳಿಗ್ಗೆ ಒಂದೆರಡು ಗಂಟೆಯಿಂದ ಪ್ರಾರಂಭ ಮಾಡಿ ಸೂರ್ಯೋದಯದ ಒಳಗೆ ಅಷ್ಟು ಸೈನ್ಯ ಸತ್ತೋಯಿತು. ಬೆಳಗಾಯಿತು, ದ್ರೋಣಾಚಾರ್ಯರು ಪಾಪ ಏನು ವಿಶ್ರಾಂತಿನೇ ಇಲ್ಲ. ಆ ವೃದ್ಧರು ಯುದ್ಧದಲ್ಲಿ ಮಾತ್ರ ಏನೂ ಕಡಿಮೆ ಮಾಡಿಲ್ಲ, ಜೋರ ಯುದ್ಧ ಮಾಡ್ತಾ ಇದ್ದಾರೆ. ನಮಗನ್ಸುತ್ತೆ ಅಲ್ರಿ ಏನು ತಗೊಂಡಿಲ್ಲ ಬೇರೆ ಅಂತೀರಿ, ಉಪವಾಸ ಇದ್ದಾರೆ, ನೀರು ಕೂಡ ಕುಡಿದಿಲ್ಲ. ಮೊದಲು ಆಚಾರ್ಯರು ಬೇರೆ, ನೀರು ಕೂಡ ಕುಡಿಯಾಗಿಲ್ಲ, ಎಲ್ಲ ರಕ್ತಮಯ ಅಲ್ಲೆಲ್ಲ ಕೂಡ, ಏನು ಕುಡಿ ಆಗಿಲ್ಲ, ಹೇಗಿದ್ರು ಅಂತ ಕೇಳಿದ್ರೆ ಉಪವಾಸ ಇದ್ದು ಹೇಗೆ ಮಾಡಿದ್ರು ಅಂದ್ರೆ ನಿಮಗೆ ಅರ್ಥ ಆಗ್ತದೆ. ಏಕಾಚಿ ಮಾಡಿ ನೋಡ್ರಿ ಗೊತ್ತಾಗ್ತದೆ. ಮೊದಲಂತಾರೆ ಏನ್ರಿ ಆಫೀಸ್ಗೆ ಹೋಗ್ಬೇಕು ಏಕಾಚಿ ಮಾಡ್ಲಿಕ್ಕೆ ಆಗೋದಿಲ್ಲ, ತುಂಬಾ ಹೆವಿ ವರ್ಕ್ ಇರುತ್ತೆ ಏಕಾಚಿ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಯಾರು ಹೇಳ್ತಾರಲ್ಲ, ಸುಮ್ಮನೆ ಹೇಳ್ತಾರೆ. ಏಕಾಚಿ ಮಾಡಿದ ಮೇಲೆ ಕೇಳಿಬೇಕಾರ ಅವರನ್ನು ಏಕಾಚಿ ಮಾಡಿದ ಮೇಲೆ ಕೇಳಿ ಹೇಳ್ತಾರೆ. ಏಕಾಚಿ ದಿವಸ ಕೆಲಸ ಜಾಸ್ತಿ ಚೆನ್ನಾಗಾಗುತ್ತೆ ಅಂತ ಹೇಳ್ತಾರೆ. ಆಮೇಲೆ ಏಕಾಚಿ ಇದಾಗುತ್ತೆ ಅಲ್ಲ, ಬೇರೆ ದಿವಸಕ್ಕಿಂತ ಚೆನ್ನಾಗಾಗತ್ತೆ. ಒಬ್ರು ಡಾಕ್ಟರ್ ಇದ್ರು, ಐ ಸ್ಪೆಷಲಿಸ್ಟ್, ಅವ್ರು ಹೇಳ್ತಿದ್ರು ನಾನು ಆಪರೇಷನ್ ಅಲ್ಲಿ ಏಕಾಚಿನ ಇಟ್ಕೋತೀನಿ ಸಾಮಾನ್ಯ ಅಂತ ಹೇಳ್ತಿದ್ರು. ಯಾಕೆ ಎಲ್ಲ ಸಕ್ಸಸ್ಫುಲ್ ಆಗುತ್ತೆ ಸಾಮಾನ್ಯವಾಗಿ, ಬೇರೆ ದಿವಸಕ್ಕಿಂತ ಅವಷ್ಟೇ ಮೋಸ್ಟ್ ಎಫೆಕ್ಟಿವ್ ಅಂತ ಹೇಳ್ತಿದ್ರು. ಇವತ್ತು ಏಕಾಚಿ ಆಮೇಲೆ ಹೇಳ್ತಾರೆ, ಆ ಮೊದಲು ಏಕಾಚಿ ಮಾಡಿ ಶುರು ಮಾಡ್ತೇನೆ, ವರ್ಕಿಂಗ್ ಡೇ ಬರುತ್ತೆ, ನೆರವೇ ಬಿಡುತ್ತೆ, ಸಂಡೆ ಬರುತ್ತಲ್ಲ ಅವಾಗ ಅನ್ಕೋತಾರೆ ಆಚಾರ್ಯ ಈ ಸರ್ ಸ್ವಲ್ಪ ಕಷ್ಟ ಆಯ್ತು ಅಂತಾರೆ. ಬರೀ ಅಡಿಗೆ ಮನೆ ನೋಡೋದೇ ಆಗಿಬಿಡುತ್ತಲ್ಲ, ಅದಕ್ಕೆ ಕಷ್ಟ ಆಗಿಬಿಡು. ಮನೆಯಲ್ಲಿದ್ದು ಬಿಟ್ಟರೆ ಬೇರೆ ಕಡೆ ಗಮನ ಇರೋದಿಲ್ಲ, ಅದಕ್ಕೆ ಭಾರಿ ಆಯಾಸ ಅನಿಸುತ್ತೆ. ಅಲ್ಲಿ ಹೋದ ಕಾಲಕ್ಕೆ ಬರ್ತು ಬಿಡ್ತಾರೆ, ಏನು ಯೋಚನೆ ಇಲ್ಲ, ಟೈಮ್ ವೇಸ್ಟ್ ಆಗೋದಿಲ್ಲ. ಫ್ರೆಶ್ ಆಗಿರುತ್ತೆ ದೇಹ, ಒಳ್ಳೆ ಫ್ರೆಶ್ ಆಗಿರ್ತಾನೆ. ಕಾರಣ ಲೈಟ್ ಆಗುತ್ತೆ ಬಾಡಿ, ಆಹಾರ ಕಡಿಮೆ ಲೈಟ್ ಆಗೋದ್ರಿಂದ ಒಳ್ಳೆ ಉತ್ಸಾಹ ಬರುತ್ತೆ ಅವ್ರಿಗೆ. ಆದ್ರಿಂದನೇ ಪಾಂಡವರು ಯುದ್ಧ ಶುರು ಮಾಡಿದ್ದೆ ಏಕಾದಶಿ ದಿವಸ, ಗೀತಾ ಜಯಂತಿ ಏಕಾದಶಿನೇ ಬರೋದು. ಈ ರೀತಿ ಏಕಾದಶಿಗೂ ತಮ್ಮ ಕರ್ತವ್ಯ ಆಚರಣೆಗೆ ಏನೇನು ವಿರೋಧ ಇಲ್ಲ. ಸರಿಯಾಗಿ ದ್ರೋಣರು ಅಂತವ್ರು ಯುದ್ಧ ಮಾಡ್ತಾನೆ ಇದ್ದಾರೆ. ಬೆಳಗಾದ ಮೇಲೆ ಅವರು ಎಷ್ಟು ಚೆನ್ನಾಗಿ ಯುದ್ಧ ಮಾಡಿದ್ರು ಅಂದ್ರೆ, ಒಂದೊಂದು ಬಾಣಕ್ಕೆ ಮಹಾವೀರನ ಕೊಂದ್ಕೊಂದು ಹಾಕ್ತಾ ಇದ್ದಾರೆ. ದೃಪದ ಬಂದಂತೆ ಒಂದೇ ಬಾಣ ಹೊಡೆದು ಹಾಕಿಬಿಡ್ತಾರೆ. ವಿರಾಟ ಬರ್ತಾರೆ, ಒಂದು ಬಾಣಕ್ಕೆ ಹೋಗ್ಬಿಡ್ತಾರೆ. ಎಲ್ಲರೂ ಹೋಗು, ಈಗ ಹೋಗು, ಅವತ್ತಿನ ದಿವಸ ಹೋಗರಲ್ಲ, 15 ದಿವಸ ಬೆಳಿಗ್ಗೆ ಎಲ್ಲ ಒಬ್ಬೊಬ್ಬರೇ ಹೋಗ್ತಾ ಇದ್ದಾರೆ. ದ್ರೋಣಾಚಾರ್ಯ ಕಳಿಸ್ತಾ ಇದ್ದಾರೆ, ಅವ್ರನ್ನೆಲ್ಲ ಕಳಿಸಬೇಕು ಅಂತಾನೆ. ದ್ರೋಣಾಚಾರ್ಯರನ್ನ ಪರಶುರಾಮ ದೇವರು ಈ ಪಕ್ಷಕ್ಕೆ ಕಳಿಸಿದ್ರು. ಕೌರವರ ಪಕ್ಷಕ್ಕೆ ಕಳಿಸಿದ ಉದ್ದೇಶನೇ ದೃಪದ ವಿರಾಟ. ದೃಪದರಂತೂ ಆಯ್ನ ಕಾರಣ ಮಹಾವೀರರಾದ ರಾಜ, ಒಂದೇ ಬಾಣಕ್ಕೆ ಹೋಗ್ತಾನೆ ದ್ರೋಣಾಚಾರ್ಯರಿಗೆ ಅಂತ ಕೇಳಿದರೆ ಎಷ್ಟು ಪರಾಕ್ರಮಗಳಿರಬೇಕು. ಇವರು ಬೃಹಸ್ಪತಿ ಅವತಾರ, ದೇವಗುರುಗಳು, ಇವರು ಅವರ ಪೆಟ್ಟಿ ಉಳಿಲಕ್ಕಾಗ್ತಾ ಇಲ್ಲ ಅಂತ ಅವರು ದೊಡ್ಡ ಸೇಡಿತ್ತಲ್ಲ, ದೃಪದ ಅವಮಾನ ಮಾಡಿದ್ದಾನೆ ಹೊಡಿಬೇಕು ಅಂತ ಹೇಳಿ ತಿರ್ಸ್ಕೊಂಡ್ಬಿಟ್ರು. ಕೊನೆಗೆ ವಿರಾಟ್ ರಾಜ ಪಾಂಡವರಿಗೆ ಈ ಉತ್ತರೆಯನ್ನು ಕೊಟ್ಟು ಮದುವೆ ಮಾಡಿದವನು ಅಂದ್ರೆ ಅಭಿಮನ್ಯುವಿನ ಮಾವ, ಅವನು ಅಭಿಮನ್ಯುವನ್ನು ಕೊಲಿಸಿದ್ರು. ವಿರಾಟರನ್ನು ತಾವೇ ಕೊಂದು ಹಾಕಿಬಿಟ್ರು. ಅನಂತರ ಒಬ್ಬೊಬ್ಬರೇ ಬರ್ತಾ ಇದ್ದಾರೆ. ಕುಂತಿ ಭೋಜ ರಾಜ, ಕುಂತಿಯ ಸಾಕದಂದೆ ಬಂದಂತೆ ದ್ರೋಣಾಚಾರ್ಯನ್ನು ಕೊಂದು ಹಾಕಿಬಿಡ್ತಾನೆ. ಪುರುಜಿತ್ ಅಂತ ಒಬ್ಬ ಕುಂತಿಯ ಅವನ ಸಹೋದರ, ಅವನು ಕೊಂದು ಹಾಕಿಬಿಡ್ತಾನೆ. ಪುರುಜಿತ್ ಕುಂತಿ ಭೋಜಶ್ಚ ಆರಂಭದಲ್ಲೇ ಬರುತ್ತೆ. ಅವರೆಲ್ಲ ಕೊಂದು ಹಾಕಿದ್ರು ದ್ರೋಣರೇನೆ. ಇದು ಪಟ ಪಟ ಹೊಡೆದಾಕ್ತಾರೆ. ಅವತ್ತೊಂದು ದಿವಸದಲ್ಲಿ ಮಧ್ಯಾಹ್ನದ ಹೊತ್ತಿಗೆ ದ್ರೋಣಾಚಾರ್ಯರು 10 ಲಕ್ಷ ಆರ್ಯಗಳನ್ನು ಕೊಂದರಂತೆ, 20,000 ಕುದುರೆಗಳನ್ನು ಕೊಂದರಂತೆ, 20,000 ಸೈನಿಕರನ್ನು ಕೊಂದರಂತೆ. ಒಂದು ಬ್ರಹ್ಮಾಸ್ತ್ರ ಪ್ರಯೋಗ ಮಾಡ್ತಾರೆ. ಸಮಯ ಬಂತು ಅಂದ್ರೆ ಅವ್ರಿಗೆ ಗೊತ್ತೇ ಇದೆ, ಕೊನೆಗೆ ಹೋಗ್ತಿದ್ದ ದೀಪ ಆರೋಗ್ಯ ಜೋರಾಗಿ ಉರಿಯುತ್ತಂತೆ. ಈ ವೀರರೆಲ್ಲ ಕೊನೆ ಸಾಯದಕ್ಕಿಂತ ಮುಂಚೆ ಮಹಾಪರಾಕ್ರಮ ತೋರಿಸ್ತಾರೆ. ದ್ರೋಣಾಚಾರ್ಯರ ಪರಾಕ್ರಮ ಅಂತ ಅದ್ಭುತ ಪರಾಕ್ರಮವಾಯಿತು. ಕೊನೆಗೊಂದು ಘಟ್ಟದೊಳಗೆ ದೃಷ್ಟದ್ಯುಮ್ನ ದ್ರೋಣರನ್ನ ಎದುರಿಸಿ ಬರುತ್ತಾನೆ. ಅವನು ಕೊಲ್ಲಕ್ಕೆ ಹುಟ್ಟಿ ಬಂದಿರುವುದು ಗೊತ್ತಿದೆ ನಮಗೆ. ದೃಷ್ಟದ್ಯುಮ್ನನ್ನು ಪಡೆದೇ ದೃಪದರಾಜ ದ್ರೋಣರನ್ನು ಕೊಲ್ಲಬೇಕು ಅಂತ ಹೇಳಿ ಅವರ ಅಪ್ಪ ಬೇರೆ ಸತ್ತಲ್ಲ, ಸಿಟ್ಟು ಜಾಸ್ತಿ ಆಯಿತು ದೃಷ್ಟದ್ಯುಮ್ನನಿಗೆ. ದೃಪದರಾಜ ಸತ್ತ ಮೇಲೆ ಸಿಟ್ಟು ಇನ್ನೂ ಜಾಸ್ತಿ ಆಯಿತು. ಯುದ್ಧ ಶುರು ಮಾಡಿದ್ರು. ಇಬ್ಬರು ಜೋರಾಗಿ ಯುದ್ಧ ಮಾಡ್ತಾ ಇದ್ದಾರೆ. ಆ ಯುದ್ಧದಲ್ಲಿ ದ್ರೋಣಾಚಾರ್ಯರಿಗೆ ಒಂದು ಸ್ವಲ್ಪ ಯೋಚನೆ ಶುರುವಾಗಿದೆ. ಇಲ್ಲಿ ತಮಾಷೆ ನೋಡಬೇಕು. ದ್ರೋಣಾಚಾರ್ಯರು ಈಗ ದುರ್ಯೋಧನ ಸೇನಾಧಿಪತಿಗಳು, ದೃಷ್ಟದ್ಯುಮ್ನ ಪಾಂಡವರ ಸೇನಾಧಿಪತಿ, ತಮ್ಮನೇ ಸೇನಾಧಿಪತಿ. ವ್ಯೂಢಾಂ ದುರ್ಗಾ ಪುತ್ರೇಣ ತವ ಶಿಷ್ಯೇಣ ಧೀಮತ, ಸೇನಾಧಿಪತಿ ಸೇನಾಧಿಪತಿಗಳು ಯುದ್ಧ ನಡೀತಾ ಇದೆ ಈಗ. ಆ ಯುದ್ಧದೊಳಗೆ ದ್ರೋಣಾಚಾರ್ಯರಿಗೆ ದೃಷ್ಟದ್ಯುಮ್ನ ಭಾರಿ ಜೋರ ಹೊಡಿತಾನೆ. ಆಗ ಅವರು ವಯಸ್ಸಿನ ಕಾರಣರು ಸೇರಿಕೊಂಡ್ಬಿಟ್ಟು ಸ್ವಲ್ಪ ಸುಸ್ತಾಯ್ತಂತವ್ರು. ಹಾಗೆ ಧ್ವಜಸ್ತಂಭಕ್ಕೆ ಒರೆಕೊಂಡಂತೆ, ಮೂರ್ಛೆ ಬಂತಂತೆ, ಒರಗಿದ್ರಂತೆ. ಆ ಹೊತ್ತಿಗೆ ದೃಷ್ಟದ್ಯುಮ್ನ ನೋಡ್ತಾನೆ, ರಥದಿಂದ ಕೆಳಗೆ ಇಳಿತಾನೆ, ಓಡಿ ಬರ್ತಾನೆ, ರಥವನ್ನು ಹತ್ತುತ್ತಾನೆ, ಅವರ ತಲೆ ಹಿಡ್ಕೊಂಡು ಹೊಡಿಬೇಕು ಅಂತ ಹೋಗ್ತಾನೆ. ಅಷ್ಟೊತ್ತಿಗೆ ಎಚ್ಚರ ಆಯ್ತು ಅವರಿಗೆ, ಅಷ್ಟೊತ್ತಿಗೆ ಎಚ್ಚರ ಆಯ್ತಂತೆ. ಪಾಪ ಎಚ್ಚರ ಆದವರೇ ಭಾರಿ ಬೇಗ ಯುದ್ಧ ಮಾಡಕ್ಕೆ ಶುರು ಮಾಡ್ತಾರೆ. ಧನುಸ್ ತಗೊಂಡು ಚಿಕ್ಕ ಚಿಕ್ಕ ಬಾಣ ಹೊಡೆದರಂತೆ. ದೂರ ಇದ್ದವರಿಗಾರ ದೊಡ್ಡ ದೂರ ಹೊಡಿಬಹುದು, ರಿವಾಲ್ವರ್ಗಿಂತ ದೂರ ಇದ್ದವರು ಹೊಡಿಲಕ್ಕಾಗೋದಿಲ್ಲ. ಈ ಗನ್ನಿಂದ ಹತ್ತಿರ ಇದ್ದವರು ಹೊಡಿಲಕ್ಕಾಗೋದಿಲ್ಲ. ಅದು ಹತ್ತಿರ ಇದ್ದರೆ ಗನ್ನೆ ಅಷ್ಟು ಉದ್ದ ಇರ ತೊಡಿತಾರೆ ಎಂಬಂತೆ. ಮತ್ತೆ ಚಿಕ್ಕದು ಉಪಯೋಗಿಸ್ತಾರ, ಅದು ಬಾಣಗಳಲ್ಲಿ ಚಿಕ್ಕ ಚಿಕ್ಕ ಬಾಣ ಇರುತ್ತಂತೆ, ಇಷ್ಟಿಷ್ಟೇ ಬಾಣ ಇರುತ್ತಂತೆ. ಆ ಬಾಣ ತಗೊಂಡು ಹೊಡೆದ್ರಂತೆ. ಎಷ್ಟು ಆಶ್ಚರ್ಯ ಇತ್ತು. ಬಾಣದ ವೆರೈಟಿಗಳು, ದೂರ ಇದ್ದರೆ ದೊಡ್ಡ ದೊಡ್ಡ ಬಾಣಗಳು, ಇನ್ನು ಕೆಲವರಿಗೆ ಅಸ್ತ್ರಗಳು, ಇನ್ನು ಬೇರೆ ಬೇರೆ ಆಯುಧಗಳು, ಹತ್ತಿರ ಇದ್ದರು ಹೊಡೆಯಲಿಕ್ಕೆ ಪ್ರಾದೇಶ ಮಾತ್ರವಾದ ಬಾಣಗಳು. ಅದರಿಂದ ಹೊಡೆದಾಗ ಭಾರಿ ಪೆಟ್ಟಾಯ್ತಂತೆ ದುಷ್ಟದ್ಯುಮ್ನನಿಗೆ. ಗಿಡದು ಮತ್ತೆ ವಾಪಸ್ ಓಡೋಗ್ಬಿಡ್ತಾನೆ, ರಥವನ್ನು ಮತ್ತೆ ಹತ್ತುತ್ತಾನೆ. ಯುದ್ಧ ಜೋರ ಮತ್ತೆ ನಡೀತಾ ಇದೆ. ಹಾಗೆ ದುಷ್ಟದ್ಯುಮ್ನ ಸಾಕಷ್ಟು ಹೊಡಿತಾರೆ ದ್ರೋಣಾಚಾರ್ಯರು. ಈ ಸನ್ನಿವೇಶದಲ್ಲಿ ಕೃಷ್ಣ ಪರಮಾತ್ಮ ನೋಡಿದನಂತೆ, ಇನ್ನು ದ್ರೋಣಾಚಾರ್ಯ ಕಥೆ ಮುಗಿಸಬೇಕು, ಇವತ್ತಿಗೆ ಅವರು ಯುದ್ಧ ಮುಕ್ತಾಯ ಆಗಬೇಕು ಅಂತ ಹೇಳಿಬಿಟ್ಟು, ಧರ್ಮರಾಜ ಒಂದು ಕೆಲಸ ಮಾಡು, ದ್ರೋಣಾಚಾರ್ಯ ಏನಂತ ಹೇಳಿದ್ದಾರೆ, ಪಾಂಡವರಿಗೆ ದ್ರೋಣರನ್ನು ಕೊಲ್ಲೋದ ಸಮಸ್ಯೆ ಅಲ್ಲ, ಅವರನ್ನು ಹೇಗೆ ಕೊಲ್ಲಬೇಕು, ಅವ್ರು ಇಷ್ಟಪಟ್ಟ ಕೊಲ್ಲಬೇಕು ಅಂತ ಅಪೇಕ್ಷೆ ಇತ್ತವ್ರಿ, ಇಷ್ಟಪಟ್ಟ ಕೊಲ್ಲಬೇಕು. ಗುರುಗಳೇ ನಿಮ್ಮನ್ನು ಹೇಗೆ ಕೊಲ್ಲಬೇಕು ಧರ್ಮರಾಜ ಕೇಳಿದ್ದ, ಹಿಂದೆ ನೆನಪಿಟ್ಟುಕೊಂಡಿರ್ಬೇಕು ಯುದ್ಧಕ್ಕೆ ಪ್ರಾರಂಭಕ್ಕೆ ಅಂತ ಮುಂಚೆ ಅವರು ಹೇಳಿದ್ರು, ನಾನು ಶಸ್ತ್ರ ಹಿಡಿದಾಗ ಸಾಯಲಿಕ್ಕೆ ಇಷ್ಟಪಡೋದಿಲ್ಲ ಅಂತ ಹೇಳಿದ್ರು. ಶಸ್ತ್ರ ಹಿಡಿದಾಗ ಸಾಯಲಿಕ್ಕೆ ಇಷ್ಟಪಡೋದಿಲ್ಲ, ನನ್ನ ಕೊಲ್ಲಬೇಡಿ ಆಗ. ಯಾತಕ್ಕೆ, ಸಾವಿರಾರು ಜನಕ್ಕೆ ರಾಜಕುಮಾರರುಗಳಿಗೆ ರಾಜರುಗಳಿಗೆ ಪಾಠ ಹೇಳಿಕೊಟ್ಟ ನಾನು ಶಸ್ತ್ರ ಹಿಡ್ಕೊಂಡಾಗ ಸತ್ರೆಂದರೆ ಏನಂತ ನನ್ನನ್ನ, ಇನ್ನೂ 1,000 ಜನ ಹೇಳ್ಕೊಟ್ಟಿದ್ದಾರೆ ತವ್ರ ಕೈಲಿ ಆಗಲಿಲ್ಲ ಅಂತ ಅಪಕೀರ್ತಿ ನನ್ನ ಬರುತ್ತೆ. ಶಸ್ತ್ರ ಹಿಡಿದಾಗ ಸಾಯಬಾರದು, ಶಸ್ತ್ರ ಬಿಟ್ಟಾಗ ಸಾಯ್ಬೇಕಾನು ಅಂತ ಹೇಳಿರ್ತಾರೆ. ಧರ್ಮರಾಜ ಅಲ್ಲಿ ಬಿಟ್ಟಿರೋದಿಲ್ಲ, ಸ್ವಾಮಿ ಶಸ್ತ್ರ ಯಾವಾಗ ಬಿಡ್ತೀರಿ ಅಂತ ಕೇಳಿರ್ತಾರೆ. ಶಸ್ತ್ರ ಯಾವಾಗ ಬಿಡ್ತೀರಿ ನೀವೀಗ, ಅದಕ್ಕೆ ಹೇಳುತ್ತಾರೆ. ಎಷ್ಟು ಆಶ್ಚರ್ಯ, ನಿಮ್ ದ್ರೋಣರ ಆದರ್ಶ ಚೆನ್ನಾಗಿ ಜ್ಞಾಪಕ. ಶಸ್ತ್ರ ನಾನು ಹಿಡಿದಾಗ ಸಾಯಬಾರದು, ಒಳ್ಳೆ ಆದರ್ಶ ಅವರು. ಅದಕ್ಕೆ ಅವರು ಹೇಳುತ್ತಾರೆ, ಶಸ್ತ್ರ ಬಿಟ್ಟಾಗ ಹೊಡಿಬೇಕಾರೆ ಯಾವಾಗ ಶಸ್ತ್ರ ಬಿಡ್ತೀರಿ ಅಂದ್ರೆ, ಅವರು ಉತ್ತರ ಕೊಟ್ಟರಂತೆ, ನಾನು ಅಪ್ರಿಯವಾದ ವಾರ್ತೆಯನ್ನು ಕೇಳಿದಾಗ ಶಸ್ತ್ರ ಬಿಡ್ತೇನೆ, ಅಪ್ರಿಯವಾದ ವಾರ್ತೆಯನ್ನು ಕೇಳಿದಾಗ ಶಸ್ತ್ರ ಬಿಡ್ತೇನೆ. ಧರ್ಮದ ಅಲಿಗೂ ಬಿಡೋದಿಲ್ಲ, ಅಪ್ರಿಯವಾದ ವಾರ್ತೆ ಯಾವುದು ಅಂತ ಕೇಳಿದ್ದಾನೆ. ಆಗ ಮಹಾರಾಯ ಅದೆಲ್ಲ ಹೇಳಕ್ಕಾಗೋದಿಲ್ಲ, ನೀನೇ ಅರ್ಥ ಮಾಡ್ಕೊ ಅಂತ ಹೇಳಿದ್ರೆ, ಅದೆಲ್ಲ ಬಾಯ್ಬಿಟ್ಟು ಹೇಳೋದಿಲ್ಲ, ನೀನೇ ಅರ್ಥ ಮಾಡ್ಕೋ. ಈಗ ಕೃಷ್ಣ ಹೇಳ್ತಾರೆ, ಧರ್ಮರಾಜ ಅದು ಹೇಳಿದ್ರಲ್ಲ, ಅವರಿಗೆ ಅಪ್ರಿಯವಾದ ವಾರ್ತೆ ಜಗತ್ತಲ್ಲಿ ಒಂದೇ ಒಂದು, ಅವರಿಗೆ ಒಬ್ಬನೇ ಒಬ್ಬ ಮಗ ಮಹಾವೀರ ಅಶ್ವತ್ಥಾಮ, ಅವರು ಸತ್ತ ಅಂತ ಕೇಳಿದ್ರೆ ಅವರಿಗೆ ಭಾರಿ ದುಃಖ ಆಗುತ್ತೆ, ಶಸ್ತ್ರ ಬಿಡುತ್ತಾರೆ, ಅವಾಗ ಕೊಲ್ಲಕ್ ಬರುತ್ತೆ, ಈಗ ಅನ್ನು ಅಂತ ಹೇಳಿದ್ರೆ. ಧರ್ಮರಾಜ ಶುರು ಮಾಡಿದ ಒಳ್ಳೆ ತಪ್ಪು ಸುಳ್ಳು ಹೇಳದಾಗತ್ತಲ್ಲ, ಶುರು ಮಾಡಿಬಿಟ್ಟ ಒಳ್ಳೆ ಸುಳ್ಳು ಹೇಗೆ ಹೇಳೋದು ನಾನೀಗ, ಅಶ್ವತ್ಥಾಮ ಹತಃ ಹೇಗೆ ಹೇಳಬೇಕು ಅಂತ ಯೋಚನೆ ಮಾಡ್ತಾ ಕುತ್ಕೊಂಡ. ಆಗ ಭೀಮಸೇನ ನೋಡಿಬಿಟ್ಟು, ಒಬ್ಬ ಮಾಳವರಾಜ ಅಂತ ಒಬ್ಬ ಇದ್ದ, ಅವನಿಗೆ ಅಶ್ವತ್ಥಾಮ ಅಂತ ಆನೆ ಇತ್ತು, ಅವನಿಗೆ ಆನೆ ಹೆಸರು ಅಶ್ವತ್ಥಾಮ ಅಂತ ಇತ್ತಂತೆ. ಆನೆಯನ್ನು ಕೊಂದು ಹಾಕ್ತಾನೆ ಭೀಮಸೇನ, ಆನೆಯನ್ನು ಹೊಡೆದು ಬಿಟ್ಟು ಆ ಕೃಷ್ಣ ಹೇಳ್ತಾನೆ, ನೋಡಪ್ಪ ಈಗಾರು ಹೇಳು ಅಶ್ವತ್ಥಾಮ ಅಂತ ಆನೆ ಸತ್ತಿದೆ ಅಂತ ಹೇಳು ಕೊನೆ ಪಕ್ಷ ಅಂತ ಹೇಳಿದಾಗ, ಆಗ ಸ್ವಲ್ಪ ಧೈರ್ಯ ಬಂತಂತೆ. ಹೇಳೋದಕ್ಕೆ ಅಂತ ಹೋಗ್ತಾನೆ, ಇನ್ನು ಇನ್ನೂ ಯೋಚನೆ ಮಾಡ್ತಾನೆ ಇದ್ದಾನೆ ಪುಣ್ಯಾತ್ಮ. ಅಷ್ಟೊತ್ತಿಗೆ ಕೃಷ್ಣ ಹೇಳ್ತಾನೆ, ಭೀಮಸೇನ ನೀನ್ ಹೇಳು ಜೋರಾಗಿ ಅಂತ ಹೇಳಿದನು. ಭೀಮಸೇನ ಹಿಂದೆ ಮುಂದೆ ನೋಡೋದೇ ಇಲ್ಲ, ಅಶ್ವತ್ಥಾಮ ಹತಃ ಹೇಳೇ ಬಿಡ್ತಾರೆ, ಕೃಷ್ಣನ ಮಾತು ಅಂದಮೇಲೆ ಹಿಂದೆ ಮುಂದೆ ನೋಡಬೇಕಾದ ಕಾರಣ ಇಲ್ಲ. ಭಗವಂತನ ಆದೇಶ ಅದು ಒಂದು, ದೇವರ ಅಪ್ಪಣೆ ಅಂದ್ರೆ, ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿದೆ ಅಂದ್ರೆ ಕೋರ್ಟಿಗೆ ಅವಮಾನ ಮಾಡಿದಾಗ ಲೆಕ್ಕ, ಕಣ್ಣು ಮುಚ್ಕೊಂಡು ಕೆಲಸ ಮಾಡಬೇಕು. ಇವತ್ತಿನ ನೀತಿ ಉಳ್ಕೊಂಡಿದೆ, ಸುಪ್ರೀಂ ಕೋರ್ಟ್ ಆರ್ಡರೇ ಕೇಳ್ತಿರಲ್ಲ, ಸುಪ್ರೀಂ ಮೋಸ್ಟ್ ಪರಮಾತ್ಮ ಆತನ ಮಾತನ್ನು ಕೇಳಿದ್ರೆ ಯಾರ ಮಾತು ಕೇಳಬೇಕಾಗಿದ್ರೆ. ಈಗ ಭೀಮಸೇನ ತಕ್ಷ ಅಶ್ವತ್ಥಾಮ ಹತ ಅಂತ ಜೋರಾಗಿ ಮೊದಲೇ ದೊಡ್ಡ ಧ್ವನಿ, ವಾಯುರ್ಭೀಮೋ ಭೀಮನಾದಃ, ಆ ಹೇಳೋ ರೀತಿ ಬೇರೆ. ದ್ರೋಣಾಚಾರ್ಯ ಕಿವಿಗೆ ಬಿತ್ತು, ಶಸ್ತ್ರ ಬಿಡ್ತೀರಾ ಅಂತ ಯಾರ ಕೇಳಿದ್ರೆ ಬಿಡೋದಿಲ್ಲ ಅಂತ ಹೇಳಿದ್ರೆ, ಯಾಕಂದ್ರೆ ಭೀಮಸೇನ ನಂಬಲಕ್ ಆಗೋದಿಲ್ಲ, ಅದು ಕೃಷ್ಣ ಹೇಳಿದಾಗೆಲ್ಲ ತಷ್ಟ ಹೇಳಿಬಿಡ್ತಾನೆ, ಆದ್ರಿಂದ ನಾನು ಧರ್ಮರಾಜ ಹೇಳಿದ್ರೆ ನಂಬ್ತೇನೆ ಅಂತ ಹೇಳಿದ್ರೆ. ಅಂದ್ರೆ ದ್ರೋಣಾಚಾರ್ಯ ಗೊತ್ತು ಭೀಮಸೇನ ಅಂದ್ರೆ ಆತ ಸೂಕ್ಷ್ಮ ಧರ್ಮಜ್ಞ, ಇದು ಬಹಳ ಇಂಪಾರ್ಟೆಂಟ್. ಸೂಕ್ಷ್ಮ ಧರ್ಮ ಭೀಮಸೇನ ಗೊತ್ತು, ಉಳಿದವರ ಧರ್ಮವೆಲ್ಲ ತೋರಿಕೆಯ ಧರ್ಮ, ಭೀಮಸೇನ ಹಾಗಲ್ಲ. ಸತ್ಯ ಅಂತ ಕಂಡಿರುತ್ತೆ ಸತ್ಯವಾಗಿರುತ್ತೆ, ಸುಳ್ಳು ಅಂತ ಕಂಡ್ರೆ ಸತ್ಯವಾಗಿರುತ್ತೆ, ಇದು ಭೀಮಸೇನ ವೈಶಿಷ್ಟ್ಯ. ಆದ್ರಿಂದಾನೆ ಸರಿಯಾಗಿ ಯೋಚನೆ ಮಾಡಿದ್ರೆ ಗೊತ್ತಾಗ್ತದೆ, ನಾವು ಭೀಮಸೇನ ಮಾತಿಗಿಂತ ಧರ್ಮರಾಜನ ಮಾತಾಗಬೇಕು, ಧರ್ಮರಾಜನ ಕೇಳಬೇಕು ಅಂತ ಹೊರಟಂತ ಕಡೆ. ಕೃಷ್ಣ ಧರ್ಮರಾಜ ನೀನೇ ಹೇಳಬೇಕಂತ ಹೇಳಪ್ಪ ಅಂತ ಕೇಳಿದರೆ, ಆ ಮೀನಾಮೇಶ ಎಣಿಸಿ 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 ಅಶ್ವತ್ಥಾಮ ಹತಃ ಅಂತ ಜೋರ ಕೂಗ್ತಾನೆ, ಬಿಟ್ಟಿಲ್ಲ, ಕುಂಜರ ಅಂತ ಸೇರಿಸಕ್ಕೆ ಹೋಗ್ತಾನೆ. ಮತ್ತೆ ಉಪಾಂಶು ಕುಂಜರ ಅಶ್ವತ್ಥಾಮ ಸತ್ತ ಆನೆ ಅಂತ ಸೇರಿಸಿದ್ದೆ. ಅಷ್ಟೊತ್ತಿ ಭೀಮಸ ಜೋರ ಸಿಂಹನಾದ ಮಾಡಿಬಿಡಿ, ಡಿಸ್ಟರ್ಬೆನ್ಸ್ ಕೇಳಲೇಬಾರದು ಅವರ ಕಿವಿಗೆ, ಆತ ಕಿವಿ ಕೇಳಿಸ್ಬೇಕಾದ್ರೆ ಕೊನೆ ಪಕ್ಷ ಹೇಗಾದ್ರೂ ಬೇಡಿ ಅಂತ ಹೇಳಿ ಕುಂಜರ ಅನ್ನು ಮುಚ್ಚಿಬಿಟ್ರಂತೆ. ಧರ್ಮರಾಜನ ಒಂದು ಸಮಾಧಾನ, ನಾನಂತೂ ಸುಳ್ಳು ಹೇಳಲಿಲ್ಲ ಅಂತೇಳಿ. ಆದ್ರೆ ದಶ್ವತ್ಥಾವರಿ ಪಾಪ ಇಷ್ಟೇ ಕಿವಿಗೆ ಬಿದ್ದುಬಿಡುತ್ತೆ. ಆಗ ಅಲ್ಲಿಗೂ ಡೌಟ್ ಬಂತಂತ ಅವರಿಗೆ, ಏನೋ ಸ್ವಲ್ಪ ಏನೋ ಹೇಳಿಸ್ತಿದ್ದಾರಾ ಏನೋ ಅಂತ ಹೇಳಿಬಿಟ್ಟು, ಯಾಕೆ ಒಂದವ್ರ ಯೋಚನೆ ಇತ್ತು, ತಮ್ಮ ಮಗ ಅಶ್ವತ್ಥಾಮ ಚಿರಂಜೀವಿ ಮನೆಯಲ್ಲಿ ಕೂತಿತ್ತವರಿಗೆ, ತನ್ನ ಮಗ ಚಿರಂಜೀವಿ ಹೇಗೆ ಸಾಯ್ತಾರೆ, ಮತ್ತೆ ಅದು ಸಾಯೋ ಪ್ರಸಂಗ ಇಲ್ಲ, ಅದಕ್ಕೇನೋ ಆಗಿರಬೇಕು ಅನ್ಕೊಂಡ್ರು. ಮತ್ತೆ ಕೇಳೋದಕ್ಕೆ ಹೋದ್ರು, ಮತ್ತೆ ಧರ್ಮರಾಜ ನೀನೇ ಹೇಳು ಅಂತ ಕೇಳಿದ್ರು, ಹೌದು ಸ್ವಾಮಿ ಅಂತ ಹೇಳೋದಕ್ಕೆ ಹೋದ, ಮತ್ತೆ ಕುಂಜರ ಮತ್ತೆ ಗಲಾಟೆ ಬಿಸಿದ್ರು. ಹೀಗಾಗಿ ಮತ್ತೆ ಅಷ್ಟೇ ಕೇಳಿಸ್ತು. ಆಗ ಅವ್ರು ಅನಿಸ್ತಂತೆ, ಏನೋ ಆಗಿರಬೇಕಿದು, ಒಂದು ಅಸ್ತ್ರ ಬಿಡ್ತಾ ಇಲ್ಲ, ಗಮನಿಸ್ಬೇಕು ಅಸ್ತ್ರ ಬಿಡ್ತಾ ಇಲ್ಲ, ಯೋಚನೆ ಮಾಡ್ತಾ ನಿಂತಿದ್ದಾರೆ. ಹಾಗೇನೆ ಅನೇಕರ ಪ್ರಶ್ನೆ ಉತ್ತರ ಅದು, ಅಶ್ವತ್ಥಾಮ ಹತಃ ಅಂತ ಅವ್ರು ಹೇಳಿದ್ರೆ ತನ್ನ ಮಗ ಚಿರಂಜೀವಿ ಅಂತ ಇವರಿಗೆ ಗೊತ್ತಿದೆ, ಅದನ್ನು ಹೇಗೆ ನಂಬಿದ್ರು ಅಂತ ಅನೇಕ ಪ್ರಶ್ನೆ ಕೇಳುತ್ತಾರೆ. ಅದಕ್ಕೆ ಉತ್ತರ ಅಲ್ಲೇ ಇದೆ, ಶಸ್ತ್ರ ಬಿಟ್ಟಿಲ್ಲ ಅವರು, ಇನ್ನು ಯೋಚನೆ ಮಾಡ್ತಾನೆ ಇದ್ದಾರೆ ಏನಾಯ್ತು ನೋಡೋಣ ಅಂತ ಹೇಳಿಬಿಟ್ಟು. ಅಷ್ಟೊತ್ತಿಗೆ ಭೀಮಸೇನ ಮುಂದೆ ಬಂದರಂತೆ, ಮುಂದೆ ಬಂದು ಕೆಳಗೆ ಇಳಿತಾನೆ, ರಥದ ಮುಂದೆ ನಿಂತ್ಕೋತಾನೆ, ಅವರ ಕುದುರೆಗಳ ಹಗ್ಗೆ ಹಿಡ್ಕೋತಾನೆ. ಎಷ್ಟು ಧೈರ್ಯ ಲೆಕ್ಕ ಹಾಕಬೇಕು, ದ್ರೋಣಾಚಾರ್ಯ ಜನ ಗಡಗಡ ನಡಿ ಹೋಗ್ತಾರೆ, ಒಂದೊಂದು ಬಾಣ ತುಂಡು ಮಾಡತಕ್ಕಂಥವ್ರು ಅವರು, ಅದನ್ನು ಜೋರ ನಿಂತ್ಕೊಂಡ್ಬಿಟ್ಟು ಮಾತಾಡ್ತಾರಂತೆ. ಏನು ಅಶ್ವ ದ್ರೋಣಾಚಾರ್ಯರೇ, ಎಂಥವರು ನೀವು, ಹುಟ್ಟಿದ್ದು ಬ್ರಾಹ್ಮಣರಾಗಿ ಎಂತೆಂಥ ಸಾಧನೆ ಮಾಡಿದ್ದೀರಿ, ಎಂಥ ಮಹಾತ್ಮರು ನೀವು, ಇಂಥವ್ರು ಇಂಥ ಕೆಲಸ ಮಾಡ್ತೀರಾ ನೀವು, ದುರ್ಯೋಧನ ಕಡೆ ಸೇರಿಬಿಟ್ಟು ನಮ್ಮ ವಿರುದ್ಧ ಯುದ್ಧ ಮಾಡ್ತೀರಾ, ನಾವು ಧರ್ಮಕ್ಕೋಸ್ಕರ ಯುದ್ಧ ಮಾಡ್ತಾ ಇದ್ದೇವೆ, ನೀವು ಅಧರ್ಮಕ್ಕೋಸ್ಕರ ಯುದ್ಧ ಮಾಡೋ ಜೊತೆ ಸೇರ್ಕೊಂಡಿದ್ದೀರಿ, ಕೊಲ್ಲಬಾರದ ರೀತಿಯಲ್ಲಿ ಕೊಲ್ತಾ ಇದ್ದೀರಿ, ಯೋಗ್ಯರನ್ನು ನಾಶ ಮಾಡ್ತಾ ಇದ್ದೀರಿ, ಎಂಥ ಧರ್ಮ ಇದು, ಒಂದು ಸಾಲದ ನಿಮಗೆ ಇಷ್ಟು ಮಾಡಿದ್ದೀಗ. ನಮಗೆಲ್ಲ ಹೇಳ್ತಾರಲ್ಲ, ಕುರುಪುಂಕ್ಷತ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರಧಿಯ ಸತತಂ, ನಿಮ್ಮ ಕರ್ತವ್ಯ ಕರ್ಮವನ್ನು ಮಾಡಬೇಕು. ನೀವು ಬ್ರಾಹ್ಮಣರಾಗಿ ದೊಡ್ಡ ದೊಡ್ಡ ಜ್ಞಾನಿಗಳಾಗಿ ಬ್ರಹ್ಮಜ್ಞಾನಿಗಳಾಗಿ ಇಂಥ ಹೇಯ ಕೆಲಸವನ್ನು ಮಾಡಬಾರದು, ಇನ್ನು ಮಾಡೋದು ಸರಿಯಲ್ಲ, ನೀವಿನ್ನ ಬಿಡಬೇಕು, ನೀವು ವಾಪಸ್ ಹೋಗಿ ಅಂತ ಹೇಳಿದರೆ. ಎಂಥ ಭೀಮಸೇನ ಧೈರ್ಯ ಲೆಕ್ಕ ಹಾಕಬೇಕು, ಎಂಥ ಮಾತು ಎಂಥ ಧೈರ್ಯ. ಈ ಮಾತು ಕೇಳಿದಾಗ ದ್ರೋಣಾಚಾರ್ಯ ಅನಿಸ್ತಂತ, ಹೌದು ಸರಿ, ನಿಮ್ಗೆ ಅರ್ಥ ಆಗ್ಬೇಕು, ಅಶ್ವತ್ಥಾಮ ಹತಾನೇ ಬಿಡ್ತಾ ಇಲ್ಲ ಅವರೀಗ, ಅಶ್ವತ್ಥಾಮ ಹತಾನಾಗಿ ಬಿಡ್ತಾ ಇಲ್ಲ, ಭೀಮಸೇನ ಮಾತು ಕೇಳಿ ಬಿಡ್ತಾ ಇರ್ತಾರೆ, ಅದು ಇಂಪಾರ್ಟೆಂಟ್. ಅದು ಭೀಮಸೇನ ಮಾತು ಕೇಳಿ ಆಗ ಧ್ಯಾನ ಕೂತರಂತೆ, ಆಯ್ತು ನಾನು ಹೋಗ್ತೇನೆ ಅಂತ ಕೂತರಂತೆ. ಅರ್ಥ ಮಾಡ್ಕೋಬೇಕು, ಹೆಸರಿಗೆ ದ್ರೋಣಾಚಾರ್ಯ ಗುರುಗಳು, ಅವರಿಗೆ ಜ್ಞಾನ ಕೊಟ್ಟ ನಿಜವಾದ ಗುರು ಭೀಮಸೇನ ಅಂತ ಹೇಳಿದ್ದಾರೆ. ಇದೆಲ್ಲ ಮಹಾಭಾರತದಲ್ಲಿ ಹಾಗೆ ಬರುತ್ತೆ. ಕುಮಾರವ್ಯಾಸನು ಬದಲಾಯಿಸಿಲ್ಲ, ಅದೇ ಇಂಟ್ರೆಸ್ಟಿಂಗ್ ಇದು ಒಂದು. ಕುಮಾರವ್ಯಾಸ ಮೊದಲಾದವರು ಬದಲಾಯಿಸ ಸಾಧ್ಯವಾಗಿಲ್ಲ, ಭೀಮಸೇನ ನೇರವಾಗಿ ಮಾತಾಡಿದಾಗ ಆಗ ವೈರಾಗ್ಯ ಬಂತಂತೆ. ಅಚ್ಯುತ ಪ್ರೇಕ್ಷರು ಹೆಸರಿಗೆ ಗುರುಗಳು, ಮಧ್ವಾಚಾರ್ಯರು ಶಿಷ್ಯರು, ಅವ್ರಿಗೆ ಗಾಢ ಕೊಟ್ಟಿದ್ದು ಮಧ್ವಾಚಾರ್ಯರೇನೆ, ಹೆಸರಿಗೆ ಗುರು. ಧರ್ಮರಾಜ ಹೆಸರಿಗೆ ಅಣ್ಣ, ಅಣ್ಣ ಯುದ್ಧ ಮಾಡಲೇಬೇಕು ಅಂತ ಹೇಳಿ ಜ್ಞಾನ ಕೊಟ್ಟಿದ್ದು ಭೀಮಸೇನೇ. ವನಪರದ ನೋಡಿದ್ದೇವೆ ಆಗ್ಲೇನೆ, ಅಣ್ಣನಿಗೆ ಗುರು. ಅದೇ ರೀತಿಯಲ್ಲಿ ಗುರುಗಳಿಗೆ ಗುರು, ಪ್ರತಿಯೊಬ್ಬರಿಗೂ ಕೂಡ ಹಿತೋಪದೇಶ ಮಾಡತಕ್ಕಂಥ ವ್ಯಕ್ತಿ ಭೀಮಸೇನ ಅಂತಾಗಿದ್ದಕ್ಕೇನೆ ಪರಮಾತ್ಮ ನೋಡಿದ. ಇಲ್ಲಿ ಗುರುಗಳಿಗೆ ಗುರುವಾಗಿ ಪಾಠ ಹೇಳ್ತಿರೋದ್ರಿಂದ ಮುಂದೆ ಜಗದ್ಗುರುವಾಗಿ ಅವತಾರ ಮಾಡುವಂತ ಕಲಿಸ್ತಾ ಇದ್ದ. ಜಗದ್ಗುರುವಾಗಿ ಬರಲಿಕ್ಕೆ ಅದೊಂದು ಕಾರಣವಾಯಿತು. ಸರ್ವಜ್ಞ ವನ್ಯ ವನವೇಕ್ಷ ಸಕಾರ್ಯ ವೀರ್ಯಂ ಸ್ಫೇರಾನನೋ ಭುವನ ಜೀವನ ಮಾಭ ಭಾಷೆ. ದುರ್ಯೋಧನ ಸೈನ್ಯದೊಳಗೆ ದ್ರೋಣಾಚಾರ್ಯದ ಸೇನಾಧಿಪತಿ ನಿಂತುಕೊಂಡು ಗುರುಗಳೇ ನೀವು ತಪ್ಪು ಮಾಡ್ತಿದ್ದೀರಿ ಅಂತ ಹೇಳಬೇಕಾದ್ರೆ ಎಂಥ ಸಾಮರ್ಥ್ಯ ಬೇಕು, ಎಂಥ ಜ್ಞಾನ ಬೇಕದಕ್ಕೆ? ಪೂರ್ಣ ಪ್ರಜ್ಞರಲ್ಲದವರಿಗೆ ಆ ಸಾಮರ್ಥ್ಯ ಬರೋದಿಲ್ಲ. ಅದನ್ನು ತೋರಿಸಿದ್ದು ಭೀಮಸೇನ. ಧರ್ಮರಾಜ ಯುದ್ಧ ಮಾಡೋದಿಲ್ಲ ಅಂತ ಗೊತ್ತಿರ್ತಾನೆ, ಅಣ್ಣ ನೀನು ಕ್ಷತ್ರಿಯ ರಾಜ ಯುದ್ಧ ಮಾಡಲೇಬೇಕು ಅಂತ ಹೇಳಿದ್ದು ಭೀಮಸೇನ. ಗುರುಗಳೇ ನೀವು ಬ್ರಾಹ್ಮಣರು ಯುದ್ಧ ಮಾಡಲೇಬಾರದು ಅಂತ ಹೇಳಿದ್ದು ಭೀಮಸೇನ. ಯಾರೇ ನೇನೇನು ಮಾಡಬೇಕು ಅದನ್ನು ಮಾಡಬೇಕು, ಮಾಡಕೂಡದನ್ನು ಮಾಡಬಾರದು ಅಂತ ಹೇಳಿದ್ದು ಭೀಮಸೇನಾದ್ದರಿಂದ ನಿಜವಾದ ಗುರುತ್ವ ಅಲ್ಲಿ ಕಾಣ್ತಾ ಇದೆ. ದ್ರೋಣಾಚಾರ್ಯರು ನೋಡಿದರು, ಧ್ಯಾನಕ್ಕೆ ಕೂತರು, ಅವರು ಒಳ್ಳೆ ಯೋಗಿಗಳಾದ್ದರಿಂದ ಒಂದು ಕ್ಷಣದಲ್ಲಿ ದೇಹ ಬಿಟ್ಟೇ ಬಿಟ್ಟರಂತ ಆ ಕ್ಷಣಕ್ಕೆ. ಅಷ್ಟೊತ್ತಿಗೆ ಏನಾಗಿದೆ, ಮೇರೆ ಭರದ್ವಾಜಾದ ಮುನಿಗಳೆಲ್ಲ ಸೇರಿದ್ದಾರೆ. ಭರದ್ವಾಜ ದ್ರೋಣರಪ್ಪ, ಭರದ್ವಾಜರಪ್ಪ ಬೃಹಸ್ಪತ್ಯಾಚಾರ್ಯರು, ಇವರ ತಾತ ಇವರೇ. ಇದು ಬಹಳ ಆಶ್ಚರ್ಯ, ದೇವಗುರುಗಳ ಮೊಮ್ಮಗನಾಗಿ ಹುಟ್ಟಿದ್ದು ದೇವಗುರುವೇ ಸ್ವತಃ. ಎಲ್ಲ ಇಂತಿದ್ದಾರೆ, ದ್ರೋಣಾಚಾರ್ಯ ಬನ್ನಿ ಬನ್ನಿ ಅಂತ ಕರೀತಾ ಇದ್ದ, ನಿಮ್ಮ ವಿಷಯ ಸಾಕು, ಭೀಮಸೇನ ಮಾತು ಕೇಳಿ ಎಲ್ಲ ಬನ್ನಿ ಅಂತ ಕರೆದು ಬಿಟ್ರಂತೆ. ಎಲ್ಲರೂ ಕೂಡ ನಿಮ್ಮ ರೋಲ್ ಮುಗಿತು, ಸೈಡ್ ವಿಂಗಲ್ಲಿ ನಿಂತ್ಕೊಂಡು ಮುಗಿತಾಯ ಪಾಠ ಬಾ ಅಂತ ಕರೆದ್ರೆ ಅದಾಗಿ ನಿನ್ನ ರೋಲ್ ಮುಗಿದಿದೆ ಬಾಯಿ ಕಡೆಗೆ ಅಂತ ಹೇಳಿದರೆ ಆ ಸಮಯದೊಳಗೆ ಎಲ್ಲ ಕೂತರಂತೆ ಧ್ಯಾನ ಮಾಡ್ತಾ ಪದ್ಮಾಸನ ಹಾಕಿಕೊಡ್ತಾರೆ. ವಿಷ್ಣುವನ್ನ ಧ್ಯಾನ ಮಾಡ್ತಾ ಕೂತರು, ಬಹಳ ಇಂಟ್ರೆಸ್ಟಿಂಗ್ ಅದು. ಅಹಂಬ್ರಹ್ಮಾಸ್ತ್ರಿ ಧ್ಯಾನ ಮಾಡಲಿಲ್ಲ, ತತ್ವಮಸಿ ಧ್ಯಾನ ಮಾಡಲಿಲ್ಲ, ಈಶ್ವರೋಹಂ ಧ್ಯಾನ ಮಾಡಲಿಲ್ಲ, ವಿಷ್ಣುವನ್ನ ಧ್ಯಾನ ಮಾಡಿದ್ರು ಮಹಾಭಾರತ ಹೇಳ್ತಾರೆ. ಮಹಾಭಾರತ ಮೊದಲ ಶ್ಲೋಕವೂ ಹೇಳ್ತಾ ಇದೆ, ನಾರಾಯಣಂ ಸ್ವರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲ ಲೋಕ ನಮಸ್ಕೃತಂಚ. ನಾರಾಯಣ ಧ್ಯಾನ ಮಾಡ್ತಾ ಓಂ ಓಂ ಅಂತ ಧ್ಯಾನ ಮಾಡ್ತಾ ದೇಹವನ್ನು ಬಿಟ್ಟರಂತೆ, ಅವರ ದೇಹದಿಂದ ಜ್ಯೋತಿ ಮೇಲಕ್ಕೆ ಹಾರಿತಂತೆ, ಸರ್ರಂತ ಹೋಗ್ತಾ ಇದ್ದಾರೆ ಮೇಲಕ್ಕೆ. ಆ ಹೋಗಿದ್ದನ್ನು ಯಾರ್ಯಾರು ನೋಡ್ತಾ ಇದ್ದಾರೆ, ಭೀಮಸೇನ, ಅರ್ಜುನ, ಧರ್ಮರಾಜ, ನಕಲ ಸಹದೇವರು ಅವರೆಲ್ಲ ನೋಡ್ತಾ, ಕೃಪಾಚಾರ್ಯರು ನೋಡಿದ್ರಂತ ದೃಶ್ಯವನ್ನು. ಇನ್ನು ಕೃಷ್ಣ ನೋಡಿದೆ ಅಂತ ಹೇಳಬೇಕಾಗಿಲ್ಲ, ಕರ್ಕೊಂಡು ಹೋಗೋದೇ ಕೃಷ್ಣನಾದ್ದರಿಂದ ಕೃಷ್ಣ ನೋಡಿದೆ ಅಂತ ಹೇಳೋ ಕಾರಣವೇ ಇಲ್ಲ. ದ್ರೋಣಾಚಾರ್ಯ ಹೊರಟೋಗ್ಬಿಟ್ರು, ಅವರು ಇಲ್ಲ, ದೇಹನೇ ಇಲ್ಲ, ಬಿಟ್ಟೋಗ್ಬಿಟ್ಟಿದ್ದಾರೆ, ದೀವ ಇಲ್ಲ ಅಲ್ಲಿ. ಇಷ್ಟೊತ್ತಿಗೇನಾಗಿದೆ, ದುಷ್ಟದ್ಯುಮ್ನ ನೋಡಿದನಂತೆ, ಓ ಒಳ್ಳೆ ಧ್ಯಾನಕ್ಕೆ ಕೂತಿದ್ದಾರೆ, ಒಳ್ಳೆ ಚಾನ್ಸ್ ಇರೋ, ಓಡಿ ಬರ್ತಾನೆ. ಯಥಾಪ್ರ ಅಭ್ಯಾಸ ಬಂದಂತ ಓಡಿ ಬಂದು ಅಭ್ಯಾಸ ಮಾಡ್ಕೊಂಡಿದ್ನಲ್ಲ, ಓಡಿ ಬಂದ, ಅದು ರಿಹರ್ಸಲ್ ಆದಾಗಿತ್ತು ಪಾಪ, ಇದು ಪ್ರಾಕ್ಟಿಕಲ್ ಮಾಡಿಕೊಟ್ಟಿದ್ದಾನೆ. ಈಗ ಅವರ ತಲೆಗೂ ಲಿಡಿತಾನೆ, ತಲೆ ಕತ್ತರಿಸೇ ಬಿಟ್ಟನಂತೆ, ದ್ರೋಣಾಚಾರ್ಯ ತಲೆ ಕತ್ತರಿಸಿ ಬಿಡ್ತಾನೆ. ಆಶ್ಚರ್ಯ, ನಿಜವಾಗಲೂ ಕೂಡ ಆತ ಕೊಂದಿದ್ದು ದ್ರೋಣಾಚಾರ್ಯನಲ್ಲ, ಅವರ ಬಾಡಿನ ಕತ್ತರಿಸ್ತಾನಷ್ಟೇ. ಆದ್ರೆ ಲೋಕಜನಗಳಿಗೆ ಅದೆಲ್ಲ ಗೊತ್ತಿಲ್ಲ, ಲೋಕಜನಕ್ಕೆ ಅದೆಲ್ಲ ಗೊತ್ತಿಲ್ಲ. ಆದ್ದರಿಂದ ಅವರ ಪ್ರಕಾರ ದ್ರೋಣಾಚಾರ್ಯನ ಕೊಂದಿ ದುಷ್ಟದ್ಯುಮ್ನ ಅಂತಾಯ್ತು. ಆದ್ರೆ ಶಾಸ್ತ್ರದ ಪ್ರಕಾರ ದ್ರೋಣಾಚಾರ್ಯ ತಾವೇ ಹೋದ್ರೆ ಹೊರತು ಅವರು ದೇಹ ತ್ಯಾಗ ಮಾಡಲಿಲ್ಲ. ಅನೇಕರ ಪ್ರಶ್ನೆಗೆ ಉತ್ತರ ಇತ್ತು. ದೇವಗುರುಗಳಾದ ದ್ರೋಣಾಚಾರ್ಯರು ಆ ರೀತಿ ಕೊಲೆಯಾಗೋದಾದ್ರೆ ದುರ್ಮರಣವಾಯಿತಲ್ಲ ಅಂತ ಯಾರು ಪ್ರಶ್ನೆ ಕೇಳಿ, ದುರ್ಮರಣವಾಗಲಿಲ್ಲ, ಅವರೇ ಬಿಟ್ಟು ಹೋಗಿದ್ದಾರಾದ್ರಿಂದ ದುರ್ಮರಣವಾಗಲಿಲ್ಲ. ಇದು ಗೃಹತ್ಯೆ ಮಾಡಿದ್ನ, ಗೃಹತ್ಯೆ ಮಾಡಿ ದೇಹ ಬಿಟ್ಟುಬಿಟ್ಟಿದ್ದಾರೆ ಅವರಾಗಲೇ, ಗೃಹತ್ಯೆ ಮಾಡಲಿಲ್ಲ. ಲೋಕದೃಷ್ಟಿಗೆ ಏನಾಯ್ತು, ದ್ರೋಣಾಚಾರ್ಯರು ಒಂದು ದುಷ್ಟದ್ಯುಮ್ನ ಅಂತಾಯ್ತಷ್ಟೆ. ಆ ಹೆಸರು ಮಾತ್ರ ಬಂತೆ ಹೊರತು ತಲೆ ಕತ್ತರಿಸಿ ಹೋಗಿ ಓಡೋಗ್ಬಿಟ್ಟಂತ ಕಡೆ. ಅದನ್ನೆಲ್ಲರೂ ನೋಡ್ತಾ ಇದ್ದಾರೆ, ಉಳಿದವರಿಗೆ ಗೊತ್ತಿಲ್ಲ, ಓ ದುಷ್ಟದ್ಯುಮ್ನ ಗುರುಗಳನ್ನೇ ಕೊಂದುಬಿಟ್ಟ, ತಲೆ ಕತ್ತರಿಸಿಬಿಟ್ಟ ಅಂತ ದೊಡ್ಡ ಗೊಂದಲ ಉಂಟಾಯಿತು. ಆ ಗೊಂದಲದಲ್ಲಿ ಕೃಪಾಚಾರ ಅಲ್ಲೇ ಇದ್ರು, ಗಾಬರಿ ಆಯ್ತು ಅವರಿಗೆ. ಅವ್ರಿಗೆ ಗೊತ್ತು ದ್ರೋಣಾಚಾರ್ಯ ಹೋಗಿದ್ದನ್ನು ನೋಡಿದ್ರು, ಆದ್ರೆ ವಿಷಯ ಯಾರು ಹೇಳಬೇಕಿದನ, ಅಶ್ವತ್ಥಾಮರಿಗೆ ಹೇಳಬೇಕು ಅಂತ ಹೇಳಿ ಹೊರಟರು. ಕೃಪಾಚಾರ್ಯರು ದ್ರೋಣಾಚಾರ್ಯರು ಭಾವಭೇದನ, ಕೃಪಾಚಾರ್ಯರ ಸಹೋದರಿ ಸ್ಕೃಪಿದೇವಿನೇ ದ್ರೋಣಾಚಾರ್ಯ ಮದುವೆಯಾಗಿತ್ತು. ಇವ್ರು ಅಶ್ವತ್ಥಾಮಾಚಾರ್ಯ ಸೋದರ ಮಾವ, ಇವರು ಹೇಳಬೇಕು ಅಂತ ಹೊರಟ್ರ ಕಡೆಗೆ. ಅಶ್ವತ್ಥಾಮರು ಎಲ್ಲೋ ಯುದ್ಧ ಮಾಡ್ತಿದ್ದಾರೆ, ಆ ಕಡೆಗೆ ಹೋಗ್ಬಿಟ್ಟು ಹೇಳಿದ್ರಂತೆ, ಅಶ್ವತ್ಥಾಮ ನಿಮ್ಮ ತಂದೆಯನ್ನ ದುಷ್ಟದ್ಯುಮ್ನ ಕೊಂದುಬಿಟ್ಟ ಅಂತ ಹೇಳಿದ್ರು. ತಷ್ಟ ಅಶ್ವತ್ಥಾಮರಿಗೆ ಅವತ್ತು ಬಂದ ಸಿಟ್ಟು, ಮೊದಲೇ ರುದ್ರದೇವರ ಅವತಾರ ಹೇಳಿ ಕೇಳಿ ಕೋಪದಲ್ಲಿ ರುದ್ರಾವತಾರ ಅಂತ ಕರೀತಾರೆ, ಅಂತ ಸಿಟ್ಟು ಬಂದಿದೆ. ತಕ್ಷಣ ಅಲ್ಲಿಗೆ ಬಂದರಂತೆ, ಭಯಂಕರ ವೇಗದಲ್ಲಿ ಬರ್ತಾರೆ, ದಿವ್ಯವಾದ ಅಸ್ತ್ರವನ್ನು ತಗೊಳ್ಳುತ್ತಾರೆ. ಅಶ್ವತ್ಥ ಗಲಾಟೆ ನಡೆದು, ಪಾಂಡವರಲ್ಲೇ ಗಲಾಟೆ ನಡೆದಿದ್ದು ಅಷ್ಟೊತ್ತಿಗೆ. ಸಾತ್ಯಕ್ಕೆ ನೋಡಿದಂತೆ ಭಾರಿ ಸಿಟ್ಟು ಬಂತಂತೆ ದುಷ್ಟದ್ಯುಮ್ನ, ಏನ್ ಹೀಗೆ ಅನ್ಕೊಳ್ಳೋದು, ಗುರುವನ್ನು ಕೊಲ್ತಾರೆ ಯಾರಾದ್ರೂ ಕೂಡ, ಎಂತ ಪಾಪದ ಕೆಲಸ ಅಂತ ಬೈದಂತೆ. ಸಾತ್ಯಕಿ ದುಷ್ಟದ್ಯುಮ್ನ ಬೈತಾ ಇದ್ದಾನೆ. ದುಷ್ಟದ್ಯುಮ್ನ ಏನ್ ಮಾಡಿದನಂತೆ, ಓ ಸಾತ್ಯಕಿ ನನಗೆ ನ್ಯಾಯ ಹೇಳ್ತೀಯಲ್ಲ, ಭೂರಿ ಶ್ರವ ನಿನ್ನ ಕೂತಿದ್ನಲ್ಲ ಮೊನ್ನೆ, ನಿನ್ ಹ್ಯಾ ಕತ್ತರಿಸಿದ ತಲೆನಾ, ನಿನ್ನೆ ಕತ್ತರಿಸಿದ್ದ ಹೇಗೆ, ಆ ಧ್ಯಾನ ಕೂತ ತಡೆ ಕತ್ತರಿಸಿದ್ದು, ನೀನು ಧ್ಯಾನಕ್ಕೂತ ಕತ್ತರಿಸ್ಬಿಟ್ಟು ನನಗೆ ಹೇಳ್ತೀಯ ಅಂತ ಶುರು ಅಲ್ಲಲ್ಲೇ ಗಲಾಟೆ ಮಠಮಠಗಳ ಗಲಾಟೆ ಆಗಿದ್ದಾಗಿದ್ದು ಮಠಮಠ ಗಲಾಟೆ ಅವತ್ತಿಂದ ಶುರುವಾಗಿತ್ತು. ನಿಂದೇನ್ಮಾ ನಿಂದೇನ್ಮಾ ಶುರು ಮಾಡಿದ್ದೇ ಕೆಲಸ. ಅವಾಗ ಅವು ಹಾಗೆ ಮಾತಾಡ್ತೇವೆ, ಒಂದ್ ಕೈ ನೋಡೇ ಬಿಡ್ತೇನಪ್ಪ ಅಂತ ಖಡ್ಗ ಹೇಳದನಂತೆ. ಸಾತ್ಯಕ್ಕೆ ಖಡ್ಗ ಹಿಡಿತಾನೆ, ದುಷ್ಟರು ತಾನು ಖಡ್ಗ ಹಿಡಿತಾನೆ, ಉತ್ತರ ಕೊಡ್ಲಕ್ಕೆ ಅವ ಬರೋದಿಲ್ಲ. ಶೇಷಂ ಕೋಪೇನ ಪೂರೈ ಯುದ್ಧ, ಇಬ್ರು ಯುದ್ಧ ಶುರು ಮಾಡಿಬಿಡ್ತು ಖಂಡಿತ ಬಂದ್ಬಿಟ್ರಂತ ಕಡೆ. ಆ ಹೊತ್ತಿಗೆ ಯಾರು ಕಂಟ್ರೋಲ್ ಮಾಡ್ಬೇಕು ನನ್ನ? ಆ ಕೃಷ್ಣ ಕೇಳ್ತಾರೆ, ಏನು ಯುದ್ಧ ಮಾಡಲಿಕ್ಕೆ ಕೌರವ ಮೇಲೆ ಬಂದಿದ್ರು, ನೀವೇ ಮಾಡ್ಕೊಳ್ಳಕ್ ಬಂದಿದ್ದೀರು ಅಂತ ಕೇಳ್ತಾರೆ. ನಿಮ್ಮ ಯುದ್ಧ ಕೌರವ ಮೇಲೆ ನಿಮ್ಮ ಮೇಲೆ ಏನೋ ನಡೆದಿರೋದೀಗ ಭೀಮಸೇನ ಆತನ ವಿಚಾರಿಸು ಅಂತ ಹೇಳಿದ ತಕ್ಷಣ ಭೀಮ ಬಂದು ದುಷ್ಟದ್ಯುಮ್ನ ಹಿಡಿತಾನೆ. ಅರ್ಜುನ ಬಂದು ಸಾತ್ಯಕ್ಕೆ ಹಿಡಿತಾನೆ. ಇಬ್ರು ಹೇಳ್ಕೊಂಡು ಜಗಳ ಮಾಡೋ ಬಿಡಿಸ್ಕೊಂಡು ಹೋಗ್ಬೇಕಲ್ಲ, ಈ ಕಡೆ ಒಬ್ರು ಅವ್ರು ಹೇಳ್ಕೊಂಡು ಹೋದ್ರಂತೆ ಜಗಳ. ಇಬ್ಬರು ಕರ್ಕೊಂಡು ಹೋಗಿಬಿಟ್ಟು ಈ ಗಲಾಟೆ ಈಗ ಬೇಡ, ನಿಜವಾಗಲೂ ಕೂಡ ದ್ರೋಣಾಚಾರ್ಯ ದುಷ್ಟದ್ಯುಮ್ನ ಆ ರೀತಿ ಕೊಂದಿಲ್ಲ, ಅವ್ರು ದೇಹ ಬಿಟ್ಟಿದ್ದಾರೆ ಅಂತ ಹೇಳಿದಾಗ ಸಾತ್ಯಕ್ಕೆ ಸಮಾಧಾನವಾಯ್ತಂತೆ, ಹೊರಡ್ತಾ ಇದ್ದಾರೆ. ಇದು ಒಂದು ಮಾತು ತೋರಿಸ್ತದೆ. ಅನ್ಯಾಯ ಮಾಡಿದಾಗ, ಗುರುದ್ರೋಹಾದಿಗಳನ್ನು ಮಾಡಿದಾಗ ಅವರೇ ಎಚ್ಚರಿಕೆ ಕೊಡಬೇಕು, ಅದನ್ನು ಎನ್ಕರೇಜ್ ಮಾಡಬಾರದ, ಡಿಸ್ಕರೇಜ್ ಮಾಡಬೇಕು ಯಾವಾಗಲೂ ಕೂಡ. ಅದನ್ನು ತೋರಿಸ್ತಾ ಇದ್ದಾರೆ. ತಾವು ನಾವೇ ಇರಬಹುದು, ನಮ್ಮ ನಮ್ಮವರೇ ಇರಬಹುದು, ಆದ್ರೆ ತಪ್ಪು ಮಾಡಿದ್ದನ್ನ ಸರಿ ಅಂತ ಹೇಳಬೇಕು ಅಂತ ಅರ್ಥ ಅಲ್ಲ. ಅದಕ್ಕೆ ತಪ್ಪನ್ನ ತಪ್ಪು ಅಂತ ಹೇಳದೆ ಹೋದ್ರೆ ಜನ ತಪ್ಪನ್ನು ತಿದ್ಕೊಳ್ಳೋದು ಯಾವಾಗ? ಈ ಮಧ್ಯೆ ಅಂದ್ರೆ ಗುರುಭಕ್ತಿ ಅಂದ್ರೆ ಯಾಂತ್ರಿಕ ಗುರುಭಕ್ತಿ ಅಲ್ಲ. ವೈಷ್ಣವರಲ್ಲಿ ಪ್ರೀತಿ ಅಂದ್ರೆ ಯಾಂತ್ರಿಕ ಪ್ರೀತಿ ಅಲ್ಲ, ವಿವೇಕದ ಪ್ರೀತಿ ಇರಬೇಕು. ಮಿಸ್ಗೈಡ್ ಮಾಡೋದಕ್ಕೆಂದು ಹೋಗಬಾರದು, ತಪ್ಪು ಮಾಡದ ತಿದ್ದಬೇಕು. ಅದನ್ನು ಅವರು ಮಾಡಿದ್ದಾರಾದ್ರಿಂದ ಅದು ಯೋಗ್ಯವಾದ ಘಟನೆ ಆಯಿತು, ಬೇರೆಯಲ್ಲ. ಆದ್ರೆ ಕೃಷ್ಣನಿಂದಾಗಿ, ಭೀಮಾರ್ಜುನರಿಂದಾಗಿ ಆ ಜಗಳ ಪರಿಹಾರವಾಯಿತು. ಅಷ್ಟೊತ್ತಿಗೆ ಅಶ್ವತ್ಥಾಮರು ಬಂದರು, ನೋಡಿದರು, ಅವರ ಸ್ಥಿತಿ ಇತಿಮಿತಿಗಳೇ ಇರಲಿಲ್ಲ. ಒಂದು ಭಯಂಕರ ಅಸ್ತ್ರವನ್ನು ತಗೊಂಡ್ರಂತೆ, ಸರ್ವರೂ ನಾಶವಾಗಲಿ ಅಂತ ಬಿಟ್ಟುಬಿಡ್ತಾರೆ ಅಸ್ತ್ರವನ್ನು. ಆ ಅಸ್ತ್ರಕ್ಕೆ ನಾರಾಯಣಾಸ್ತ್ರ ಅಂತ ಹೆಸರು. ಅಂತ ಅಸ್ತ್ರಕ್ಕೆ ಮತ್ತೊಂದು ಅಸ್ತ್ರವೇ ಪ್ರತಿ ಇಲ್ಲ, ಬ್ರಹ್ಮಾಸ್ತ್ರಕ್ಕಿಂತ ಭಾರಿ ದೊಡ್ಡದು. ಬ್ರಹ್ಮಾಸ್ತ್ರವನ್ನು ಬಿಟ್ಟಾಗ ಪ್ರತಿ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದರೆ ಅದು ನ್ಯೂಟ್ರಲೈಸ್ ಆಗಿಬಿಡುತ್ತೆ. ಆ ನಾರಾಯಣಾಸ್ತ್ರ ಬಿಟ್ಟಾಗ ಮಾತ್ರ ಪ್ರತ್ಯಸ್ತ್ರವೇ ಇಲ್ಲ ಅದಕ್ಕೆ, ಅದು ಹೋದ್ಮೇಲೆ ಕೆಲಸ ಮಾಡಲೇಬೇಕು ಅಂತ ಅಸ್ತ್ರ ಬಿಟ್ಟಾಗ ಧಗಧಗ ಜನ ಪಟಪಡಪಡ ಸತ್ತು ಬಿಡ್ತಾ ಇದ್ದಾರೆ. ಒಂದು ಕಡೆಯಿಂದ ಫಾಸ್ಟ್ ಆಗಿ ಬರ್ತಾ ಇದೆ. ಧರ್ಮರಾಜ ನೋಡಿದನಂತೆ, ಭಾರಿ ದುಃಖಪಟ್ಟನಂತೆ. ಛೇ, ನಾವು ಸುಮ್ಮನೆ ಯುದ್ಧದ ಗೆಲ್ಲ ಕನಸು ಕಾಣುತ್ತಿದ್ದೆ ಹೊರತು ನಮ್ಮ ಕೈಯಲ್ಲಿ ಆಗೋ ಸಂಭವ ಇಲ್ಲ. ಇಂಥ ಅಸ್ತ್ರ ಇದೆ ಅಂತ ನನಗೆ ಗೊತ್ತೇ ಇದ್ದಿಲ್ಲ ಅಂದ ಧರ್ಮರಾಜ. ಇಂಥ ಅಸ್ತ್ರ ನನಗೆ ಗೊತ್ತೇ ಇದ್ದಿಲ್ಲ, ನಮ್ಮ ಜನ ಹೇಗೆ ಸಾಯ್ತಾ ಇದ್ದಾರೆ, ನಾವು ಹೇಗೆ ಬದುಕ್ತೇವೆ, ಇನ್ನ ಯುದ್ಧದಲ್ಲಿ ನಮಗೆ ಗೆಲ್ಲೋ ಸಾಧ್ಯನೇ ಇಲ್ಲ. ಆದ್ರಿಂದ ನಾ ಯುದ್ಧವನ್ನು ಬಿಟ್ಟು ಹೋಗೋದು ವಾಸಿ, ಸಾಯೋದು ವಾಸಿ, ಅದು ಘೋಷಣೆ ಮಾಡ್ತಾ ಇದ್ದಾನೆ. ಇನ್ನ ನಮಗೇನು ಮಾಡಕ್ ಆಗ್ತಾ ಇಲ್ಲ, ದಯವಿಟ್ಟು ಯಾರ್ಯಾರು ಹೋಗಬೇಕು ಅಂತ ಇದ್ದರು ನಿಮ್ಮ ಊರು ವಾಪಸ್ ಹೋಗಿಬಿಡಿ, ನಾವು ನಮ್ಮ ನಿರ್ವಾಹ ಇಲ್ಲ, ನಾವು ಸಾಯ್ತೇವೆ ಯುದ್ಧದೊಳಗೆ, ನೀವೆಲ್ಲ ಹೋಗಿ ಅದು ಘೋಷಣೆ ಮಾಡಿ ಶುರು ಮಾಡಿಬಿಟ್ಟನಂತೆ. ಆಗ ಕೃಷ್ಣನನ್ನು ನೋಡ್ತಾನೆ, ಕೃಷ್ಣ ನಮ್ಮ ಗತಿ ಏನು ಅಂತ ಕೇಳುತ್ತಾನೆ. ಕೃಷ್ಣ ಹೇಳ್ತಾನೆ, ನೀವೇನು ಗಾಬರಿ ಆಗಬೇಕಾಗಿಲ್ಲ, ಒಂದು ಉಪಾಯ ಹೇಳ್ತಾನೆ ಮಾಡಿಬಿಡಿ ಅಂತ ಹೇಳ್ತಾನೆ. ಒಂದು ಉಪಾಯ ಹೇಳ್ತಾನೆ, ಸರಳವಾಗಿ ಪರಿಹಾರವಾಗುತ್ತೆ ಅಂತ ಹೇಳಿಬಿಟ್ಟನೆ. ಏನದು? ನೀವೆಲ್ಲ ಕೂಡ ನಮಧ್ವಮಸ್ತ್ರಶ್ಚ ತಥೋ ವಿಮೋಕ್ಷತ, ಅಸ್ತ್ರಕ್ಕೆ ನಮಸ್ಕಾರ ಮಾಡಿದರೆ ಫ್ರೀಯಾಗಿದ್ದು ಏನು ಯೋಚನೆ ಇಲ್ಲ ಅಂತ ಹೇಳಿಬಿಟ್ರಂತೆ. ಈ ಮಾತು ಕೇಳುತ್ತಿರ್ಲಿಕ್ಕೇನೆ, ಯಾರ್ಯಾರು ಬದುಕಲಿಕ್ಕೆ ಇಷ್ಟಪಡ್ತಾ ಇದ್ದೀರೋ ಅವರೆಲ್ಲ ಅಸ್ತ್ರ ಕೆಳಗೆ ಹಾಕ್ರಿ ಅಂತ ಕೃಷ್ಣ ಹೇಳಿದ. ನಮಸ್ಕಾರ ಮಾಡಿ ಅಂತ ಹೇಳಿದ. ಇಂಥ ಊಟಕ್ಕೆ ಬನ್ನಿ ಅಂತ ಕರೆದ್ರೆ ಹಾಗೋ ಹಾಗೆ ದಬ ದಬ ಹಾಕಿಬಿಟ್ರಂತೆ ಎಲ್ಲರೂ ಕೂಡ. ಕಾಂಪಿಟೇಷನ್, ನಾನು ಮೊದಲಾಗಬೇಕು, ನಾನು ಮೊದಲಾಗಬೇಕು ಅಂತ ಹೇಳಿ. ಆ ತಮಾಷೆ ಏನು ಗೊತ್ತಾ, ಎಲ್ಲ ಸುರಕ್ಷಿತ, ಅಸ್ತ್ರ ಏನು ಮಾಡ್ತಾ ಇಲ್ಲ, ಅವ್ರ ಮುಂದಕ್ಕೆ ಹೋಗ್ತಾನೆ ಇದೆಯಂತೆ. ಶಾಸ್ತ್ರ ಹೇಳ್ತಾ ಇದೆ, ನಾರಾಯಣನಿಂದ ಉಳ್ಕೋಬೇಕಾದ್ರೆ ಒಂದೇ ದಾರಿ, ಶರಣಾಗಬೇಕಷ್ಟೇ, ಬೇರೆ ದಾರಿ ಇಲ್ಲವೇ ಇಲ್ಲ. ನಾನೇ ನಾರಾಯಣ ಅನ್ಕೊಳ್ಳೋಕೆ ಹೋಗಬಾರ್ದು, ಮತ್ತೆ ಏನ್ ಅನ್ಕೋಬೇಕು? ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಜನಾರ್ದನ. ಇಷ್ಟು ಹೇಳಿದ್ರೆ ಮನುಷ್ಯನ ನಾರಾಯಣ ಅನುಗ್ರಹಿಸ್ತಾನೆ ಹೊರತು ನಿಗ್ರಹ ಮಾಡೋದೇ ಇಲ್ಲ. ನಾರಾಯಣಾಸ್ತ್ರಕ್ಕೆ ಶರಣಾಗಬೇಕು, ನಾರಾಯಣನಿಗೆ ಶರಣಾಗಬೇಕು, ಅದರಿಂದ ವಿಮೋಕ್ಷತ, ಮೋಕ್ಷಕ್ಕೆ ಹೋಗ್ತೀರಿ ಅಂತ ಅರ್ಥ. ನಾರಾಯಣ ನಮಸ್ಕಾರ ಮಾಡಿದ್ರೆ ಮೋಕ್ಷಕ್ಕೆ ಹೋಗ್ತೀರಿ ಎಂಬ ಸಂದೇಶವನ್ನ ಕೃಷ್ಣನೇ ಕೊಡ್ತಾನೆ ಎಂಬುದು ಭಾರಿ ಆಶ್ಚರ್ಯ. ಎಲ್ಲ ಅಸ್ತ್ರ ಕೆಳಗೆ ಹಾಕ್ತಾ ಇದ್ದಾರೆ. ಆಗ ಭೀಮಸೇನ ನೋಡಿದನಂತೆ, ಪ್ರತಿ ಘೋಷಣೆ ಮಾಡ್ತಾ ಇದ್ದೆ, ನನ್ನ ಮಾತು ಕೇಳಿ, ಯಾರು ಅಸ್ತ್ರ ಕೆಳಗೆ ಹಾಕಬೇಡಿ ಅಂತ ಹೇಳುತ್ತ. ಯಾರು ಅಸ್ತ್ರ ಕೆಳಗೆ ಹಾಕಬೇಡಿ, ಯಾಕೆ ಅಂದ್ರೆ ಇದು ರಣರಂಗ, ಇದು ಶತ್ರುಗಳಿಂದ ಬಂದ ಅಸ್ತ್ರಕ್ಕೆ ಶರಣಾಗಿ ಬಿಟ್ರೆ ಯುದ್ಧೇಚಾಪಿ ಅಪಲಾಯನಂ, ನಮ್ಮ ಧರ್ಮ ಹೋಗುತ್ತೆ, ಧರ್ಮ ನಾಶವಾಗುತ್ತೆ ಎಂದು ಕೂಡ ಶರಣಾಗಬಾರದು. ಸತ್ರೆ ಸತ್ರೆ ಮತ್ತೆ ಬದುಕ್ತೀರಿ, ಅಲ್ಲಿ ಮನೆ ಹೋದ್ರೆ ಸತ್ತೇ ಸಾಯಲೇಬೇಕಲ್ಲ, ನೀವು ಇವತ್ತನಾಳೆ ಸಾಯಲೇಬೇಕು. ಯುದ್ಧದಲ್ಲಿ ಸಾಯೋದಕ್ಕಿಂತ ಮತ್ತೊಂದು ಪುಣ್ಯಕರವಾದ ಕೆಲಸ ಇಲ್ಲ. ಆದ್ದರಿಂದ ಯುದ್ಧದಲ್ಲಿ ಶರಣಾಗಿ ನೀವು ಬದುಕೋದಕ್ಕಿಂತ ಯುದ್ಧ ಮಾಡಿ ಸಾಯೋದು ಭಾರಿ ಒಳ್ಳೆಯದು, ನೀವು ಯಾರು ಕೆಳಗೆ ಹಾಕಬೇಡಿ ಅಂತ ಹೇಳ್ತಿದ್ದಾರೆ. ಅವರೆಲ್ಲ ಕೇಳಿದ್ರೆ, ಭೀಮಸೇನ ನಮಗೆ ಧರ್ಮಕ್ಕಿಂತ ಪ್ರಾಣ ದೊಡ್ಡದು ಅಂತ ಎಲ್ಲ ಕೆಳಗೆ ಹಾಕಿಬಿಟ್ರಂತೆ. ಧರ್ಮಕ್ಕಿಂತ ಪ್ರಾಣ ದೊಡ್ಡದು ಹೇಳೇ ಹಾಕಿಬಿಡ್ತಾರೆ, ನಿಮ್ಮ ಯೋಗ್ಯತೆ ನನಗಿಲ್ಲ ಅಂತ ಹೇಳಿ ಹಾಕಿಬಿಟ್ರಂತೆ. ಆಗ ಅರ್ಜುನ ಕೆಳಗೆ ಹಾಕ್ಲಿಕ್ಕೆ ಹೋಗ್ತಾ ಇದ್ದಾನೆ. ಭೀಮಸೇನ ಹೇಳ್ತಾನೆ, ಅರ್ಜುನ ಎಷ್ಟು ಹೆಸರು ತಗೊಂಡಿದ್ದೀಯ, ಎಂತ ಧರ್ಮಿಷ್ಠ ನೀನು, ಪಾಶುಪತಾಸ್ತ್ರ ಪಡೆದವನು, ಗಾಂಡೀವ ಹಿಡಿದವನು, ನೀನೇ ಕೈಯ ಕೆಳಗೆ ಹಾಕ್ತಿ, ಹಾಕಬೇಡ ಅಂತ ಹೇಳಿದ್ರಂತೆ. ಆಚಾರ್ಯ ಬರೀತಾರೆ, ನಾವು ಧರ್ಮಾಚರಣೆ ಮಾಡಿದರೆ ಸಾಲದು, ಉಳಿದವರು ಧರ್ಮಾಚರಣೆ ಮಾಡಬೇಕು ಅಂತ ಹೇಳುತ್ತಾರೆ. ಅದು ನಿಜವಾದ ಧರ್ಮಾನುಷ್ಠಾನ. ಹಾಗೆ ಇವತ್ತು ರಥ ಹಿಡಿಬೇಕಾದ್ರೆ ನಾವು ಹೇಳಿದ್ರೆ ರಥ ಬರೋದಿಲ್ಲ, ಉಳಿದವರಿಗೆ ಅದಕ್ಕೆ ಅವಕಾಶ ಕೊಡಬೇಕು, ಅವಾಗ ರಥ ಮುಂದೆ ಬರುತ್ತೆ. ಜೀವನ ರಥ ಯಶಸ್ವಿಯಾಗಿ ವೈಕುಂಠವನ್ನು ತಲುಪಬೇಕು ಅಂತಿದ್ರೆ ನಾವು ಒಬ್ಬರ ಸಾಧನೆಗೆ ಹೋಗ್ಲಿಕ್ಕೆ ಬರೋದಿಲ್ಲ, ಉಳಿದವರಿಗೆ ಸಾಧನೆ ಮಾಡಿಸಿ ಅಂತ ಹೇಳುತ್ತಾರೆ. ಹೆಂಡತಿ ಮಕ್ಕಳು ಇವರೆಲ್ಲ ಯಾತಕ್ಕೆ ಇರಬೇಕು ಅಂದ್ರೆ ಅವರೆಲ್ಲರ ಜೊತೆ ಸೇರಿ ಯುದ್ಧವನ್ನು ನಾವೆಲ್ಲ ಸಮಾಧಾನ ಮಾಡಿದ್ರೆ ಬೇಗ ವೈಕುಂಠಕ್ಕೆ ಹೋಗ್ಲಿಕ್ಕೆ ಬರುತ್ತೆ ಅಂತ ಅರ್ಥ. ಒಬ್ಬರಿಂದ ಆಗೋದಿಲ್ಲ ಅಂತ ಮಾಡಿರೋದು. ಇವತ್ತು ನೋಡಿದ್ರ ಗಂಡ ಕೆಲಸ ಮಾಡ್ತಾರೆ, ಹೆಂಡತಿ ಕೆಲಸ ಮಾಡ್ತಾರೆ, ಮಕ್ಕಳು ಕೆಲಸ ಮಾಡ್ತಾರೆ, ಫಸ್ಟ್ ಕ್ಲಾಸ್ ಮನೆ ಎಬ್ಬಿಸಿಬಿಡ್ತಾರ, ಹೈ ಕ್ಲಾಸ್ ಮನೆ ಕಟ್ಸಿಬಿಟ್ಟು ಬಾಡಿ ಕೊಟ್ಬಿಡ್ತಾರೆ. ಅದಕ್ಕೆ ಎಲ್ಲರೂ ದುಡಿತಾರಲ್ಲ, ಎಲ್ಲರೂ ದುಡಿದಾಗ ಇಲ್ಲಿ ಮನೆ ಕಟ್ಸಕ್ ಬಂತಲ್ಲ, ಎಲ್ಲರೂ ಸಾಧನೆ ಮಾಡಿದ್ರೆ ಅಲ್ಲೇ ಮನೆ ಕಟ್ಸಕ್ ಬರುತ್ತೆ ಹೇಳಿದ್ರು. ವೈಕುಂಠದಲ್ಲೇ ಮನೆ ಕಟ್ಸಕ್ ಬರುತ್ತೆ. ಆದ್ರಿಂದ ಸಾಧನೆ ಎಲ್ಲರೂ ಸೇರಿ ಮಾಡಬೇಕು. ಇವತ್ತ ಭಾವನೆ ಇಲ್ಲ, ನೀನ್ ಮಾಡಬೇಡ, ನೀನ್ ಮೇಲೆ ಬಿಡುತ್ತೆ, ಬಿಡೋದ್ರಲ್ಲಿ ಕಾಂಪಿಟೇಷನ್ ಹೊರತು ಮಾಡೋದ್ರಲ್ಲಿ ಇಲ್ವೇ ಇಲ್ಲ. ಇವತ್ತು ಜಾಯಿಂಟ್ ಎಫರ್ಟ್ಸ್ ಆಗಬೇಕು. ಮನೆ ಎಲ್ಲರೂ ಏಕಾಸಿ ಮಾಡ್ತಾರೆ, ಎಷ್ಟು ಖುಷಿ ಇರುತ್ತೆ ಗೊತ್ತಾ? ಒಬ್ರು ತಿಂದವ್ರು ಮಾಡ್ತಿದ್ರೆ ಮಾಡೋನಿಗೆ ಸಂಕಟ, ಎದುರಿಗೆ ತಿಂತಾರಲ್ಲ ಇವರೆಲ್ಲ ಕೂಡ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಟೈಮ್ ಮಾಡಿದ್ರೆ ಆಯ್ತು, ಅವತ್ತು ಅವನು ತಿಂದ್ಬಿಡ್ತಾನಪ್ಪ. ಬಿಟ್ಟವ್ರನ್ನ ಕಂಡ್ರೆ ಮನುಷ್ಯ ಒಂಥರ ಟೆಂಪ್ಟ್ ಆಗ್ತಾನೆ. ಎಲ್ಲರೂ ಮಾಡೋರಿದ್ರೆ, ಎಲ್ಲರೂ ಬೆಳಿಗ್ಗೆ ಬೇಗ ಎದ್ದು ಬಿಟ್ರೆ ತಾನು ಸುಖವಾಗಿ ಹೇಳ್ತಾನೆ, ಮಲಗಿದ್ರೆ ಇವರ ನನಗೇನು ಗ್ರಾಚಾರ ಜೋರ ಹೊದ್ಕೊಂಡು ಮರ್ಕೊಂಡ್ಬಿಡ್ತಾನಪ್ಪ. ಇದು ಧರ್ಮದ ಒಂದು ರೀತಿ ಅದು. ಒಂದು ಇನ್ನೊಂದು ಉತ್ಸಾಹ ಕೊಡೋ ರೀತಿಯಲ್ಲಿ ಬದುಕಬೇಕೆ ಹೊರತು ಡಿಸ್ಕರೇಜ್ ಮಾಡೋ ರೀತಿಯಲ್ಲಿ ಬದುಕಬಾರದು. ಭೀಮಸೇನನ ಮುಖ ಎರಡು, ತಾರು ಶಸ್ತ್ರವನ್ನು ಕೆಳಗೆ ಹಾಕಲಿಲ್ಲ ಅಲ್ಲ, ಉಳಿದವರು ಕೆಳಗೆ ಹಾಕಿದ್ರೆ ಪ್ರತಿಭಟನೆ ಮಾಡುತ್ತಾನೆ, ಕೆಳಗೆ ಹಾಕಬೇಡಿ ಅಂತ ಹೇಳುತ್ತಾನೆ. ಆಗ ಅರ್ಜುನ ಹೇಳಿದ್ರಂತೆ, ಭೀಮಸೇನ, ನಾನು ವ್ರತ ಮಾಡಿದ್ದೇನೆ, ಅದಕ್ಕೆ ಕೆಳಗೆ ಹಾಕ್ತೇನೆ ಎಂದು ಬಿಟ್ಟನಂತೆ. ಏನ್ ವ್ರತ ಮಾಡಿದ್ದಿ ಅಂತ ಕೇಳಿದ್ರೆ, ನಾರಾಯಣಾಸ್ತ್ರಕ್ಕೆ ಎಂದೂ ನಾನು ವಿರೋಧ ಮಾಡೋದಿಲ್ಲ, ನಾನು ಧನುಸಿಡು ನಿಲ್ಲೋದಿಲ್ಲ ಅಂತ ಶಪಥ ಮಾಡಿದ್ದೇನೆ, ಅದಕ್ಕೆ ಕೆಳಗೆ ಹಾಕ್ತೇನೆ ಅಂತ ಕೆಳಗೆ ಹಾಕೇ ಬಿಟ್ಟಂತೆ. ಒಬ್ರು ಕೆಳಗೆ ಹಾಕ್ತಾರೆ, ಯಾರೂ ಇಲ್ಲ, ಈಗ ಎಲ್ಲರೂ ಕೆಳಗೆ ಹಾಕಿದವರೇನೆ. ಆಗ ಭೀಮಸೇನ ನೋಡ್ತಾನೆ, ನೀನ ನಾನಂತೂ ಕೆಳಗೆ ಹಾಕೋದೆಲ್ಲ ಎಂಚ್ಕೊಂಡ್ಬಿಡ್ತಾನೆ. ಶುದ್ಧೇ ಭಾಗವತೆ ಧರ್ಮೇ ನಿರತೋ ಯದ್ದುರುಕೋದರ. ಇಂಥ ಪರಮಾತ್ಮದಲ್ಲೂ ಕೂಡ ಧರ್ಮವನ್ನು ಬಿಡದೇ ಇದ್ದ ಏಕಮಾತ್ರ ವ್ಯಕ್ತಿ ಅಂದ್ರೆ ಭೀಮಸೇನ. ಅದಕ್ಕೆ ಭೀಮಸೇನ ಸಮೋ ನಾಸ್ತಿ, ಸೇನಯೋರುಭಯೋರಪಿ ಪಾಂಡಿತ್ಯೇ ಚ ಪಟುತ್ವೇ ಚ ಶೂರತ್ವೇಪಿ ಬಲೇಪಿ ಚ. ಅಸ್ತ್ರ ಬಿತ್ತು, ಮುಂದೇನು ಅಂತ ಮುಂದಿನ ಪ್ರಶ್ನೆ. ನಮ್ಮದೇನು ಏನ್ ಮಾಡ್ತಾರೆ, ಇಷ್ಟೆಲ್ಲ ಮಾಡಿದ್ರೆ ಏನಾಗುತ್ತೆ ನೋಡಿದ್ರೆ ಅಂತ ಕೇಳಿದ್ರೆ, ಏನಾಯ್ತು ನೋಡಿ ಅಂತ ಹೇಳ್ತೇವೆ. ಏನಾಯ್ತು ಅಲ್ಲಿ? ಭೀಮಸೇನ ಮೇಲೆ ಅಸ್ತ್ರ ಬಂದು ಬಿತ್ತು, ಬಿತ್ತಿದೆ, ಉಳಿದ ಸುರಕ್ಷಿತವಾಗಿದ್ದಾರೆ. ಅಸ್ತ್ರ ಬಿದ್ದು ಜೋರಾಗಿ ಉರಿತಾ ಇದೆ ಅಸ್ತ್ರ, ಬೆಂಕಿಯಲ್ಲಿ ಉರಿದಾಗ ಆಗ್ತಾ ಇದೆ ಅಂತ ಮೇಲ್ನೋಟಕ್ಕೆ. ಆ ಕ್ಷಣಕ್ಕೆ ಅರ್ಜುನಿಗೆ ಗಾಬರಿ ಆಗೋಯ್ತಂತ, ಓ ಭೀಮನಿಗೆ ಏನಾಗ್ತಾ ಇದೆ ಅಂತ ತಿಳ್ಕೊಂಡ್ಬಿಟ್ಟು ವಾರಣಾಸ್ತ್ರ ಪ್ರಯೋಗ ಮಾಡಿದನಂತೆ. ನೀರು ಬಂದು ಅವಾಗ ಸುರಿತಾ ಇದೆ, ಏನು ಉಪಯೋಗ ಇಲ್ಲ. ಪೆಟ್ರೋಲ್ ಹಾಕಿದ್ರೆ ನೀರು ಹಾಕಿದ್ರೆ ಏನು ಉಪಯೋಗ? ಅದರಿಂದ ಪೆಟ್ರೋಲ್ ಉರಿತಿರ್ಬೇಕು, ನೀರು ಹಾಕಿದ್ರೆ ಏನು ಪ್ರಯೋಜನ ಇಲ್ಲ. ಅದರಿಂದ ಬೆಂಕಿಯಲ್ಲಿ ವೆರೈಟಿ ಇದೆ, ಯಾವ ಬೆಂಕಿನ ಯಾವರಿಂದ ಆರಿಸ್ಬೇಕು ಅಂತ ವೆರೈಟಿ ಇದೆ ಹೊರತು ನೀರಿಂದ ಹಚ್ಚಿದ ಬರೀ ಬೆಂಕಿಯಿಂದ ಆರಿಸೋ ಕ್ರಮ ಬೇರೆ. ಹೀಟರ್ ಬೆಂಕಿ ಆದ್ರೆ ಹಾಕಿಬಿಟ್ರೆ ಮೇಲೆ ಸುರಿಸಿದ್ರೆ ಹೀಟರ್ಗೆ ಹಾಕಿದಾಗ ಇನ್ನೂ ಇದಾಗೋಗ್ಬಿಡುತ್ತೆ ಅಷ್ಟೇ, ಸ್ವಿಚ್ ಆಫ್ ಮಾಡೋದಷ್ಟೇ. ಅದಕ್ಕೆ ಹೀಟರ್ ಬೆಂಕಿ ಆದ್ರೆ ಸ್ವಿಚ್ ಆಫ್ ಮಾಡಬೇಕು, ಗ್ಯಾಸ್ಗೆ ಆದ್ರೆ ನಿಲ್ಲಿಸ್ಬೇಕು ಇದನ್ನ. ಆ ಕಡೆ ಹೋದ್ರೆ ನೀರು ಹೊಯ್ಬಹುದು, ಬರೀ ಒಲೆಗಾದ್ರೆ ನೀರು ಹೊಯ್ಬಹುದು. ಪೆಟ್ರೋಲ್ ಬೆಂಕಿಗಾದ್ರೆ ಪ್ರಯೋಜನವೇ ಇಲ್ಲ. ಅನೇಕ ಬೆಂಕಿಯಲ್ಲಿ ವೆರೈಟಿ ಇದೆ, ಬಹಳ ಮುಖ್ಯ. ಮಧ್ವಾಚಾರ ಸಿದ್ಧಾಂತ ಎಷ್ಟು ದೊಡ್ಡದು ಅಂದ್ರೆ ಜಡ ಜಡದಲ್ಲಿ ಭೇದ ಇದೆ, ಎಲ್ಲ ಬೆಂಕಿನ ಒಂದೇ ರೀತಿ ಆರಿಸಕ್ಕೆ ಬರೋದಿಲ್ಲ, ಅದು ಸಂಸಾರಾಜ್ಞೆ ಆರಿಸಕ್ಕೆ ಯಾವುದಕ್ಕೂ ಬರೋದಿಲ್ಲ. ಶಾಸ್ತ್ರದ ನೀರೇ ಬೀಳಬೇಕು ಅದಕ್ಕೆ. ಆನಂದ ತೀರ್ಥ ಬಿದ್ದರೆ ಮಾತ್ರ ಸಂಸಾರದ ಬೆಂಕಿ ಆರುತ್ತೆ ಹೊರತು ಇನ್ ಯಾವುದಕ್ಕೂ ಆರೋದಿಲ್ಲ. ಹನುಮಂತ ಇಟ್ಟ ಬಾಲದ ಬೆಂಕಿ ಆರಿಸಲಿಕ್ಕೆ ರಾವಣನಿಗಾಗಲಿಲ್ಲ, ಇಂದ್ರದಿತ್ತಿಗಾಗಲಿಲ್ಲ, ಏನು ಬಿಟ್ಟು ಆರೋದಿಲ್ಲ. ಅದು ಒಂದು ಹನುಮಂತ ಇಟ್ಟದ ಬಾಲದ ಬೆಂಕಿ ಆರಿಸಕ್ಕೆ ಯಾರಿಗೂ ಬರೋದಿಲ್ಲ. ನಾರಾಯಣಾಸ್ತ್ರವನ್ನು ಎಲ್ಲ ಆರಿಸಕ್ ಬರೋದಿಲ್ಲ. ಅರ್ಜುನಿ ಗೊತ್ತಂತೆ, ಸುಮ್ಮನೆ ಎಫರ್ಟ್ಸ್ ಮಾಡೋಣ ಹಾಕಿದ್ದಂತೆ ಅಷ್ಟೇ, ಏನೋ ಸುಮ್ಮನೆ ಕೂತ ಅಂತ ಆಗಬಾರದು ಅಂತ ಬಾಣ ಬಿಟ್ಟು ಬಿಟ್ಟನಂತೆ. ಮೇಲೆ ಸುರಿತಾ ಇದೆ, ಒಳಗಿದೆ ಅಗ್ನಿ, ಮೇಲೆ ನೀರು ಬರುತ್ತೆ, ಏನು ಪ್ರಯೋಜನ ಆಗ್ತಾ ಇಲ್ಲ. ಆ ಹೊತ್ತಿಗೆ ಜನ ಎಲ್ಲ ನೋಡ್ತಿದ್ದಾರೆ, ಏನಾಯ್ತು ಏನಾಯ್ತು ಅಂತ ಇದ್ದಾರೆ. ಕೃಷ್ಣ ತೋರಿಸಿದನಂತೆ, ಇಲ್ಲಿ ಭೀಮಸೇನನ್ನ ಯಾರು ಏನು ಮಾಡಕ್ ಆಗೋದಿಲ್ಲ ಅಂತ ತೋರಿಸಿದರಂತೆ. ಇದು ನಮಗೆ ಅನೇಕ ಪ್ರಶ್ನೆಗಳೀಗ. ಕೃಷ್ಣನ ಮಾತನ್ನ ಭೀಮಸೇನ ಮೀರಿಬಿಟ್ಟ, ಯಾಸ್ತ್ರ ಕೆಳಗೆ ಹಾಕಿ ಅಂತ ಕೃಷ್ಣ ಹೇಳಿದ ಮೇಲೆ ಭೀಮಸೇನ ಕೆಳಗೆ ಹಾಕಲಿಲ್ಲ ಅಂದ ಮೇಲೆ ಅಶ್ವತ್ಥಾಮ ಹತ ಏನು ಉಪಯೋಗ ಇದರಿಂದ? ಕೃಷ್ಣ ಹೇಳಿದ ಮಾತನ್ನ ಅಲ್ಲಿ ಕೇಳಿದ ಭೀಮಸೇನ ಇಲ್ಲ ಕೇಳಬಾರದು. ಅದರ ಸೇಮ್ ಡೇನೆ ಮತ್ತೆ ಸ್ವಲ್ಪ ತಿರು ಮುಂದೆ ಕೇಳಿದ ಭೀಮಸೇನ ಯಾಕೆ ಕೇಳಲಿಲ್ಲ? ಇದು ತಪ್ಪಲ್ವೇ ಅಂತ ಕೇಳಿದ್ರೆ ತಪ್ಪು ತಿಳ್ಕೊಂಡಿದ್ದೀರಿ. ಕೃಷ್ಣನ ಮಾತನ್ನ ಕೇಳಿದ್ದು ಭೀಮಸೇನ ಒಂದೇ ಅಂತ ಹೇಳುತ್ತಾರೆ. ಉಳಿದವರು ಯಾರು ಕೃಷ್ಣನ ಮಾತನ್ನ ಕೇಳಿಲ್ಲ, ಕೃಷ್ಣನ ಮಾತು ಸರಿಯಾಗಿ ಕೇಳಿದ್ದು ಭೀಮಸೇನ ಒಂದೇ, ಉಳಿದವರೆಲ್ಲ ಸರಿಯಾಗಿ ಕೇಳಿಸಿಕೊಂಡೇ ಇಲ್ಲ. ಅವರು ಕೃಷ್ಣ ಏನ್ ಹೇಳಿದ? ನೀವು ಬದುಕಬೇಕು ಅಂತಿದ್ರೆ ಅಷ್ಟು ನಮಸ್ಕಾರ ಮಾಡಿ ಅಂತ ಹೇಳಿದ ಅಷ್ಟೇ. ಕೃಷ್ಣನ ಮಾತು ಕಂಡೀಷನ್ ಅದು ಒಂದು, ನೀವು ನರಕಕ್ಕೆ ಹೋಗ್ಬೇಕು ಅಂದ್ರೆ ಏಕಾಶಿ ಉಪವಾಸ, ಅದು ಏಕಾಶಿ ಊಟ ಮಾಡಿಬಿಡಿ ಅಂತ ಹೇಳಿದ್ರು. ಇವ್ರು ಏನ್ ತಿಳ್ಕೊಂಡು ಅಷ್ಟು ಬಿಟ್ಬಿಟ್ಟು ಏಕಾಶಿ ಊಟ ಮಾಡಿ ಅಂತ ಹೇಳಿದ್ದಾರೆ ಅಷ್ಟೇ. ಹಿಂದೇನಿದೆ ಅಲ್ಲಿ? ನೀವು ಏನಾದರೂ ಕೂಡ ಗೋಹತ್ಯೆ ಮಾಡಿದ್ರೆ ಪಾಪ ಕಟ್ಕೋಬೇಕು ಅಂತಿದ್ರೆ ಏಕಾಶಿ ಉಪವಾಸ ಮಾಡಿ ಅಂತ ಹೇಳಿದ್ರು. ಅದು ಸ್ವಲ್ಪ ವಾಯ್ಸ್ ಕಡಿಮೆ ಮಾಡಿ ಇದು ಜಾಸ್ತಿ ಮಾಡಿಬಿಟ್ಟು ಏಕಾಶಿ ಉಪವಾಸ ಮಾಡಿ ಅಂತ ಹೇಳಿದ್ದಾರೆ ನೋಡಿದ್ರ ಅಂತ ಹೇಳಿದಾಗ ಆಯ್ತು. ಕೃಷ್ಣನ ಮಾತು ಕಂಡೀಷನಲ್, ನಿಮಗೆ ಪ್ರಾಣದ ಮೇಲೆ ಅಪೇಕ್ಷೆ ಇದ್ರೆ ನೀವು ನಮಸ್ಕಾರ ಮಾಡಿ ಅಷ್ಟೇ, ನಮಸ್ಕಾರ ಮಾಡಿ ಅಲ್ಲ, ಅದು ಪ್ರಾಣದ ಅಪೇಕ್ಷೆ ಇದ್ರೆ ನಮಸ್ಕಾರ ಮಾಡಿ, ಇಲ್ಲದ್ರೆ ಮಾಡಬೇಕಾಗಿಲ್ಲ. ಯುದ್ಧದಲ್ಲಿ ಪ್ರಾಣದಲ್ಲಿ ಅಪೇಕ್ಷೆ ಇಟ್ಕೊಂಡ ಅಂದ್ರೆ ಅವನು ಎಂದೂ ಕೂಡ ಯುದ್ಧ ಮಾಡಕ್ ಬರೋದಿಲ್ಲ. ಪ್ರಾಣತ್ಯಾಗ ಮಾಡೋ ಧೈರ್ಯ ಇದ್ದವನು ಮಾತ್ರ ಯುದ್ಧಕ್ಕೆ ಹೋಗ್ಬೇಕು ಹೊರತು ಪ್ರಾಣದಲ್ಲಿ ಆಸೆ ಇದ್ದವರು ಯುದ್ಧ ಮಾಡಕ್ ಹೋದ್ರೆ ಪ್ರಯೋಜನ ಇಲ್ಲ. ಆದ್ದರಿಂದ ಪ್ರಾಣತ್ಯಾಗ ಯುದ್ಧದಲ್ಲಿ ಎಂದು ಕೂಡ ಪ್ರಾಣದ ಬಯಕೆ ಇರಬಾರದು. ಆದ್ದರಿಂದ ಭೀಮಸೇನ ಏನು ಮಾಡದ? ಕೃಷ್ಣ ಸರಿಯಾಗಿ ಹೇಳಿದ್ದಾನೆ, ನನಗೆ ಪ್ರಾಣಕ್ಕೋಸ್ಕರ ಯುದ್ಧ ಬಿಡೋದು ಮುಖ್ಯ ಅಲ್ಲ, ಆದ್ದರಿಂದ ನಾನು ಶಸ್ತ್ರ ಕೆಳಗೆ ಹಾಕೋದಿಲ್ಲ. ಕೃಷ್ಣನ ಮಾತನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಭೀಮಸೇನ ಒಂದೇ, ಉಳಿದವರು ಬೇಕಾದಷ್ಟೇ ಅರ್ಥ ಮಾಡಿಕೊಂಡ್ರು, ಶಸ್ತ್ರ ಕೆಳಗೆ ಹಾಕ್ರಿ ಅಂತ ಅಷ್ಟೇ ಅರ್ಥ ಮಾಡಿಕೊಂಡ್ರೆ ಹೊರತು ಹಿಂದಿನ ಮಾತು ಬಿಟ್ಟುಬಿಟ್ರು. ಇದು ಅವ್ರು ಮಾಡಿದ ದೊಡ್ಡ ತಪ್ಪು. ಇಲ್ಲಿ ಬರೆದಿರ್ತಾರೆ ಡೋಂಟ್ ಡ್ರಿಂಕ್ ಅಂಡ್ ಡ್ರೈವ್ ಅಂತ ಬರೆದಿರ್ತಾರೆ. ಡೋಂಟ್ ಡ್ರಿಂಕ್ ಅಂಡ್ ಡ್ರೈವ್, ಡೋಂಟ್ ಡ್ರೈವ್ ಅಂತ ಅರ್ಥ ಅಲ್ಲ, ಅದಕ್ಕೆ ಡೋಂಟ್ ಡ್ರೈವ್ ಅಂತ ಅರ್ಥ ಅಲ್ಲ, ಡ್ರಿಂಕ್ ಅಂತೂ ಅರ್ಥ ಅಲ್ಲ. ಈ ಮಧ್ಯೆ ಡ್ರಿಂಕ್ ಅಂತ ಅರ್ಥ ಅಲ್ಲ, ಡೋಂಟ್ ಡ್ರೈವ್ ಅಂತೂ ಅರ್ಥ ಅಲ್ಲ. ಡ್ರೈವ್ ಮಾಡೋದಿದ್ರೆ ಡ್ರಿಂಕ್ ಮಾಡಿ ಡ್ರೈವ್ ಮಾಡಬೇಡ ಅಷ್ಟೇ ಅರ್ಥನೇ ಹೊರತು ಬರೀ ಡ್ರೈವ್ ಮಾಡಬೇಡ ಅಂತ ಅರ್ಥ ಅಲ್ಲ. ಅದೇ ರೀತಿಯಲ್ಲಿ ನಾರಾಯಣಾಸ್ತ್ರಕ್ಕೆ ನೀನು ಪ್ರತಿರೋಧ ಮಾಡಬೇಡ ಅಂತ ಕೃಷ್ಣ ಹೇಳ್ತಾ ಇಲ್ಲ, ಪ್ರಾಣದ ಬಯಕೆ ಇದ್ರೆ ಮಾತ್ರ ಪ್ರತಿರೋಧ ಮಾಡಬೇಡಿ ಅಷ್ಟೇ. ಅದನ್ನು ಅರ್ಥ ಮಾಡಿಕೊಂಡಿದ್ದು ಭೀಮಸೇನ. ಆದ್ದರಿಂದ ಕೃಷ್ಣನ ಮಾತಿಗೆ ವಿರೋಧ ಮಾಡಿಲ್ಲ, ಸರಿಯಾಗಿ ನಡ್ಕೊಂಡಿದ್ದಾನೆ ಭೀಮಸೇನ. ಇನ್ನೊಂದು ಪ್ರಶ್ನೆ ಬಂತು, ಆ ರೀತಿ ಉರಿತಾ ಇದೆಯಲ್ಲ, ಆ ಕ್ಷಣಕ್ಕೆ ಕೃಷ್ಣ ಏನ್ ಮಾಡಿದನಂತೆ, ತಕ್ಷ ತಾಡು ಬಂದಂತಲ್ಲಿ ಅರ್ಜುನ ಜೊತೆ ಬಂದಂತೆ ಭೀಮಸೇನನ್ನ ಕೃಷ್ಣ ಏನ್ ಮಾಡ್ತಾನೆ ಗೊತ್ತೇನು, ಗದೆ ಹಿಡ್ಕೊಂಡು ಕಿತ್ಕೊಂಡಂತೆ ಭೀಮಸೇನ ಕೈಯಿಂದ ಎತ್ತಿದನಂತೆ. ಅನಾಮತ್ ಕೆಳಗಿಟ್ಬಿಟ್ಟದ್ದು ಕೃಷ್ಣ ಭೀಮಸೇನ ಎತ್ತಿಬಿಟ್ಟು ಅನಾಮತ್ ಕೆಳಗಿಟ್ಟಂತೆ. ಅಲ್ಲಿ ಅಸ್ತ್ರ ಹೋಗ್ಬಿಡ್ತಂತೆ, ಆ ಕಡೆ ನಾರಾಯಣ ಅಸ್ತ್ರ ಹೊರಟೋಯ್ತಂತೆ. ಇದು ಬಹಳ ಮ್ಯಾಜಿಕ್ ಇದು ಒಂದು. ಕೃಷ್ಣ ಏನ್ ಮಾಡಿದಾಗ ಭೀಮಸೇನನ್ನ ಅನಾಮತ್ತ ರಥದಿಂದ ಕೆಳಗಿಡಿದ್ರು ಅದು ಶರಣಾಗತಿ ಇದ್ದಾಗ ಲೆಕ್ಕ, ಶಸ್ತ್ರ ಹಿಡ್ಕೊಂಡ್ರು ಶರಣಾಗತಿ ಇದ್ದಾಗ ಲೆಕ್ಕ, ಅನೇಕ ವೆರೈಟಿ ಕೆಳಗಿಳಿಸಿಬಿಟ್ನಲ್ಲ ಅದು ಶರಣಾಗತಿ ಆದಾಗ ಆಯ್ತು, ಅಸ್ತ್ರ ಹೊರಟೋಗ್ಬಿಡ್ತು. ಇಲ್ಲಿ ಒಂದು ಗಮನಿಸಬೇಕು ನಾವು, ಇಡೀ ಮಹಾಭಾರತದಲ್ಲಿ ಮೊದಲಿಂದ ನೋಡ್ಕೊತಾ ಬಂದಿರಿ, ಭೀಮಸೇನ ಅರ್ಜುನ ಎತ್ತಿದ್ದಾನೆ, ಅರಗೆ ಮಣಿಕಾಲಿಗೆ ಎರಡನೇ ಎತ್ತಿ ಒಬ್ಬನ ಹೊರಟ್ಬಿಟ್ಟೆ, ಮೈ ಮೇಲೆ ಅವ್ರ ಕೈಯ ಒಬ್ರು, ಕಾಲೊಬ್ರು, ತಲೆ ಮೇಲೆ ಒಬ್ರು ಹಾಕೊಂಡು ಹೊರಟ್ಬಿಟ್ಟಿದ್ದಾನೆ. ಅದೇ ರೀತಿಯಲ್ಲಿ ಎಷ್ಟೋ ಸತ್ತು ವನವಾಸದಲ್ಲಿದ್ದಾಗ ಅನಾಮತ್ ಹೊತ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಆದರೆ ಭೀಮಸೇನ ಒಬ್ಬನೇನೆ, ಅರ್ಜುನ, ಧರ್ಮರಾಜ, ನಕುಲ, ಸಹದೇವ, ಕುಂತಿ ಎಲ್ಲರೂ ಅನಾಯಾಸ ಎತ್ಕೊಂಡು ಹೋಗಿದ್ದಾನೆ. ಆದರೆ ಭೀಮಸೇನ ಒಬ್ಬನನ್ನ ಉಳಿದವರು ಯಾರ್ಯಾರು ಎತ್ತಿದ್ದಿಲ್ಲ. ಆದರೆ ಭೀಮಸೇನ ಅನಾಮತ್ ಎತ್ತಿದ್ದ ಒಬ್ಬ ವ್ಯಕ್ತಿ ಅದು ಕೃಷ್ಣ ಒಬ್ಬನೇನೆ. ಆದ್ರಿಂದ ಭೀಮಸೇನ ಜೀವೋತ್ತಮನಾದರೆ ಕೃಷ್ಣ ಸರ್ವೋತ್ತಮ ಅಂತ ಪ್ರೂವ್ ಆಯ್ತು. ಕೃಷ್ಣನ ಮಾತ್ರ ಯಾರು ಎತ್ತಿ, ಭೀಮನೇ ಎತ್ತಿಲ್ಲ ಕೃಷ್ಣನಾದ್ರಿಂದ ಕೃಷ್ಣನೇ ಕೃಷ್ಣ, ಉಳಿದವರು ಯಾರು ಕೃಷ್ಣನಾಗೋದಿಲ್ಲ. ಭೀಮನನ್ನ ಕೃಷ್ಣ ಎತ್ತನಾದ್ರಿಂದ ಭೀಮನಿಗಿಂತ ಕೃಷ್ಣ ಮೇಲಿದ್ದಾನೆ. ಎಲ್ಲ ತಾರತಮ್ಯ ತಿಳ್ಕೊಳ್ಳೋದಕ್ಕೆ ಗ್ರಂಥ ಓದಬೇಕಾದದ್ದು. ತಾರತಮ್ಯ ಪರಿಜ್ಞಾನೆ ಮಹಾ ತಾತ್ಪರ್ಯ ವಿಷ್ಯತೆ. ಇಡೀ ಮಹಾಭಾರತದೊಳಗೆ ಭೀಮನಂತ, ಅದಕ್ಕೆ ಭೀಮನಿಗೆ ಭಾರತ ಅಂತ ಹೆಸರು. ಎಲ್ಲ ಭಾರವನ್ನು ಹೊರುವವನು ಅಂತ ಅರ್ಥ. ಎಲ್ಲರ ಭಾರವನ್ನು ಹೊರುವವನು ಭೀಮಸೇನ, ಅದಕ್ಕೆ ಭಾರತ ಅಂತ ಹೆಸರು. ಆದ್ರೆ ಭೀಮನ ಭಾರವನ್ನು ಹೊರುವವನು ಸಾಕ್ಷಾತ್ ಕೃಷ್ಣನಾದ್ದರಿಂದ ಆತ ಮಹಾಭಾರತ ಅಂದ್ರೆ ಕೃಷ್ಣ ಅಂತ ಅರ್ಥ. ಭಾರತ ಅಂದ್ರೆ ಭೀಮ, ಮಹಾಭಾರತ ಅಂದ್ರೆ ಕೃಷ್ಣ. ಅದು ಕೃಷ್ಣನ ಕಥೆ, ಅದು ಭೀಮನ ಕಥೆ ಹೊರತು ಇನ್ನೊಬ್ಬರ ಕಥೆಯಲ್ಲ. ಇನ್ನೂ ಸ್ವಾರಸ್ಯ ಉಂಟು. ಭೀಮಸೇನ ಮಹಾಭಾರತ ಯುದ್ಧದಲ್ಲಿ ಯುದ್ಧೋಬರ ಕೃಷ್ಣ ಹೇಳಿರ್ತಾನೆ ಭೀಮಸೇನ, ಅಸ್ಮಿನ್ ಯುದ್ಧೇ ಭೀಮಸೇನ ತ್ವಯಿ ಭಾರ ಸಮಾಹಿತ. ನೋಡು ಭೀಮಸೇನ, ಯುದ್ಧದ ಎಲ್ಲ ಭಾರ ನಿಂದೇನೆ ಅಂತ ಹೇಳಿರ್ತಾರೆ. ಅದಕ್ಕೆ ಭಾರತ ಅಂತ ಭೀಮಸೇನಿಗೆ ಸಾರ್ಥಕವಾದ ಹೆಸರಾಯಿತು. ಮಹಾಭಾರತ ಶುರುವಾಗದೆ ನಾರಾಯಣಂ ಸುರಗುರುಂ, ಕೃಷ್ಣ ಎಲ್ಲರನ್ನೂ ಎತ್ತತಕ್ಕಂಥ ಮಹಾನುಭಾವ. ಅಸ್ತ್ರ ಶಾಂತವಾಯಿತಂತೆ. ಅತ್ತು ಭೀಮಸೇನ ತಾನು ನಮಸ್ಕಾರ ಮಾಡಲಿಲ್ಲ, ಆದ್ದರಿಂದ ಆತನ ಧರ್ಮ ಹಾನಿಯಾಗಲಿಲ್ಲ, ಉಳ್ಕೊಂಡ. ಕೃಷ್ಣ ತಾನೇ ನಮಸ್ಕಾರ ಮಾಡಿಸ್ತೇ, ಆದ್ದರಿಂದ ನಾರಾಯಣನಿಗೆ ನಾರಾಯಣ ಮಾಡಿಸಿದ ನಮಸ್ಕಾರವಾಯಿತೆ ಹೊರತು ಅದು ಭೀಮನ ಶರಣಾಗತಿ ಆಗಲಿಲ್ಲ. ಆದ್ದರಿಂದ ಭೀಮನ ಜೀವೋತ್ತಮತ್ವನೂ ಬಂತು, ಕೃಷ್ಣನ ಹಿರಿಮೆನೂ ಬಂತು. ಅರ್ಜುನಾದಿಗಳು ಧರ್ಮ ತಪ್ಪಿದ್ರಂತೂ ಆಯಿತು. ಈ ನಾರಾಯಣಾಸ್ತ್ರದ ಪ್ರಸಂಗ ಮಹಾಭಾರತ ಕ್ಲೈಮ್ಯಾಕ್ಸ್ ಅದು ಬಂತು. ಅಂತ ಅಸ್ತ್ರದೊಳಗೆ ಲೀಲಾಜಾಲವಾಗಿ ಸುರಕ್ಷಿತವಾಗಿ ಉಳ್ಕೊಂಡಿದ್ದು ಭೀಮಸೇನ, ಧರ್ಮ ತಪ್ಪಲಿಲ್ಲ ಅಂಬುದು ಸಿದ್ಧಾಂತ. ಒಂದು ಕೊನೆಯ ಪ್ರಶ್ನೆ, ಇಷ್ಟೆಲ್ಲ ಮೈ ಮೇಲೆ ಅಸ್ತ್ರ ಉಳಿದೋಗ್ಬಿಟ್ಟಿದೆ, ಇಷ್ಟೆಲ್ಲ ಆಯ್ತು, ಕೆಲವರು ಅಡಿಗೆ ಮಾಡಿ ಮೈಕೆ ಸುಟ್ಕೊಂಡ್ಬಿಟ್ಟಿರ್ತಾರೆ, ಪಾಪ ನೋಡಾಗಿರೋದಿಲ್ಲ, ಆಸ್ಪತ್ರೆ ಸೇರಿಸುವ ಸ್ಥಿತಿಯಲ್ಲಿರ್ತಾರೆ. ನಾರಾಯಣಾಸ್ತ್ರ ಅಂತ ಅಸ್ತ್ರ ಮೈ ಮೇಲೆ ಬಿದ್ದರೆ ಭೀಮನಿಗೆ ಕೃಷ್ಣ ಎತ್ತಿತ್ತ ಏನಾಗಿತ್ತ ಏನೋ ಪಾಪ ಅಂದ್ರೆ ಹೇಳ್ತಾರೆ ಮಹಾಭಾರತರು ಹೇಳ್ತಾರೆ. ಅಗ್ನೌ ಅಗ್ನಿರಿವಸ್ಥಿತ. ಭೀಮಸೇನ ಹೇಗಿದ್ದಾನಂತೆ, ಅಗ್ನಿಯೊಳಗೆ ಅಗ್ನಿ ಇದ್ದಾಗಿದ್ದಾನೆ ಹೊರತು ಭೀಮಸೇನಿಗೆ ಏನೂ ಆಗಿಲ್ಲ. ಇನ್ನೂ ಆಶ್ಚರ್ಯ, ಆಮೇಲೆ ನೋಡ್ತಾ ಇದ್ದಾರೆ ಒಂದು ಕೂದಲು ಸುಟ್ಟಿಲ್ಲಂತೆ ಭೀಮಸೇನದು, ಮೈಕೈ ಗಾಯ ಆಗಿಲ್ಲಲ್ಲ, ಒಂದು ಕೂದಲು ಸುಟ್ಟಿಲ್ಲವಂತೆ. ಈ ನಮಗೆ ಗೊತ್ತಾಗ್ತದೆ, ನಾರಾಯಣಾಸ್ತ್ರದಿಂದ ಭೀಮಸೇನನ ಕೂದಲು ಕೊಂಕಲಿಲ್ಲ. ಯಾತಕ್ಕೆ ಆಗೊಂದು ಕಾರಣ ಕೊಡ್ತಾರೆ. ಒಂದು ಕಾರಣ, ಧರ್ಮಾಚರಣೆ ಸರಿಯಾಗಿ ಮಾಡಿದರೆ ಧರ್ಮೋ ರಕ್ಷತಿ ರಕ್ಷಿತ, ಧರ್ಮವೆಂದು ಕೈಬಿಡಲಿಲ್ಲ. ಆದ್ದರಿಂದ ಧರ್ಮವನ್ನು ನಂಬಿ ಎಂದೂ ಕೆಟ್ಟವರಿಲ್ಲ ಅಂತ ಒಂದರ್ಥ. ಇನ್ನೊಂದರ್ಥ, ಆಚಾರ್ಯ ಹೇಳುತ್ತಾರೆ ಅಸ್ತ್ರ ಅಂತ ಏನಂತ ತಿಳ್ಕೊಂಡಿದ್ದೀನಿ ನಾರಾಯಣ ಅಸ್ತ್ರ ಅಂದ್ರೆ, ಅಸ್ತ್ರಾಭಿಮಾನಿ ವಾಯುರಿಹಿ, ಅಸ್ತ್ರಾಭಿಮಾನಿ ವಾಯುದೇವರೇ, ಅದಕ್ಕೆ ವಾಯುದೇವರ ಅಸ್ತ್ರಾಭಿಮಾನಿಗಳು, ದೇವತಾ ಸಾಕ್ಷಾತ್ ನಾರಾಯಣ. ಆ ಅಸ್ತ್ರಕ್ಕೆ ಮಂತ್ರ ಯಾವುದು ಗೊತ್ತೇನು, ಗಾಯತ್ರಿ ತತ್ರ ಮಂತ್ರೋಸೌ. ಗಾಯತ್ರಿ ನಾರಾಯಣ ಅಸ್ತ್ರದ ಮಂತ್ರ, ಗಾಯತ್ರಿ ನಾರಾಯಣ ಅಸ್ತ್ರದ ಮಂತ್ರ, ನಾರಾಯಣನೇ ದೇವತೆ, ವಾಯುದೇವರೇ ಅಸ್ತ್ರಾಭಿಮಾನಿಗಳು. ಅಂದಮೇಲೆ ಭೀಮೋ ಅಸ್ತ್ರಮೇವ ತತ್, ಭೀಮನ ಸ್ವರೂಪವೇ ಅಸ್ತ್ರ. ಸೊ ವಾಯುದೇವರೇ ವಾಯುದೇವರು, ಇಬ್ರು ವರ್ಸಸ್ ವಾಯುದೇವರು ವರ್ಸಸ್ ವಾಯುದೇವರಾದ್ದರಿಂದ ಅವ್ರಿಗೇನು ಆಗಲೇ ಇಲ್ಲ. ಇನ್ನೊಂದು ವಿಶೇಷ ಅಂಶ, ಹೊಸ ಅಂಶ ಗೊತ್ತಾಗಿದೆ ಇಲ್ಲಿ. ನಾರಾಯಣ ಅಸ್ತ್ರ ಏನೂ ಅಲ್ಲ, ಗಾಯತ್ರಿ ಮಂತ್ರದ ಸಿದ್ಧಿ ಇದ್ದವನು ಬಿಟ್ಟ ಅಂದ್ರೆ, ಒಂದು ಮಾತಾಡದ ಅಂದ್ರೆ ಅದು ನಾರಾಯಣಾಸ್ತ್ರವಾಗುತ್ತೆ ಅಂತ ಅರ್ಥ. ಗಾಯತ್ರಿ ಮಂತ್ರ ಗೊತ್ತಿದ್ದವನು ಒಂದು ಮಾತಾಡಿದ್ರೆ ಒಳ್ಳೇದಾಗಲಿ ಒಳ್ಳೇದಾಗಲೇಬೇಕು, ಹಾಳಾಗಿ ಹೋಗು ಭೂದೋತ್ ಕತೆ ವಂಶ ನಿರ್ವಂಶವಾಗಬೇಕು. ಅಂತ ಸಾಮರ್ಥ್ಯ ಇದೆ. ನಮಗೆ ಹೊಸ ವಿಷಯ ಗೊತ್ತಾಗ್ತದೆ, ನಮ್ಮ ಕೈಯಲ್ಲಿ ಅಸ್ತ್ರ ಇದೆ ಅಲ್ಲಿ ಇವತ್ತಿನ ದಿವಸ ಅನ್ಕೊಂಡಿರ್ತೇವೆ. ಯಾರೋ ಅನ್ಕೊಂಡಿರ್ತೇವೆ ನಮಗೂ ನಾರಾಯಣ ಅಸ್ತ್ರ ಸಿಕ್ಬಿಟ್ಟಿದ್ರೆ ಆರಾಮ ಎಲ್ಲರೂ ಆಟ ಆಡಿಸ್ಬೋದಾಗಿತ್ತು ಅಂತ ತಿಳ್ಕೊಂಡಿರ್ತಾರೆ. ಗಾಯತ್ರಿ ಮಂತ್ರ ಇದೆಯಲ್ಲ, ಮತ್ತೆ ಘೋಷಣೆ ಮಾಡ್ತೀರಿ ಅಂತ ಕೇಳ್ತಾರೆ. ಇವತ್ತು ಅಗ್ರತ ಚತುರೋ ವೇದಾಹ ಪೃಷ್ಠತಃ ಶತರಂ ಧನು ಹೇಳ್ತಾರೆ, ಇದಂ ಬ್ರಾಹ್ಮವಿದಂ ಕ್ಷಾತ್ರಂ ಶಾಪಾದಪಿ ಶರಾದಪಿ. ಇವತ್ತು ಬ್ರಹ್ಮವರ್ಚಸ್ಸು ಅಂದ್ರೆ ನಿಮಗೆ ಆಶ್ಚರ್ಯವಾಗಬೇಕು. ಬ್ರಹ್ಮಾಸ್ತ್ರ ಅಂದ್ರೂ ಗಾಯತ್ರಿ ಮಂತ್ರವೇ, ನಾರಾಯಣಾಸ್ತ್ರ ಅಂದ್ರೂ ಗಾಯತ್ರಿ ಮಂತ್ರವೇ, ಮುಂದೆ ಬ್ರಹ್ಮಶಿರೋಸ್ತ್ರ ಬರುತ್ತೆ ಅದು ಗಾಯತ್ರಿ ಮಂತ್ರವೇ. ಗಾಯತ್ರಿ ಮಂತ್ರಕ್ಕಿಂತ ಮಂತ್ರ ಇಲ್ಲ, ದೊಡ್ಡ ಅಸ್ತ್ರ ಅದು. ಪ್ರತಿನಿತ್ಯ ಜಪ ಮಾಡಿಕೊಂಡು ಸಿದ್ಧಿ ಇರಲಿ, ಆಗ ಜನ ಖಾಲಿ ಬಿಡಬೇಕು ಹೊರತು ಯಾರು ಏನು ಮಾಡಕ್ ಬರೋದಿಲ್ಲ. ಎಂಥ ಆಸ್ತಿ ನಮ್ಮ ಹತ್ರ ಇದೆ ಗೊತ್ತಿಲ್ಲ. ಇದು ಸಂಧಾನ ಮಾಡೋ ಮನುಷ್ಯ ಗೋಳಾಡ್ತಾನೆ. ಇದು ಎಷ್ಟು ಹತ್ತು ಸರ್ತೆ ಅಂದ್ರೆ ಸಾಕು, ಕನಿಷ್ಠ ಪಟ್ಟ ಹತ್ತು ಸರ್ತೆ. ಬೆಳಿಗ್ಗೆ ಹತ್ತು, ಮಧ್ಯಾಹ್ನ ಹತ್ತು, ಸಾವಿರ ಬೈತಾನೆ ಮುಳಿದವ್ರನ್ನ ಕುತ್ಕೊಂಡು. ನೂರಾರು ಮಾತು ಬೈತಾನೆ. ದೇವರನ್ನು ಹತ್ತು ಸರ್ತ್ ತಗೊಳ್ಬಾರ್ದೆ ಕೊನೆ ಪಕ್ಷ. ನಮ್ಮನ್ನು ಉದ್ಧಾರ ಮಾಡು, ಒಳ್ಳೆ ಮಾರ್ಗದಲ್ಲಿ ಪ್ರೇರೇಪಣೆ ಮಾಡು, ಪ್ರೇರೇಪಣೆ ಮಾಡು, ಪ್ರೇರೇಪಣೆ ಮಾಡು. ಒಳ್ಳೆ ಪ್ರಾರ್ಥನೆ. ಇದಕ್ಕಿಂತ ಇನ್ನೇನು ಪ್ರಾರ್ಥನೆ ಬೇಕು? ಎಲ್ಲಾ ಪ್ರಾರ್ಥನೆಯ ಸಾರಾಂಶ ನಮಗೆ ಒಳ್ಳೆಯದು ಮಾಡಲಿ ಅಷ್ಟೇ. ಇನ್ನೇನು ಬೇಕಾದ್ರೊಳಗೆ ಗಾಯತ್ರಿ ಮಂತ್ರವನ್ನು ವೇದೋಕ್ತವಾದ ಮಂತ್ರ ಅದು. ಮಕ್ಕಳಿಗೆಲ್ಲ ಹೇಳಿಕೊಟ್ಟು ಸಕಾಲಕ್ಕೆ ಉಪನಯನ ಮಾಡಿ ಸಂಧ್ಯಾವನ್ನೇ ಮಾಡಿಸಿಬಿಟ್ರೆ ಅವನು ಆಲ್ ಪ್ರೂಫ್ ಬದುಕ್ತಾ ಲೆಕ್ಕ ಇಟ್ಕೊಂಡಿರಿ, ಅವನು ಯಾವ ತೊಂದರೆನೂ ಆಗೋದಿಲ್ಲ. ಇವತ್ತು ನಮಗೆ ಅದೇ ತೊಂದರೆಯಾಗಿದೆ ಎಂಬುದೇ ಪ್ರತೀತಿ. ಗಾಯತ್ರಿ ಮಂತ್ರ ಹೇಳಬೇಕು ಅಂದ್ರೆ ತಲೆಬ್ಯಾಸರ ಇವರಿಗೆ. ಕನಕದಾಸರು ಬರೀತಾರೆ, ಹರಿದಾಸರ ಬಳಿ ಅರೆಗಳಿಗೆ ಕುಳಿತರಲು ಶಿರವ್ಯಾಧಿ ಎಂದು ಹೇಳುವೆ. ಎಲ್ಲ ಒಂದು ಪ್ರವಚನ ಕೂಡಿಸಿಬಿಟ್ಟ ಯಾಕೆ ಲೈಟ ತಲೆನೋವಾಗುತ್ತೆ ಎದ್ದು ಹೋಗ್ಬಿಡ್ತಾನೆ, ಲೈಟ ತಲೆನೋವಾಗುತ್ತೆ ಅಂತ ಎದ್ದು ಹೋಗ್ಬಿಡ್ತಾನೆ. ಟಿವಿ ಮುಂದೆ ಕೂತ್ರೆ ಕಣ್ಣು ಬೆಳ್ಳಿ ಬಟ್ಲಾಗಿಬಿಡುತ್ತಾಗಲಿ, ಆ ಲೈಟ್ ತಲೆ ವಾಸಿಯಾಗಿಬಿಡುತ್ತವನಿ ಪಾಪ. ಎಂಥ ಮೂರ್ಖ, ನಿಜವಾಗ್ಲೂ ತಲೆನೋವು ಅಲ್ಲಿ ಬರಬೇಕು, ಇಲ್ಲಿ ಹೋಗಬೇಕು ಅಂದ್ರೆ ಅವನಿಗೆ ಬೇಕಿಲ್ಲ ಅಂತ ಅರ್ಥ. ಇವತ್ತು ನಿಜವಾಗಲೂ ಕೂಡ ಗಾಯತ್ರಿ ಮಂತ್ರದ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳುವ ಜನಗಳಿಗೆ ನಾರಾಯಣ ಮಂತ್ರದ ಕಥೆ ಎಷ್ಟು ಆಕರ್ಷಕವಾಗಿ ಕಾಣಿಸ್ತದೆ. ಮಹಾಭಾರತ ಕೇಳೋದಲ್ಲ, ಅನುಷ್ಠಾನಕ್ಕೆ ತರಬೇಕದನ್ನ. ಪ್ರತಿಯೊಬ್ಬರು ನಾವು ಸಂಧ್ಯಾ ವಂದನೆ ಮಾಡಬೇಕು, ನಮ್ಮ ಮಕ್ಕಳಿಗೆಲ್ಲ ಸಂಧ್ಯಾ ವಂದನೆ ಮಾಡಿಸಬೇಕು. ಅದನ್ನು ಸಾವಿರ ಸಾವಿರ ಜಪ ಮಾಡಿದ್ರು ಅಂತೂ ಮುಗಿದೋಯ್ತು. ಬೆಳಿಗ್ಗೆ ಸಾವಿರ, ಮಧ್ಯಾಹ್ನ ಸಾವಿರ, ಸಾಯಂಕಾಲ ಸಾವಿರ, ದಿವಸಕ್ಕೆ ಮೂರು ಸಾವಿರ ಮಾಡಿದರೆ, ಎಂಟು ವರ್ಷಕ್ಕೆ ಉಪನಯನವಾಗಿ ದಿವಸಕ್ಕೆ ಮೂರು ಸಾವಿರ ಜಪ ಮಾಡ್ತಿದ್ರೆ ಹದಿನಾರು ವರ್ಷಕ್ಕೆ ಒಂದು ಕೋಟಿ ಮಂತ್ರ ಜಪ ಆಗ್ತದೆ. ಕೋಟಿ ಮಂತ್ರ ಜಪ ಆಯಿತು ಅಂದ್ರೆ ಶಾಪಾನುಗ್ರಹ ಶಕ್ತವನ್ನು ರಾಘವೇಂದ್ರ ಅನ್ನ ವಿದ್ಯತೆ ಅಂತ ಹೇಳ್ತಾರಲ್ಲ, ಕೊಟ್ಟ ಶಾಪ ಶಾಪ, ಕೊಟ್ಟರೆ ವರ ವರ. ಗೋಪಾಲದಾಸರ ನಾವೆಲ್ಲ ರಾಯರಾಗ್ತೇವೆ ಅಂತ ಅರ್ಥ ಅಲ್ಲ, ನಮ್ಮ ಯೋಗ್ಯತೆ ತಕ್ಕ ಸಿದ್ಧಿ ಬರ್ತದೆ ಅಂತ. ಗೋಪಾಲದಾಸರ ಹಾಗೆ ಮಾಡಿದ್ದಕ್ಕೆ ಯಾರು ಬಂದ್ರೆ ಜಾತಕಾಗಿದ್ದಕ್ಕೆ ಏನೂ ಇಲ್ಲ, ಕಂಪ್ಯೂಟರ್ ನೋಡಿದ ತಕ್ಷಣ ಹಣೆ ಬರ ಕಾಣಿಸ್ತಿತ್ತು ಅಂತ. ಅಂತ ವಾಕ್ಶುದ್ಧಿ ವಾಕ್ಸಿದ್ಧಿ ಬರಬೇಕಾದ್ರೆ ನಾರಾಯಣ ಮಂತ್ರ, ಈ ಗಾಯತ್ರಿ ಮಂತ್ರಗಳು ಮುಖ್ಯ. ಭೀಮಸೇನ ಏನೂ ಆಗಲೇ ಇಲ್ಲ. ಆಶ್ಚರ್ಯ ನೋಡಿ, ಕೂದಲು ಕೊಂಕಲಿಲ್ಲ. ರಾಮಾಯಣಕ್ಕೆ ಹೋದರೆ ಹನುಮಂತನಿಗೆ ಬೆಂಕಿ ಇಟ್ಟರೆ, ಬಾಲದ ಬೆಂಕಿ ಇಟ್ಟರೆ, ಇಡೀ ದಿವಸ ಬೆಂಕಿ ಉರಿದ್ರೆ ಆಮೇಲೆ ಆರಿಸಿದರೆ ಒಂದು ಕೂದಲು ಸುಟ್ಟಿದ್ದಿಲ್ವಂತ. ರಾವಣ ಇಟ್ಟ ಬೆಂಕಿಗೆ ಬಾಲಕ್ಕೆ ಬೆಂಕಿ ಇಟ್ಟಾಗ ಬಾಲ ಅಲ್ಲ, ಬಾಲದ ತುದಿ ಅಲ್ಲ, ತುದಿಯ ಒಂದು ಕೂದಲು ಸುಟ್ಟಿದ್ದಿಲ್ವಂತ. ಅಲ್ಲಿ ಹನುಮಂತನ ಬಾಲದ ಒಂದು ಕೂದಲು ಅಲ್ಲಿ ಸುಡಲಿಲ್ಲ, ಭೀಮನ ಮೈ ಒಂದು ಕೂದಲು ಇಲ್ಲಿ ಸುಡಲಿಲ್ಲ ಅಂದಮೇಲೆ ಹನುಮಂತನೇ ಭೀಮಸೇನ ಅಂತ ಮತ್ತೆ ಕನ್ಫರ್ಮ್ ಆಯ್ತು. ಹನುಮಂತನೇ ಭೀಮಸೇನ, ಭೀಮಸೇನ ಹನುಮಂತ. ವಾಯುದೇವರಿಗೆ ಎಂದೂ ಯಾವ ಕಾಲಕ್ಕೂ ಅಪಾಯ ಇಲ್ಲ. ಅವರು ಹೆಸರು ಹೇಳಿದ್ರೆ ನಮಗೆ ಅಪಾಯ ತಪ್ಪಬೇಕಾದ್ರೆ ಅವರಿಂದ ಅಪಾಯ ಆಗಬೇಕು. ಆ ದೃಷ್ಟಿಯಲ್ಲಿ ಜನ್ಮಾಧಿ ವ್ಯಾಧ್ಯುಪಾಧಿ ಪ್ರತಿಹತಿ ವಿರಹ ಪ್ರಾಪಕಾಣಾಂ ಗುಣಾನಾಂ ಅಜ್ಞಾನಾಂ ಅರ್ಪಕಾಣಾಂ ಚಿರಮುದಿತ ಚಿದಾನಂದ ಸಂದೋಹದಾನಾಂ ಏತೇಷಾ ಮೇಷ ದೋಷ ಪ್ರಮುಷಿತ ಮನಸಾಂ ದ್ವೇಷಿಣಾಂ ದೂಷಕಾಣಾಂ ದೈತ್ಯಾನಾಂ ಆರ್ತಿ ಮಂದೇ ತಮಸಿ ವಿಧತತಾಂ ಸಮಸ್ತವೇ ನಾಸ್ಮಿ ಶಕ್ತಃ. ಅನ್ನ ಮಾತು ಸತ್ಯವಾಗ್ತಾ ಇದೆ. ಕೃಷ್ಣ ಅದರ ನಿಜವಾದ ಕೃಷ್ಣ ಇಷ್ಟಾದ್ರೂ ಒಂದು ಮಾತಾಡಲಿಲ್ಲ, ಭೀಮಸೇನ ಈ ಮಾಡಬಾರದಾಗಿತ್ತು ಅಂಬುದಿಲ್ಲ. ವೆರಿ ಇಂಟ್ರೆಸ್ಟಿಂಗ್, ಈ ಮಾಡಬಾರದಾಗಿತ್ತು ನೀನು ಅನ್ನೋದಿಲ್ಲ, ಚಪ್ಪರಿಸ್ತಾನೆ ಬೆನ್ ಚಪ್ಪರಿಸ್ತಾನೆ ಭಲೇ ಭೀಮಸೇನ ಅಂತ ಹೇಳಿದ್ದಾನೆ. ಅಂದರೆ ಕೃಷ್ಣನಂತೆ ಕೃಷ್ಣನಿಗೆ ಅತ್ಯಂತ ಪ್ರಿಯನ ಆಡಿಕೊಂಡಿದ್ದು ಭೀಮಸೇನಾದ್ದರಿಂದ ಅರ್ಜುನಾದಿಗಳ ಮಟ್ಟಕ್ಕೆ ಬರೋದಿಲ್ಲ. ಅದಾದ ಮೇಲೆ ದುರ್ಯೋಧನಿಗೆ ಎಷ್ಟು ಖುಷಿಯಾಗಿತ್ತು ಗೊತ್ತಾ ನೋಡಿದಾಗ, ಅದನ್ನ ಅಶ್ವತ್ಥಾಮಾಚಾರ್ಯರು ಎಂಥ ನಿಮ್ಮಂಥವ್ರಿದ್ದಿರಿ ಅಂತ ಗೊತ್ತಾಗಲಿಲ್ಲ ನನಗೆ. ಯಾರ್ಯಾರೋ ಸೇನಾಧಿಪತಿ ಕಟ್ಟಿಬಿಟ್ಟೆ, ಏನೇನೋ ಮಾಡಿಬಿಟ್ಟೆ, ಒಂದು ಅಸ್ತ್ರಕ್ಕೆ ಪಾಂಡವರ ಗಡಗಡ ನಡೆಸಿಬಿಟ್ರಲ್ಲ ನೀವೀಗ. ಅಬ್ಬಾ, ಅಸ್ತ್ರಜ್ಞರು ಅನ್ಬೇಕು ನಿಮ್ಮನ್ನ. ಅಟ್ಟದ ಅಸ್ತ್ರ ಶಾಂತ ಹೋಗ್ಬಿಟ್ಟಿತ್ತು, ಇಷ್ಟೆಲ್ಲ ಮಾಡೋದಕ್ಕೆ ಹೋಗ್ಬಿಟ್ಟಿತ್ತು. ಅಶ್ವತ್ಥಾಮಾಚಾರ್ಯ ಬಹಳ ಖುಷಿಯಾಗಿದೆ ನನಗೆ, ಇನ್ನೊಂದ್ಸತಿ ಬಿಟ್ಟುಬಿಡಿ ಅಸ್ತ್ರ ಅಂತ ಕೇಳಿದ್ದಾನೆ. ಇನ್ನೊಂದ್ಸತಿ ಬಿಟ್ಟುಬಿಡಿ ಅಂತ ಕೇಳಿದ್ರೆ ಅಂತ. ಆಗ ಅಶ್ವತ್ಥಾಮಾಚಾರ್ಯ ಬೈತಾರೆ, ನೀನು ಮೂರ್ಖ ಅಂತ ಅದಕ್ಕೆ ಕರೆಯೋದು ಅಂತ ಹೇಳ್ತಾ, ನೀನು ಅದಕ್ಕೆ ಮುದ್ದಿ ಇಲ್ಲ ಅಂತ ಕರೆಯೋದು ನಿನಗೆ, ನೀನು ಗೊತ್ತಿಲ್ಲ ನಿನಗೆ ಅಂತ ಹೇಳ್ತಾರೆ. ಏನು ಅಸ್ತ್ರಂ ದಿರ್ನೋಪಪದ್ಯತೆ, ಈ ಅಸ್ತ್ರ ಎರಡನೇ ಸತಿ ಬಿಡಲಕ್ಕೆ ಬರೋದಿಲ್ಲ, ವೆರಿ ಇಂಪಾರ್ಟೆಂಟ್ ಅದು. ದುರ್ಯೋಧನ ಗೊತ್ತೇ ಅಸ್ತ್ರ ಗೊತ್ತಿದ್ರೆ ಗೊತ್ತಾಗೋದು ಅವನಿಗೆ, ಅಸ್ತ್ರ ಗೊತ್ತಿಲ್ಲ. ಕೆಲವು ಪರೀಕ್ಷೆಗಳಿಗೆ ಒಂದೇ ಅಟೆಂಪ್ಟ್ ರಿಪೀಟ್ ಮಾಡಕ್ ಬರೋದಿಲ್ಲ, ಕೆಲವರು 20 ಬೇಕಾದ್ರೆ ಅಟೆಂಪ್ಟ್ ಮಾಡಬಹುದು. ಮತ್ತೆ ಕೂತ ಮಾರ್ಚ್ ಟು ಸೆಪ್ಟೆಂಬರ್ ಹೋಗ್ಬಹುದು, ಕೆಲವಕ್ಕೆ ಆಗಲ್ಲ, ಒನ್ಸ್ ಫಾರ್ ಆಲ್ ಗಾನ್. ಇವತ್ತು ನಾರಾಯಣ ಅಸ್ತ್ರ ಅಂದ್ರೆ ರಿಪೀಟ್ ಮಾಡಕ್ ಬರೋದಿಲ್ಲ, ರಿಪೀಟ್ ಬಿಟ್ಟಿದ್ದು ವೇಸ್ಟ್ ಆಯ್ತು, ಬಿಡ್ಲಕ್ಕೆ ಬರೋದಿಲ್ಲ, ಯಾರು ಬುದ್ಧಿ ಇಲ್ಲ ಹೋಗೊಂದು ಬಿಟ್ರಂತೆ, ತಪ್ಪು ಹೋಗ್ತಾರೆ ಆ ಕಡೆಗೆ. ಆ ಸಮಯಕ್ಕೆ ದುಷ್ಟದ್ಯುಮ್ನ ಸಾತ್ಯಕ್ಕೆ ಯುದ್ಧಕ್ಕೆ ಬರ್ತಾರೆ, ಒಂದೊಂದೇ ಬಾಣ ಕೆಳಗೆ ಬಿಡಿಸಿಬಿಡ್ತಾನೆ, ಅವ್ರು ಸಾಯೋದಿಲ್ಲ, ಎತ್ತರದ ಬಿದ್ದು ಬಿಡ್ತಾರೆ ಕೆಳಗಡೆ. ಆಗ ಅರ್ಜುನ ಯುದ್ಧಕ್ಕೆ ಬರ್ತಾನೆ, ಅಶ್ವತ್ಥಾಮಾಚಾರ್ಯ ನೋಡ್ತಾರೆ, ಭಾರಿ ಕೋಪ ಬಂತಂತವರಿಗೆ, ಎರಡು ಕೋಪ, ತಮ್ಮ ತಂದೆ ಸತ್ತೋಗಿದ್ದಾರೆ, ಬಿಟ್ಟ ನಾರಾಯಣ ಅಸ್ತ್ರ ಏನು ಮಾಡಿಲ್ಲ, ಏನ್ ಮಾಡ್ಬೇಕೀಗ, ಸಿಟ್ಟು ಇನ್ನೊಂದು ಅಸ್ತ್ರ ತೆಗೆದರಂತವರು ಆಗ್ನೇಯಾಸ್ತ್ರವನ್ನು ತೆಗಿತಾರೆ. ಅರ್ಜುನ ಇದ್ದಾನೆ, ಭೀಮಸೇನೆ ಇದ್ದಾನೆ, ಕೃಷ್ಣರ ಸಮೇತ ಅರ್ಜುನಾದಿಗಳಿದ್ದ ಜಾಗದೊಳಗೆ ಇಡೀ ಪಾಂಡವ ಸೇನೆ ನಾಶವಾಗಲಿಂದ ಹೊಡೆದು ಬಿಟ್ಟಿರಂತ ಬಾಣವನ್ನ. ಸೋ ಅಂತ ಭಯಂಕರ ಬಾಂಬ್ ಇದ್ದ ಲೆಕ್ಕ ಅದು, ಅದು ಜೋರ ಬರ್ತಾ ಇದೆ ಪಾಂಡವರ ಕಡೆಯ ಸಹ. ಒಂದು ಅಕ್ಷೋಹಿಡ ಸೇನೆ ಸುಟ್ಟು ಬೂದಿಯಾಗಿ ಹೋಯ್ತದೆ, ಅಕ್ಷೋಹಿಡ ಸೇನೆ ಒಂದು ಕ್ಷಣಕ್ಕೆ ಸುಟ್ಟು ಬೂದಿ ಆಯ್ತದೆ. ಅಂತ ಸ್ವತಃ ರುದ್ರದೇವರಲ್ಲ ಅವರು, ಪ್ರಳಯಕಾಲದಲ್ಲಿ ಸಂಹಾರ ಮಾಡತಕ್ಕಂಥವರು. ಒಂದು ಸಣ್ಣ ಢಮಾ ಅಂತ ಎಲ್ಲರೂ ಹೋಗ್ತಾ ಇದ್ದಾರೆ. ಆ ಹೊತ್ತಿಗೆ ನೋಡ್ತಾರ ಆಮೇಲೆ ಮೂರು ಜನಕ್ಕೇನೂ ಆಗಿಲ್ಲ, ಕೃಷ್ಣಾರ್ಜುನರು ಸುಖವಾಗಿದ್ದಾರೆ. ಪಕ್ಕದಲ್ಲಿ ಭೀಮಸೇನ ಹಾಗೆ ಆನಂದ ತೀರ್ಥ ನಿಂತ್ಕೊಂಡ್ಬಿಟ್ಟಿದ್ದಾನೆ. ಸಿಟ್ಟು ಬಂದೋಯ್ತಾನೆ, ದುರ್ಯೋಧನ ಬಂದು ಹೊಡೆತಾನೆ, ಭಲೇ ಅಶ್ವತ್ಥಾವರೇ ಭಲೇ ಅಶ್ವತ್ಥಾವರೇ ಹೇಳ್ತಾರೆ. ಅವರಂತಾರೆ, ನಿಮ್ಗೆ ಬುದ್ಧಿ ಇಲ್ಲ ಅಂತ ಹೇಳ್ತಾರೆ. ನಾನು ಹೊಡೆದಿದ್ದು ಕೃಷ್ಣ ಅರ್ಜುನ ಭೀಮಸೇನ ಏನಾರಾಗಲಿ ಅಂತೇಳಿ, ಅವರು ಸುರಕ್ಷಿತದ್ರೆ ಉಳಿದರ ಸತ್ರ ನನಗಂಟೆ ಏನೋಯ್ತಿದ್ರಿಂದ ಧಿಗಸ್ತ್ರಂ ಅಂತ ಕೆಳಗೆ ಹೋಗ್ಬಿಟ್ರಂತ. ದುರ್ಯೋಧನಿಗಿರೋ ಸೆನ್ಸ್ ನೋಡಿ, ಇವರು ಸೆನ್ಸ್ ನೋಡಿ, ಮುಖ್ಯವಾದ ಗುರಿ ಹೋಗ್ದಿದ್ದ ಪರೀಕ್ಷೆ ಹೋಗಿ ಏನಯ್ಯ ಚಾಕ್ಲೇಟ್ ಕೊಟ್ಬಿಟ್ರ ಅಂತ ಕೇಳ್ತಾರೆ. ಫೇಲ್ ಆಗಿದ್ದಾನೆ, ಚಾಕ್ಲೇಟ್ ಕೊಟ್ಬಿಡೋದು ಏನ್ ಮಾಡ್ಬೇಕು ಈ ಮಧ್ಯೆ ಅವನು, ಆ ಸಂಬಂಧ ಇಲ್ಲ. ಯಾರ ಹತ್ರ ಏನ್ ಬಂತು ಅಂತ ಕೇಳ್ತಾನೆ, ಯಾರ ಹತ್ರ ಏನ್ ಬಂತು ಈ ಮಧ್ಯೆ. ಇವ್ರು ಮೂರು ಜನ ಪ್ರಬಲರು, ಅವ್ರಿಗೆ ಏನೇನು ಆಗಿಲ್ಲ, ನಾನು ಏನ್ ಬಿಟ್ಟು ಏನ್ ಪ್ರಯೋಜನ. ನಾರಾಯಣಾಸ್ತ್ರ ಆ ಕಡೆ ಹೋಯ್ತು, ಆಗ್ನೇಯಾಸ್ತ್ರ ಈ ಕಡೆ ಹೋಯ್ತು, ಇನ್ನು ಮೇಲೆ ಯುದ್ಧ ಮಾಡೋದಿಲ್ಲ ಅಂತ ಹೋಗ್ಬಿಟ್ರಂತಲ್ಲಿ ಬಿಲ್ಲು ಬಾಣ ಒಗೆದು ಬಿಟ್ಟು ಜೋರ ಹೊರಟೋದ್ರಂತೆ. ಅಲ್ಲಿ ದ್ರೋಣ ಪರ್ವ ಮುಕ್ತಾಯವಾಗ್ತಾ ಇದೆ. ಆಗ ವೇದವ್ಯಾಸರು ಬಂದರಂತೆ. ಯೋಧವ್ಯಾಸರು ಹೇಗೆ ಬರ್ತಾರೆ ಲೆಕ್ಕ ಹಾಕಿ, ಮತ್ತೆ ಅಶ್ವತ್ಥಾವರು ಏನ್ ಮಾಡ್ತೀನಿ ಅಂತ ಕೇಳ್ತಾರೆ. ನಾನು ಮನೆಗೆ ಹೋಗ್ತೇನೆ, ಶಸ್ತ್ರಾಸ್ತ್ರ ಯಾವ್ದು ನನಗೆ ಬೇಕಿಲ್ಲ, ಯುದ್ಧ ಬಿಟ್ಟು ಬಿಡ್ತೇನೆ ಅಂದ್ರಂತೆ. ಆ ವೇದವ್ಯಾಸ ಹೇಳ್ತಾರೆ, ಅಶ್ವತ್ಥಾವರೇ ಹೀಗೆಲ್ಲ ಬರೆಸಿಕೊಂಡ್ರೆ ಉಪಯೋಗ ಇಲ್ಲ, ಯುದ್ಧಕ್ಕೆ ಸೇರಬಾರ್ದಾಗಿತ್ತು ಸೇರಿದ್ದೀರಿ, ಹೀಗೆಲ್ಲ ಮಧ್ಯೆ ಬಿಟ್ಟು ಹೋಗೋದು ಸರಿಯಲ್ಲ, ನಿಮ್ಮಿಂದ ತುಂಬಾ ಕೆಲಸ ಆಗಬೇಕಾಗಿದೆ ಮುಂದೆ, ಪಾಂಡವ ಸೇನೆಯ ಬಹುಭಾಗ ನೀವು ಕೊಲ್ಲಬೇಕಾಗಿದೆ ಮುಂದೆ, ಆದ್ರಿಂದ ಯುದ್ಧ ಬಿಟ್ಟು ಹೋಗಬೇಡಿ, ಯುದ್ಧ ಮಾಡಿ ಅಂತ ಹೇಳಿದ್ರೆ. ನಮಗೀಗ ಅರ್ಥ ಆಗುತ್ತೆ ಕೃಷ್ಣನ ಪರಮಾತ್ಮನ ಯೋಜನೆ ಇದು. ಒಂದು ಪಾಂಡವರ ಕಡೆ ಸೈನಿಕರು ಸತ್ರಲ್ಲ ಅಲ್ಲ, ಸಾಯ್ಬೇಕೋದ ಹೋಗೋತರ ಸಂಕಲ್ಪ ಇತ್ತು, ಅವರಲ್ಲಿ ವಾಪಸ್ ಹೋಗಬೇಕಾಗಿತ್ತು, ನೀವೇ ಕೊಲ್ಲಬೇಕು ತುಂಬಾ ಜನಗಳನ್ನ ಮುಂದೆ, ಬಹಳ ಕಾರ್ಯ ಮಾಡೋದಿದೆ ಹೋಗಬೇಡಿ ಅಂದ್ರಂತ ವೇದವ್ಯಾಸ ದೇವರು. ಹಾಗಂತಾರೆ, ಆಯ್ತು ಇವತ್ತು ಭಾರಿ ಬೇಜಾರಾಗಿಬಿಟ್ಟಿದೆ, ನಾಳೆ ಬೆಳಗ್ಗೆ ಮತ್ತೆ ಕಂಟಿನ್ಯೂ ಮಾಡ್ತೇನೆ ಅಂದ್ರಂತ. ನಾಳೆ ಬೆಳಗ್ಗೆಯಿಂದ ಮಾಡ್ತೀನಿ, ಇವತ್ತಂತೂ ಹೋಗೋದಿಲ್ಲ ಅಂದ್ಬಿಟ್ರಂತೆ. ಇಲ್ಲಿ ನೋಡಿ, ಭೀಮ ಮಾತು ಕೇಳಿದ್ರೆ ಅಶ್ವತ್ಥಾವರು ಕೇಳಲಿಲ್ಲ, ಅದಕ್ಕೆ ಪುಣ್ಯ ಕಡಿಮೆ ಆಯ್ತು. ಮತ್ತೆ ಆಗಲೇ ಹೋಗಬಹುದಾಗಿತ್ತು ಅವರು, ಹೋಗೋದು ನಾಳೆ ಬೆಳಗ್ಗೆ ಹೋಗ್ತೇನೆ, ಬಹಳ ಬೇಜಾರಾಗಿದೆ ಅಂದ್ರಂತ. ಅಂದ್ರೆ ಗವರ್ಮೆಂಟ್ ಆರ್ಡರ್ ಕೊಟ್ಟಾಗ ಹೇಗಿದ್ರು ಹಾಗೆ ಹೋಗ್ಬೇಕು ಹೊರತು ನಾಳೆ ಹೋಗ್ತೇನೆ ನಾಳೆ ಹೋಗ್ತೇನೆ ಅವೆಲ್ಲ ಕೇಳೋದಿಲ್ಲ. ಇವತ್ತು ಭಗವಂತನ ಅಪ್ಪಣೆ ಅವರು ಪಾಲನೆ ಮಾಡಿದ್ರು ಪೂರ್ತಿ ಮಾಡಲಿಲ್ಲ. ಅಲ್ಲಿ ಹೊರಟ್ರಂತೆ, ಅಲ್ಲಿ ಶತರುದ್ರಿ ಅಂತ ಒಂದು ಭಾಗ ಬರ್ತದೆ, ನೀವು ಶಿವನ ಅವತಾರ ಗೊತ್ತಾ ಅಂತ ಹೇಳ್ತಾನೆ ಕೃಷ್ಣ. ನೀವು ಶಿವನ ಅವತಾರ ಗೊತ್ತೇನು ಅಂತ ಹೇಳಿದಾಗ ಅವರೆಲ್ಲ ಕೇಳಿಸಿಕೊಂಡ್ರಂತೆ, ವೇದವ್ಯಾಸ ನಮಸ್ಕಾರ ಮಾಡಿ ಹೋಗಿಬಿಟ್ರಂತೆ. ಇಲ್ಲಿಗೆ ಶಿವನ ಅವತಾರವಾದ ಅಶ್ವತ್ಥಾಮರು ಕೃಷ್ಣ ನಾರಾಯಣ ಅವತಾರವಾದ ವೇದವ್ಯಾಸ ನಮಸ್ಕಾರ ಮಾಡುವ ಮೂಲಕವಾಗಿ ನಾರಾಯಣಂ ಸುರಗುರುಂ ಅಂತ ಸ್ಥಾಪನೆ ಮಾಡ್ತಾ ಹರಿ ಸರ್ವೋತ್ತಮತ್ವವನ್ನು ಹೇಳ್ತಾ, ಹರಿರೇವ ಪರಹ ಹರಿರೇವ ಗುರು ಹರಿರೇವ ಜಗತ್ ಪಿತೃಮಾತೃಗತೆಯ ಸಿದ್ಧಾಂತ ಹೊರಗೆ ಬರ್ತಾ ಇದೆ. ಅಲ್ಲಿಗೆ ದ್ರೋಣಾಚಾರ್ಯ ಮುಗಿಯಿತು. 15ನೇ ದಿವಸ ಯುದ್ಧ ಮುಕ್ತಾಯವಾಯಿತು. 15 ಇನ್ನು ಮೂರೇ ದಿವಸ ಇರೋದು, ಆ ಮೂರು ದಿವಸಕ್ಕೆ ನೀವು ಎರಡು ಪರ್ವ ಇದೆ ಲೆಕ್ಕ ಹಾಕಬೇಕು. ಒಟ್ಟು ನಡೆದಿದ್ದ ಎಷ್ಟೀಗ 15 ದಿವಸ ಯುದ್ಧ ಮುಗಿದಿದೆ, ಎರಡು ಪರ್ವ ಮುಗಿದಿದೆ, ಇನ್ನು ಯುದ್ಧ ಇರೋದು ಮೂರು ದಿವಸ, ಅದಕ್ಕೆ ಯುದ್ಧ ಪರ್ವ ಮೂರಿದೆ. ಆಕ್ಚುಲಿ ಈ ಮೂರು ದಿವಸಕ್ಕೆ ಮೂರು ಪರ್ವ, ಯಾವುದೇ ದಿವಸಕ್ಕೆ ಒಂದು ಪರ್ವದಷ್ಟು ಕಥೆ ಇದೆ ಅಂತ ಅರ್ಥ ಮಾಡಿಕೊಂಡ್ರೆ, ಮುಂದೆ ಹೋಗ್ತಾ ಹೋಗ್ತಾ ಹೋದಂತ ಯುದ್ಧದ ಘಟನೆಗಳು ಹೊಸ ಹೊಸ ರೂಪ ತಗೊಳ್ತಾ ಇದೆ. ಅದೇನು ಎಂಬುದನ್ನ ಮತ್ತೆ ನಾವು ನೋಡೋದು ಯಾವಾಗ ಅಂದ್ರೆ, ಏಪ್ರಿಲ್ 19ನೇ ತಾರೀಕಿನಿಂದ 24ನೇ ತಾರೀಕಿನವರೆಗೆ ಒಟ್ಟು 6 ದಿವಸಗಳ ಕಾಲ ಕರ್ಣ ಪರ್ವ. ಕರ್ಣ ಅಂದ್ರೆ ಏನೋ, ದುರ್ಯೋಧನ ಭಾರಿ ಪ್ರಾಣ ಇಟ್ಕೊಂಡಿದ್ದಾನೆ, ಕರ್ಣ ಏನೇನ್ ಮಾಡ್ತಾನೆ ಎಂಬುದನ್ನು ನೋಡ್ತಾ, ಕರ್ಣನ ಅವಸಾನ ಹೇಗಾಗುತ್ತೆ ಎಂಬುದನ್ನು ವರ್ಣನೆ ಮಾಡ್ತಾರೆ. ಅದನ್ನೆಲ್ಲ ಕೂಡ ಮುಂದೆ ನೋಡೋಣ ಅಂತ ಹೇಳ್ತಾ, ಇಂತಹ ಒಂದು ವಿಜಯಭಾರತಿ ಶಾಲೆಯೊಳಗೆ ಇವತ್ತಿನ ದಿವಸ ನೀವು ಆಗಲೇ ಹೇಳಿದ್ರು ಗುರುರಾಜರಾಯರು 13 ಪ್ರವಚನ ಮಾಡಲಿಕ್ಕೆ ಮುಕ್ತಾಯವಾದ್ರು. ಈಗಾಗಲೇ ಸತತವಾಗಿ ಇಷ್ಟು ದಿವಸಗಳ ಕಾಲ ನೀವೇನು ಕೇಳಿದ್ದೀರಿ ಅದು ಎಷ್ಟು ಧನ್ಯವಾದ ಹೇಳಿದರೂ ಸಾಲ. ಇವತ್ತಿನ ದಿವಸ ಮಠಮಾನ್ಯಗಳಲ್ಲಿ ವ್ಯವಸ್ಥೆ ಇಲ್ಲ. ಪ್ರತಿನಿತ್ಯ ಮಹಾಭಾರತ ರಾಮಾಯಣ ಪ್ರವಚನ ಮಾಡಲು ಕೇಳೋದಕ್ಕೆ ಅಂತ ಹೋದರೆ ಮಠಮಾನ್ಯಗಳಲ್ಲಿ ವ್ಯವಸ್ಥೆ ಇಲ್ಲ. ಅಂತ ವ್ಯವಸ್ಥೆಯನ್ನ ಗುರುರಾಜರಾಯರು, ಸತ್ಯನಾರಾಯಣರಾಯರು, ರಾಘವೇಂದ್ರರಾಯರು ಮೂರು ಜನ ಸೇರಿ ಮಾಡಿಸ್ತಾ ಇದ್ದಾರೆ ಅಂತ ಕೇಳಿದರೆ, ಧರ್ಮ ಜಾಗೃತಿಯ ಬಗ್ಗೆ ಗೃಹಸ್ಥರಾದವರು ತಗೊಂಡಿರತಕ್ಕಂಥ ಎಚ್ಚರಿಕೆ ಎಂಬುದು ಬಹಳ ಗಮನಿಸಬೇಕಾದ ಅಂಶ. ಮತ್ತು ಎಲ್ಲರ ಕರ್ತವ್ಯ ಧರ್ಮ ಉಳಿಸಬೇಕಾದ್ರೆ ಒಬ್ಬಿಬ್ಬರ ಕೆಲಸ ಅಲ್ಲದು, ಯಾರು ಸಾಧ್ಯವಾಗುತ್ತೆ ಎಲ್ಲ ಧರ್ಮ ಉಳಿಸಲೇಬೇಕು. ಇವತ್ತು ಅಂತ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ನಿಜವಾದ ಅರ್ಥದಲ್ಲಿ ಇದು, ಅದರಲ್ಲೂ ಗುರುರಾಜರಾಯರು ಅವರ ಮನೆಯವರು ಅವರ ಒಟ್ಟು ಪರಿವಾರನೇ ಸೇರ್ಕೊಂಡ್ಬಿಟ್ಟಿದೆ. ಇಡೀ ಸಮಾರಂಭದೊಳಗೆ ಅವರ ಮನೆಯ ಎಲ್ಲರೂ ಸಹ ಅತ್ಯಂತ ಉತ್ಸಾಹದಿಂದ ಭಾಗವಹಿಸ್ತಾ, ಉತ್ಸಾಹ ಕಡಿಮೆ ಆಗ್ತಾ ಇಲ್ಲ, ಹೆಚ್ಚೆಚ್ಚಾಗ್ತಾ ಇದೆ ಎಂಬುದೇ ಭಾರಿ ವಿಶೇಷ. ಇದನ್ನು ಅರ್ಥ ಮಾಡಿಕೊಂಡ್ರೆ ಇವತ್ತು ಧರ್ಮಾನುಷ್ಠಾನ ತತ್ವಜ್ಞಾನ ಕೊಡತಕ್ಕಂಥ ನೆಮ್ಮದಿಯನ್ನ ಬೇರೆ ಯಾವುದೂ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅಂತ ಕಾರ್ಯ ಮಾಡತಕ್ಕಂಥ ಅವರಿಗೆ ಮತ್ತು ತಪ್ಪದೇ ಭಾಗವಹಿಸತಕ್ಕಂಥ ನಿಮಗೆ, ಮಳೆಯಂತೂ ಮಹಾಭಾರತಾದ ಬರಲೇಬೇಕಲ್ಲ, ಎರಡು ದಿವಸ ಬಂದು ಹೋಯ್ತು ಮೊನ್ನೆ ಆಚೆ ಮನೆ, ಎರಡು ದಿವಸನೂ ಕೂಡ ತೊಂದರೆ ಮಾಡದಂತೆ ಸಕಾಲಕ್ಕೆ ಬಂದು ಜ್ಞಾಪಿಸ್ತಾ ಇದೆ. ಮಹಾಭಾರತ ಆದ್ರೆ ಮಳೆ ಗ್ಯಾರಂಟಿ ಬರೆ ಮಾ ಅಂತ ಇದ್ದೇ ಇದೆಯಲ್ಲ, ಮಳೆ ಬಂದೇ ಬರುತ್ತೆ ಮಹಾಭಾರತದಿಂದ ಅನ್ನೋದನ್ನ ರುಜುವಾತು ಮಾಡತಕ್ಕಂಥ ಕೃತಿ. ನಮ್ಮ ಇವತ್ತಿಗೂ ಕೂಡ ಸತ್ಯ ಅನುಭವಕ್ಕೆ ಬರತಕ್ಕಂಥ ಗ್ರಂಥ ಮಹಾಭಾರತ, ಅದನ್ನು ನಾವು ಗಮನಿಸಬೇಕು. ನಿಜವಾದ ಅರ್ಥದೊಳಗೆ ವಿಹಾಪರ ಎರಡನ್ನೂ ನಾವು ಸುಖವಾಗಿ ಕಳೀಬೇಕು ಅಂತಿದ್ರೆ ಮಹಾಭಾರತಾದಿ ಗ್ರಂಥಗಳ ಹೊರತು ಮತ್ತೊಂದು ನಮಗೆ ಶರಣಾಗಲಿಕ್ಕೆ ಸಾಧ್ಯ ಇಲ್ಲ. ಅಂತ ಗ್ರಂಥದ ಪ್ರವಚನದ ವ್ಯವಸ್ಥೆ ಮಾಡೋದು ಅಂದರೆ ನಿಜವಾಗಲೂ ತುಂಬಾ ಅಭಿನಂದನೆ ಮಾಡಬೇಕಾದಂತಹ ಕಾರ್ಯ. ನಾನು ಪುನಃ ಗುರುರಾಜರಾಯರು ಮೊದಲಾದ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳುತ್ತಾ, ಅಷ್ಟೇ ಉತ್ಸಾಹದಿಂದ ಪಾಲ್ಗೊಳ್ತಾಗ ನಿಮಗೆ ಧನ್ಯವಾದಗಳನ್ನು ಹೇಳುತ್ತಾ, ವಿಜಯಭಾರತಿ ಶಾಲೆಯ ಆವರಣ ಹಗಲೆಲ್ಲ ಹೇಳ್ತೇನೆ ನಾನು. ಪ್ರತಿ ಶಾಲೆ ಹೀಗಾಗಿಬಿಟ್ರೆ ಮಧ್ಯಾಹ್ನ ಎಲ್ಲ ಲೌಕಿಕ ಪಾಠ, ಸಾಯಂಕಾಲ ಆಧ್ಯಾತ್ಮಿಕ ಪ್ರವಚನ, ಈ ರೀತಿ ಎಲ್ಲ ಶಾಲಾ ಕಾಲೇಜು ಮಾಡಿಬಿಟ್ರೆ ಉದಯತೆ ಕತೆ. ನಾವು ಕೃತಿಗೂ ಹೋದಾಗ ಲೆಕ್ಕ, ಕಲಿಯುಗ ಆಗದೇ ಇಲ್ಲ, ಕೃತಿಗೆ ಹೋದಾಗ ಬಿಡುದು. ಎಂತೆಂಥ ಸೆಂಟ್ರಲ್ ಕಾಲೇಜುಗಳಿವೆ ಗೊತ್ತಾ, ಒಳ್ಳೆ ಬೀಗ ಹಾಕಿ ಓಡಾಡ್ತಿರ್ತಾರೆ. ಸುಮ್ಮನೆ ಯಾಕೆ ಮಾಡೋ ಬೀಗ ಹಾಕೊಂಡು ಯಾಕೆ ಓಡಾಡಬೇಕದನ್ನ, ಸುಖವಾಗಿಂತ ಮಹಾಭಾರತ ಆದ ಪ್ರವಚನ ಮಾಡಿಸಿಬಿಟ್ರೆ ಎಷ್ಟು ಜನಕ್ಕೆ ಉಪಯೋಗ ಆಗುತ್ತೆ ಎಂಬುದನ್ನು ಯೋಚನೆ ಮಾಡಬೇಕು. ಅದಕ್ಕೋಸ್ಕರ ವಿಜಯಭಾರತಿ ಶಾಲೆಯ ಎಲ್ಲೆಯ ಕಾರ್ಯಕರ್ತರಿಗೂ ಧನ್ಯವಾದಗಳನ್ನು ಹೇಳುತ್ತಾ, ಪರಮಪೂಜ್ಯ ಪೇಜಾವರ ಶ್ರೀಪಾದಂಗಳವರು ಇದರ ಅಧ್ಯಕ್ಷರು ಅಂತ ನಾನು ಕೇಳಿದೆ. ಹಿಂದೆ ಸಾಗುಳೆ ಮಿಸರ್ ಬಂದೋಗಿದ್ದಾರಾಗಲೇನೆ. ಇದೆಲ್ಲ ನೋಡಿದಾಗ ನಿಜವಾಗಲೂ ಕೂಡ ಮಹಾಭಾರತಕ್ಕೆ ಜಯ ಅಂತ ಹೆಸರಿದೆ. ಇಲ್ಲಿ ಇದು ವಿಜಯ ಆಗಿದೆ ಎಂಬುದೇ ವಿಶೇಷ. ಜಯ ಅಂತಕ್ಕಂಥ ಮಹಾಭಾರತ ವಿಜಯವಾಗಿ ಬಿಟ್ಟು ನಮಗೆ ಭಾರತಿ ಅಂದ್ರೆ ಮಾತು ಅಂತ ಅರ್ಥ. ವಿಜಯ ಭಾರತಿ ಅಂದ್ರೆ ಏನು? ವಿಜಯ ಕೊಡತಕ್ಕಂಥ ಮಾತುಗಳನ್ನು ನಮಗೆ ಕೇಳತಕ್ಕಂಥ ಅವಕಾಶ ಕೊಟ್ಟಿದೆ. ವಾಗ್ವಾಣಿ ಭಾರತಿ ತ್ಯಮರಹ, ಭಾರತಿ ಅಂದ್ರೆ ವಾಕ್ ಅಂತ ಅರ್ಥ. ವಿಜಯ ವಾಕ್ಕದ ಒಂದು, ಯಾರು ಮಹಾಭಾರತವನ್ನು ಕೇಳುತ್ತಾರೋ ಅವರಿಗೆ ಜಯವಾಗುತ್ತೆ ಅಂತ ವೇದವ್ಯಾಸ ಹೇಳುತ್ತಾರೆ. ಅವರಿಗೆ ಸೋಲು ಬರೋದಿಲ್ಲ, ಜಯವಾಗುತ್ತೆ ಅಂತ ಹೇಳುತ್ತಾರೆ. ಅಂತ ಗ್ರಂಥದ ಪ್ರವಚನಕ್ಕೆ ನೆರವಾದ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ ಈ ಪ್ರವಚನ ಮಾಲಿಕೆಯನ್ನು ಕೃಷ್ಣಾರ್ಪಣ ವಸ್ತು ಅಂತ ಸಮರ್ಪಣೆ ಮಾಡುತ್ತೇನೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚ ವಹಂ ತೇನ ಪ್ರಿಯತಾಂ ಕಮಲಾಲಯ. ಮಂಗಲಂ ಭಗವಾನ್ ವಿಷ್ಣು.